నమవాచ ఇమాం ప్రసూతాం సంజీవయత్యఖిలశక్తిధరస్వధామ్నా అన్యాంశ్చ హస్తచరణశ్రవణత్వదాదీన్ ప్రాణాన్ నమో భగవతే పురుషాయ తుభ్యం. జయతి హరిరచింత్యః సర్వదేవైకవంద్యః పరమగురురభీష్టావాప్తిదస్సజ్జనానాం నిఖిలగుణగణార్ణో నిత్యనిర్ముక్తదోషః సరసీజనయనోసౌ శ్రీపతిర్మానవః. యస్మాద్ బ్రహ్మేంద్ర రుద్రాదిదేవతానాం శ్రియోపి చ జ్ఞానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ బుద్ధాయ చ నమో నమః. లసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంత సంతాపం నిర్వర్తత. వాణితే కరవాణ్యంబా చరణో హరి సర్వతా మద్వాక్య సరణిర్భూయాత్ శ్రీమదాచార్య భావతా. హరాయ భజకానిష్ట హరాయ పురవైరిణే భవాయ భవతే భూయాత్ శివాయ శిరసా నమః. ఉమేషాద్యా సురావోహం ఇడే చేతో విమానినః యూయం సర్వే ప్రకృత మనోమే మధ్వభవదం. శ్రీమధ్వ కల్పవృక్షస్థు జయార్య తమసుస్ఫృత చింతమణిస్థు వ్యాసార్య మునిత్రయముదాహృతం. ఆదిరాజగురూం వందే రఘుత్తమగురూం తథా రాఘవేంద్రాం తథా సర్వాన్ సద్గురూన్ ప్రణతోస్మ్యహం. శ్రీ సత్యబోధో నిజకామధేను మాయాతమః ఖండన చండభాను దురంత పాపప్రదహే శాను దేయాన్మమేష్టం గురురాజసూను. శ్రీ గురుభ్యో నమః. పరమ పవిత్రవాదంతః శ్రీ శ్రీనివాస దేవర సన్నిధానదలి ఇవత్తినింద నాలుగు దివసగడ కాల ఈగాగలే ఆచార్యులైన హాగె ಬೆಳಿಗ್ಗೆ ವಾಸಿಷ್ಠ ಕೃಷ್ಣ ಕರಾವರಂಥ ಸ್ತೋತ್ರ, ಸಾಯಂಕಾಲ ಹರಿಕಥಾಮೃತ ಸಾರ, ಎಲ್ಲರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಗುಡಿ ಬಂಧುಗಳು ಆಯೋಜನೆ ಮಾಡಿದ್ದಾರೆ. ಶ್ರೀ ವಾಸಿಷ್ಠ ಕೃಷ್ಣ ಕರಾವರಂಭನ ಸ್ತೋತ್ರ ಬಹಳ ವಿಶಿಷ್ಟವಾದಂತಹ ಕೃತಿ. ಶ್ರೀ ಯಾದವಾರ್ಯರಿರುವಂತಕ್ಕಂಥ ಮಹಾಜ್ಞಾನಿಗಳು ಬರೆದಂತಹ ಅದ್ಭುತವಾದ ಸ್ತೋತ್ರ. ಒಬ್ಬ ಗೃಹಸ್ಥರು ಬರೆದ ಸ್ತೋತ್ರವನ್ನು ಮಠಗಳಲ್ಲಿ ಪ್ರತಿನಿತ್ಯ ನಾವು ಪಠನೆ ಮಾಡ್ತಾರೆ ಅಂತ ಕೇಳಿದ್ರೆ ಅದು ನಿಜವಾಗ್ಲೂ ಕೂಡ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಅರ್ಥ. ಅದನ್ನ ಓದಿದಾಗ ಅದು ಎಷ್ಟು ಅನ್ವರ್ಥಕ ಸಾರ್ಥಕ ಅಂತಾನು ಗೊತ್ತಾಗ. ಒಂದು ಕೃತಿ, ವೇದವ್ಯಾಸ ದೇವರ ಕೃತಿ, ಸ್ತೋತ್ರ ಕೃತಿಯನ್ನ ಎಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಶ್ರೀ ವಾಸಿಷ್ಠ ಕೃಷ್ಣ ಕರಾವಲಂಬನ ಸ್ತೋತ್ರ. ಇದನ್ನು ಬರೆದ ಯಾದವಾರ್ಯರು ದೊಡ್ಡ ಜ್ಞಾನಿಗಳು. ಒಬ್ಬ ಗೃಹಸ್ಥರಾಗಿ ಬಹಳಷ್ಟು ಖ್ಯಾತಿ ಪಡೆದ ವಿದ್ವಾಂಸರಲ್ಲಿ ತಿರುಪುರ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಆದ ಮೇಲೆ ಕೋಶ ಯಾದವಾರ್ಯರಿಗೆ ಅಗ್ರಸ್ಥಾನ. ಇವತ್ತು ದೊಡ್ಡ ವಿದ್ವಾಂಸರಿಂದ ಹಿಡಿದು ಪೀಠಾಧಿಪತಿಗಳು ಸಹ ಅವರನ್ನು ಗೌರವಿಸಿದ್ದಾರೆ. ಅದಕ್ಕೆ ಪತ್ರಗಳು ಸಿಗುತ್ತೆ ಯಾದವಾರ್ಯರ ಬಗ್ಗೆ. ದೊಡ್ಡ ಸತ್ಯನಾಥರಂತಹ ಜ್ಞಾನಿಗಳು ಅವರ ಬಗ್ಗೆ ವಿಶೇಷವಾದ ಪತ್ರ ಬರೆದಿದ್ದೆ ನಾವು ಕಾಣ್ತೇವೆ ಅಂತ ಹೇಳಿಕೊಂಡ್ರೆ ಎಷ್ಟು ದೊಡ್ಡ ಉದ್ದಾಮ ಪಂಡಿತರು. ಒಂದು ಕಡೆ ಪ್ರಮೇಯ ಗ್ರಂಥ ಶ್ರೀಮದ್ ಭಾಗವತ, ಅದಕ್ಕೆ ದಿವ್ಯ ಟಿಪ್ಪಣಿ. ಯಾದವಾರ್ಯ ಟಿಪ್ಪಣಿ ಅಂದರೆ ಅದಿದ್ರೆ ಬೇರೆ ನೋಡಲೇಬೇಕಾಗಿಲ್ಲ ಅನ್ನಷ್ಟು ಮಟ್ಟಿಗೆ ಅರ್ಥವತ್ತಾದ ಟಿಪ್ಪಣಿ. ಇನ್ನು ಸುಧಾ ಟಿಪ್ಪಣಿ, ಈ ಕಡೆ ಬಂದರೆ ಇದರಲ್ಲೂ ಸಮಗ್ರ ಅದರಲ್ಲೂ ಸಮಗ್ರ. ಯಾದಪತ್ಯ ಸುಧಾಯಾಮ್ ಅದ್ವಿತೀಯೋಸ್ಮಿ, ಯಾದಪತ್ಯ ವಿಶೇಷತ ಅಂತ ಹೇಳ್ಕೊಳ್ಳೋದು ವಿದ್ವಾಂಸರ ಹೆಮ್ಮೆಯ ಸಂಗತಿಯಾಗಿತ್ತು ಅಂತ ಹೇಳಿದರೆ ಎಂಥ ದೊಡ್ಡ ವಿದ್ವಾಂಸರು ಅಂತ ಗೊತ್ತಾಗ. ಅದು ಅನೇಕ ಮತ್ತೆ ಶಿವಾಂತೀರ್ಥರಂಥ ದೊಡ್ಡ ವಿದ್ವಾಂಸರನ್ನು ತಯಾರು ಮಾಡಿದಂಥ ಜ್ಞಾನಿಗಳು. ಅಷ್ಟೇ ಅಲ್ಲ, ಎಂಟು ಮಠ ಮನೆತನಗಳು, ಅವರಿಂದ ಎಂಟು ಮಠಕರ ದೊಡ್ಡ ದೊಡ್ಡ ಜ್ಞಾನಿ ಪರಂಪರೆನೇ ಬರಲು ಶುರುವಾಯಿತು. ಅನೇಕ ಮನೆತನ ಇವತ್ತೂ ಜ್ಞಾನಿಗಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ಸಿದ್ಧಿ ಇತ್ತು. ರಘುತ್ತಮ ಸ್ವಾಮಿಗಳ ಶಿಷ್ಯವರೆಂಡರು ಪಿ ವಿದೇಶತೀರ್ಥರು, ಅವರ ಶಿಷ್ಯರು ಅವರ ತಮ್ಮಂದರು ಎರಡೂ ಆಗಿದ್ದವರು ಯಾದವಾಗಿದ್ದರು. ಅನೇಕ ಕೃತಿಗಳನ್ನು ಬರೆದು ಇಡೀ ಸಮಾಜದಲ್ಲಿ ತುಂಬಾ ಗೌರವ ಹೊಂದಿರತಕ್ಕಂಥ ಮಹಾನುಭಾವರು. ಅವರು ಬರೆದಂತಹ ಸ್ತೋತ್ರ ಕೃತಿಗಳು, ಅವರು ಗ್ರಂಥಗಳನ್ನು ಹೇಗೆ ಬರೆದಿದ್ದಾರೋ ಸ್ತೋತ್ರ ಕೃತಿಗಳನ್ನು ಹಾಗೆ ಬರೆದಿದ್ದಾರೆ. ಅದರಲ್ಲಿ ವೇದವ್ಯಾಸ ಗದ್ಯ ಒಂದು, ವಾಸಿಷ್ಠ ಕೃಷ್ಣ ಕರಾವಲಂಬನಸ್ತು ಎರಡು ವೇದವ್ಯಾಸದೇವರ ಮೇಲೆ. ಅದು ಗದ್ಯ ರೂಪದ ವ್ಯಾಸಸ್ತುತಿ, ಇದು ಪದ್ಯ ರೂಪದ ವ್ಯಾಸಸ್ತುತಿ ಅಷ್ಟೇ. ಅವರ ಇನ್ನೊಂದು ವಿಶೇಷ ಅಂದರೆ ಚಿನ್ನವಾರರಾಗಿದ್ದು ಅವರು ಮೊದಲವರು. ಆದ್ದರಿಂದ ಈ ಬಂಗಾರದ ಪ್ರತಿಮೆ ಎಲ್ಲಾದರೂ ಭಾರಿ ಇಷ್ಟಾಂತರಾದವರು. ಮುಂದೆ ವೇದವ್ಯಾಸದೇವರ ಆರಾಧನೆ ಶುರು ಮಾಡಿದ ಮೇಲೆ ಸ್ವತಃ ತಾವು ವೇದವ್ಯಾಸರ ವಿಗ್ರಹವನ್ನ ಮಾಡಿ ಅದರ ಮುಂದೆ ಸ್ತೋತ್ರ ಹೇಳ್ತಾ ಇದ್ದೆ ಸ್ವತಃ ಮಾಡಿ. ಇವತ್ತು ಬಹಳ ಅಪೂರ್ವವಾದ ವಿಗ್ರಹ, ಒಬ್ಬ ಸ್ವತಃ ತಾವೇ ನಿರ್ಮಾಣ ಮಾಡಿತ್ತು ಅದನ್ನ ಪೂಜೆ ಮಾಡ್ತಾ ಹೇಳಿದಂತೆ. ಆಗ ವಾಸಿಷ್ಠ ಕೃಷ್ಣ ಕರಾವಣ ಮೊಮ್ಮದೇಹಿ ಕರಾವಣ ಮೊಮ್ಮ ಅಂತ ಹೇಳಿದಾಗ ಮೂರ್ತಿ ಕರಾವಣವನ್ನು ಕೊಡ್ತಿತ್ತು ಅಂತ ಪ್ರತೀತಿಯನ್ನು ಕೂಡ ಹೇಳ್ತೇವೆ. ಇಷ್ಟು ಸಿದ್ಧಿ ಪಡೆದವರು. ಜೊತೆಗೆ ಅವರು ಎಂಟು ಮೂರ್ತಿಗಳನ್ನು ಮಾಡಿ ವಾದರಾಡಿದವರನ್ನ ತಮ್ಮ ಎಂಟು ಶಿಷ್ಯರಿಗೂ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅದೊಂದು ಭಾರಿ ವಿಶೇಷ. ಕೆಲವು ಮನುಷ್ಯರನ್ನು ಉಳ್ಕೊಂಡಿದೆ ಇನ್ನೂ ಕೂಡ. ಅಂದ್ರೆ ಈ ರೀತಿಯಾದಂತಹ ಒಂದು ಸರ್ವಸಮ್ಮತಿ ವಿವಾದಕ್ಕೆ ಎಲ್ಲೂ ಗುರಿಯಾಗದೇ ಇರೋ ಮಹಾನುಭಾವರು ಬರ್ತದೆ. ವಿವಾದದ ಹೆಸರೇ ಇಲ್ಲ. ವಿವಾದ ಮತ್ತಷ್ಟು ವಾದ ಹೋದಾಗ ತತ್ವ ನಿರ್ಣಯ ದೊಡ್ಡ ಎಟ್ಟು ಬಿಡ್ತದೆ ಅದರಿಂದ. ಆದ್ರೆ ಎಂದು ಕೂಡ ಯಾದವಾರ್ಯರು ಒಬ್ಬ ಗೃಹಸ್ಥರಾಗಿ ಮಾಡಿದಂತ ಆ ಕಾಲಕ್ಕೇನು ಬಹಳ ದೊಡ್ಡ ದೊಡ್ಡ ವಿದ್ವಾಂಸ ಇರ್ತಕ್ಕಾಗ ವಿದ್ಯಾಧೀಶರಂತಹ ಸ್ವಾಮಿಗಳಿದ್ದಾರೆ. ಸತ್ಯನಾಥರವರಿಗೆ ಸ್ವಾಮಿಗಳಾಗಿದ್ದಾರೆ. ಸತ್ಯವ್ರತರು, ಸತ್ಯನಿಧಿಗಳು, ವೇದನಿಧಿಗಳು, ಸತ್ಯರು ಎಲ್ಲ ಬಂದಿದ್ದಾರೆ. ಆ ಕಡೆ ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರು ಪೀಠದಲ್ಲಿದ್ದಾರೆ ಆ ಕಾಲಕ್ಕೆ. ಆ ಕಡೆ ವಿಶ್ವಪತಿ ತೀರ್ಥರಂತಹ ಮಹಾನವರು ಉಡುಪಿ ಪ್ರಾಂತದಲ್ಲಿದ್ದಾರೆ. ಇಂತಹ ಹೊತ್ತಿನಲ್ಲಿ ಅವರಿಂದ ಕೂಡ ಮಾನ್ಯರಾಗಿದ್ದಂತಹ ಹಿರಿಮೆ ಯಾದವಾರ್ಯರದು. ಅಂತ ಅವರ ಕೃತಿಯನ್ನು ನಾವು ಓದೋದು ಅಂದ್ರೆ ನಿಜವಾಗಲೂ ಕೂಡ ಸಿದ್ಧಿ. ಅವರೇ ಆ ಕಾಲಕ್ಕೆ ಸಿದ್ಧಿ ಕಂಡವರಾದ್ರಿಂದ ಸಿದ್ಧಿಪ್ರದವಾದ ಸ್ತೋತ್ರ ಇದು. ಇದು ಓದ್ತಾ ಹೋದಂತೆ ನಿಜವಾಗಲೂ ಇದು ಬಂದಿರೋ ಪ್ರಸಿದ್ಧಿ ನಿಜವಾಗಲೂ ಎಷ್ಟು ಸಾರ್ಥಕ ಅನ್ವರ್ಥಕ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಅದರಲ್ಲಿ ಆಕ್ಚುಲಿ ನಾಲ್ಕು ದಿವಸ ಸಾಲದು ಅದಕ್ಕೆ. ಆದರೆ ಒಂದು ಶೋಕಾರ್ಥಂ ಶೋಕಪಾದಮ್ಮ ಹೇಗೋ ಒಬ್ಬ ಜ್ಞಾನಿಗಳ ಮಾತನ್ನು ಎಷ್ಟು ಕೇಳಿದ್ರೆ ನಮ್ಗೆ ಪುಣ್ಯ. ಆದ್ದರಿಂದ ಎಷ್ಟಾಗುತ್ತೋ ಯಥಾಶಕ್ತಿ ಯಥಾಮತಿ ನಾಲ್ಕು ದಿವಸ ಅದನ್ನು ನೋಡಬಹುದು. ಮೊದಲನೇ ಶ್ಲೋಕ, ತ್ರಯ್ಯಾ ವಿಕಾಸಕ ಮಜಂ ಮುಹುರಂತ ರೇವ ಸಂಚಿಂಚ ಬದ್ಧ ಗುರುಪಾದ ಯುಗಂ ಗುರುಭ್ಯ ವೇದೇಶ ಪಾದ ಜಲಜಂ ಕೃತಿ ಸಾಧು ಕೃತ್ವ ಸಂಪ್ರಾರ್ಥಯೇ ಶ್ರುತಿ ವಿಕಾಸಕ ಹಸ್ತದಾನಂ. ಇದು ಮೊದಲನೇ ಶ್ಲೋಕ. ಅದರಲ್ಲಿ ತ್ರಯ್ಯಾ ಸಂಸ್ಕೃತ ಬರೋದು ಅಲ್ಲಲ್ಲಿ ಓದ್ಕೊತಿದ್ರೆ ಸಂಸ್ಕೃತ ಕಲಿಯಕ್ಕೂ ಭಾರಿ ಅನುಕೂಲ ಇದೆ. ಸ್ತೋತ್ರಗಳಿಂದ ಸಂಸ್ಕೃತ ಕಲಿಯಲಿಕ್ಕೆ, ಶಾಸ್ತ್ರಾರ್ಥ ವರ್ಣನ ಮಾಡಲಿಕ್ಕೆ ಎಲ್ಲದಕ್ಕೂ ಭಾರಿ ಅನುಕೂಲವಾದ್ರಿಂದ ತ್ರಯ್ಯಾ ವಿಕಾಸಕಂ ಅಜಂ ಮುಹು ಅಂತರಾ ಇವ ಸಂಚಿಂತ್ಯ ಮಧ್ವ ಗುರುಪಾದ ಯುಗಂ ಗುರುಂಚ ಗುರುಂಶ್ಚ ಗುರುಂಚ ವೇದೇಶ ಪಾದ ಜಲಜಂ ಹೃದಿ ಸಾಧು ಕೃತ್ವ ಹೃದಿ ಸಾಧು ಕೃತ್ವ ಸಂಪ್ರಾರ್ಥಯೇ ಶ್ರುತಿ ವಿಕಾಸಕ ಹಸ್ತದಾನಂ. ಅದರಲ್ಲಿ ಶ್ರುತಿ ವಿಕಾಸಕ ಹಸ್ತದಾನಂ ಸಂಪ್ರಾರ್ಥಯೇ ಶ್ರುತಿ ವಿಕಾಸಕ ಹಸ್ತದಾನಂ. ಶ್ರುತಿ ವೇದಗಳು ವಿಕಾಸಕ ವಿಸ್ತಾರಕ ಹಸ್ತದಾನಂ ಹಸ್ತಕರ ಅದರ ಅವಲಂಬನವನ್ನು ಪ್ರಾರ್ಥನೆ ಮಾಡುತ್ತೇನೆ. ಸ್ತೋತ್ರದ ಮುಖ್ಯ ವಿಷಯವನ್ನೇ ಹೇಳಿದಂತೆ ಶ್ರುತಿ ವಿಕಾಸಕ ಹಸ್ತದಾನಂ ಸಮ್ಯಕ್ ಪ್ರಾರ್ಥಯೆ. ವೇದವ್ಯಾಸ ದೇವರ ಹಸ್ತದಾನವನ್ನು ಅವರ ಕೈಯನ್ನು ನಮಗೆ ಕೊಟ್ಟು ಉದ್ಧಾರ ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇದು ಮಾಡೋದಕ್ಕಿಂತ ಮುಂಚೆ ಏನೇನು ಮಾಡಿದ್ದೇವೆ ಅಂದರೆ ತ್ರಯ್ಯಾ ವಿಕಾಸಕ ರಜಂ ಮುಹುರಂತರ ಏವ ತ್ರಯ್ಯಾ ವಿಕಾಸಕಂ ತ್ರಯ್ಯಾ ತ್ರಯ್ಯ ಅಂದ್ರೆ ವೇದ ತ್ರಯಿ ಶ್ರುತಿ ವೇದ ಅಮ್ನಾಯ ಎಲ್ಲ ವೇದದ ಪರ್ಯಾಯ ಪದಗಳು. ಅದು ವಿಕಾಸಕಂ ಅದು ವಿಸ್ತಾರಗೊಳಿಸಿದವರು ವೇದಗಳನ್ನು ವಿಸ್ತಾರಗೊಳಿಸಿದಂತಹ ಅಜಂ ವೇದವ್ಯಾಸರನ್ನ ಎಲ್ಲ ಮತದವರು ಒಪ್ತಾರೆ. ಆದರೆ ಎಲ್ಲ ಮತದಲ್ಲಿ ಆಚಾರ್ಯರು ಒಬ್ಬರು ಬಿಟ್ಟರೆ ಉಳಿದವರಲ್ಲ ಅವರನ್ನು ಒಬ್ಬ ಕಶ್ಚನ ಋಷಿ ಅಷ್ಟೇ ಒಪ್ಪಿರೋದು. ಒಬ್ಬ ಋಷಿಗಳು ಸ್ವಲ್ಪ ದೊಡ್ಡ ಋಷಿಗಳು ಅಷ್ಟೇ ಹೊರತು ದೇವರು ಅಂತ ಒಪ್ಪಿಲ್ಲ. ಒಪ್ಪಿದರೆ ಭಾರಿ ಸಮಸ್ಯೆ ಇದೆ ಅವರು, ಅದಕ್ಕೋಸ್ಕರನೇ ಒಪ್ಪೋದಿಲ್ಲ. ಯಾಕೆ ಅಂತ ಮುಂದೆ ನೋಡೋಣಂತೆ. ಅವರು ಋಷಿಗಳು ಅಂತ ತಿಳಿದವರಿಲ್ಲ. ಸೂರ್ಯನನ್ನು ಸಣ್ಣ ದೀಪ ಅಂತ ಕರೆದ್ರೆ ಆಗ ಸೂರ್ಯ ಅದು ಮೇಣದೀಪ ಮೇಣದ್ಬತ್ತಿ ಅಂತ ಕರೆದ್ರೆ ಎಷ್ಟು ಅರ್ಥ? ಯಾವ ಕ್ಯಾಂಡ್ಲಿಂದ ಹೇಳಕ್ ಕೂಡೋದು ಸೂರ್ಯನ ಪೌರ್ಯ ನಮ್ಮ ಶೈತಿಕತೆ ಹೇಳುತ್ತ ಹೇಳಕ್ಕೆ ಬರೋದಿಲ್ಲ. ಅಷ್ಟು ಪವರ್ ಇರೋ ಸೂರ್ಯನನ್ನ ಒಂದು ಮೇಣದತ್ತಿನ ಒಂದು 40 ಕ್ಯಾಂಡ್ ಬಲ್ಪು ಅಂತ ಕರೆದ್ರೆ ಎಷ್ಟು ಮೂರ್ಖತನನೋ ಅಂತ ಕೆಲಸ ಮಾಡ್ತಾರೆ. ಅದಕ್ಕೆ ಅಜಂ ಅಂತೇಳಿ, ಅಜಂ ಅಂತ ಹೇಳಿದ್ರೆ ನಜಾಯತೆ ಇತಿ ಅಜಾಯ ಹುಟ್ಟಿಲ್ಲದವನು ಅಂದ್ರೆ ಅನಾದಿ ನಿತ್ಯವಾದವನು. ಅಲ್ಲೂ ಬಹಳ ಸ್ವಾರಸ್ಯ ಇದೆ. ದೇವರು ಅನಾದಿ ನಿತ್ಯರೆ ಭಗವಂತ ಏನು ವ್ಯತ್ಯಾಸ ಆಗಿದ್ರೆ ಅದಕ್ಕೆ ಸಾಮ್ಯ ಹೇಳೋದಕ್ಕೆ ಹೋದವರಂತ ಯುದ್ಧಿ ಹುಡುಕಬಹುದು ಬೇಕಾದ್ರೆ ಹೇಳ್ತಾರೆ. ಹಾಗಲ್ಲ, ದೇಹತೋಪಿ ಅನಾದಿ ನಿತ್ಯ. ಅದು ಬಹಳ ಅವ್ಯಯಾತ್ಮ ಅಂತ ಗೀತಾ ಭಾಷೆಯಲ್ಲಿ ಅರ್ಥ ಹೇಳ್ಬೇಕಾದ್ರೆ ಆಚಾರ್ಯರು, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾವ್ಯಯ. ಅಲ್ಲಿ ಆಚಾರ ಅರ್ಥ ಬರಿತ ಅಜೋಪಿ ಅವ್ಯಯಾತ್ಮ ಅವ್ಯಯ ಆತ್ಮ ದೇಹೋಪಿ ಯಶ್ಯ ಎಲ್ಲರೂ ಕೂಡ ಅನಾದಿ ನಿತ್ಯ. ವೇದವ್ಯಾಸ ದೇವರಿಗೆ 28 ದಾಪರ್ಯದ ಕೊನೆಗೆ ಕಾಣಿಸಿಕೊಂಡ್ರು. ಆದರೆ ಅವತಾರ ಬಂದಿದ್ದಾಗಲ್ಲ, ಸೃಷ್ಟಿಯ ಪ್ರಾರಂಭದಲ್ಲೇನೆ ಎಲ್ಲ ರೂಪಗಳು ಒಂದೇ ಕಾಲಕ್ಕೇನೆ. ಅಚ್ಚರ ಪಂಚಾತ್ಮಕಸ್ಥ ಭಗವಾನ್ ಭೀಷಣಾತ್ಮಕೋಭೂ ಪಂಚದ್ವಯಿ ಶತಸಹಸ್ರ ಪರೋ ಅಮಿತಸ್ಯ ಒಟ್ಟಿಗೆ ಹೇಳ್ಬಿಟ್ಟಿದೆ. ವಾಸುದೇವಾದಿ ಎಲ್ಲ ರೂಪಗಳನ್ನು ಪರಮಾತ್ಮ ಒಂದ ವ್ಯರ್ಥ ಮಾಡಿಬಿಟ್ಟಿದೆ. ಇವತ್ತು ಕೃಷ್ಣ ರೂಪ ಇವತ್ತು ಬಂದಿದ್ದಲ್ಲ, ಅದು ಅನಾದಿ ನಿತ್ಯನೇ. ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ಇದು ದೇವರ ವೈಭವ. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇನ್ನೂ ಸ್ಪಷ್ಟ ಆಗುತ್ತೆ. ಅರ್ಜುನನು ಇಂದ್ರ ವಾರಿಯೋ ಇಲ್ಲ, ಎರಡು ಇಂದ್ರಾವತಾರನೇ. ಅದು ವಾರಿ ಅವತಾರ ಇದ್ರೆ ಅರ್ಜುನ ರೂಪ ಇಲ್ಲ, ಅದು ಅವತಾರನೇ ಮಾಡಿಲ್ಲ ಅರ್ಜುನ ರೂಪ. ಅರ್ಜುನ ರೂಪ ಅಂದ್ರೆ ವಾಲಿ ರೂಪ ಇಲ್ಲೇ ಇಲ್ಲ, ಎರಡು ಜೊತೆಗಿಲ್ಲ ಅವು, ಗೊತ್ತಾಯ್ತಾ. ಆದರೆ ಪರ್ವ ಎಲ್ಲ ರೂಪಗಳು ಜೊತೆಗೆ ಒಟ್ಟಿದ್ದೆ. ಅದೇ ಮಹಾರಾಷ್ಟ್ರ ಎಲ್ಲ ರೂಪಗಳು ಒಟ್ಟಿಗೆ ಒಟ್ಟಿಗೆ ಏಕಕಾಲ, ಅವರಿಬ್ಬರೇ ಆಗಿರೋದು. ಆದ್ದರಿಂದ ಅವರಿಬ್ಬರು ಈಶಕೋಟಿ ಪರ್ವ, ಈಶಕೋಟಿ ಅವರು ಸರ್ವತ್ರ ವ್ಯಾಪ್ತರು. ಈ ಅರ್ಥದಲ್ಲಿ ಅಜ ಶಬ್ದಕ್ಕೆ ತುಂಬ ಅರ್ಥ ಇರತಕ್ಕಂಥ ಪದ ಅಜೋ ನಿರಂಜನ ಕಾಮಜನಕ ಶತನಾಮಸ್ತೋತ್ರ ವಿಷ್ಣು ಸಾದ ಅಜ ದೇವರ ವಿಶಿಷ್ಟವಾದ ಹೆಸರು. ನಾವು ಲೋಕದಲ್ಲಿ ಅಜ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ ಆಗುತ್ತೆ. ಲೋಕದಲ್ಲಿ ರಾಜ ಅಂದ್ರೆ ಬ್ರಹ್ಮದೇವರು. ಹೌದು, ಬ್ರಹ್ಮದೇವರು ಅಂದ್ರೆ ಈ ಅರ್ಥದಲ್ಲಿ ರಾಜ ಅಲ್ಲ ಅವರು. ಆ ಜ ಆದ್ರೆ ಪರಮಾತ್ಮ ಅಕ್ಷರಾಣ ಬಕಾವರು ಅವರ ಮಗ ಅಂತ ಅರ್ಥ. ಅದು ಅನಾದಿನಿತ್ಯ ಅಂತ ಅರ್ಥ ಅಲ್ಲ. ಬ್ರಹ್ಮದೇವರಿಗೆ ಅಜ ಅಂತ ಕರೆದ ಅಜ ಭವಾದಿ ಸುರೇಂದ್ರ ವಂದಿತ ಅಂತ ಹೇಳಬೇಕಾದ್ರೆ ಅಜ ಭವ ಬ್ರಹ್ಮರುದ್ರ ಅಂತ ಅರ್ಥ. ಅದರ ಅರ್ಥ ಅದಕ್ಕೆ ಈ ಅರ್ಥ ಹೇಳೋದು ಬರೋದಿಲ್ಲ. ಒಂದೇ ಹೆಸರೇ, ಅರ್ಥ ಬೇರೆ. ಅಂದ್ರೆ ಪ್ರವೃತ್ತಿ ನಿಮಿತ್ತ ಬೇರೆ ಇದೆ. ಬ್ರಹ್ಮದೇವರಿಗೆ ಅಜ ಶಬ್ದ ಪ್ರವೃತ್ತಿ ನಿಮಿತ್ತ ಬೇರೆ, ಪರಮಾತ್ಮರಿಗೆ ಅಜ ಶಬ್ದ ಪ್ರವೃತ್ತಿ ನಿಮಿತ್ತ ಬೇರೆ. ಅಜಂ ಅಂತ ಹೇಳಿದ್ರಿಂದ ವೇದವ್ಯಾಸ ದೇವರು ವೇದಗಳನ್ನ ವಿಕಾಸಗೊಳಿಸಿದರು. ಅಜಂ ಅವರು ಸಾಕ್ಷಾತ್ ಭಗವಂತ. ಮುಹು ಬರೆಯಲ್ಲ, ಮುಹು ಅನೇಕ ರೀತಿ ಮುಹು ಶಯ್ಯಾ ವಿಕಾಸಕ ಮುಹು ನತ್ವ ಎರಡು ರೀತಿ ಅನ್ವಯ. ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ. ವೇದಗಳನ್ನ ಹೇಗೆ ಮಾಡಿದ್ರು ಅಂದ್ರೆ ಮುಹು ಶಬ್ದಕ್ಕೆ ಮುಂದೆ ಅರ್ಥ ನೋಡೋಣ. ಅಂತರ ಅಂತರ ಅಂದ್ರೆ ಮನಸ್ಸಿನೊಳಗೇನೆ ಅಂತ ನಮಸ್ಕಾರವನ್ನು ಮಾಡ್ತಾ ಸಂಚಿತ್ಯ ಅಥವಾ ಅಂತಹ ಏವ ಮನಸ್ಸಿನೊಳಗೆ ನಮಸ್ಕಾರ ಮಾಡುತ್ತೆ. ಅಂತಹ ಏವ ಅಂತ ಹೇಳಿದ್ರೆ ಮನಸ್ಸಿನೊಳಗೆ ಮಾಡ್ತಿದ್ದಾರೆ, ಹೊರಗೂ ಮಾಡ್ತಾ ಇದ್ದಾರೆ. ಸರಿ ಮಾಡ್ತಾರೆ ಶಬ್ದದಲ್ಲಿ ಗಮ್ಯ, ಹೊರಗೂ ಮಾಡ್ತೇವೆ. ಅಂದ್ರೆ ಕೆಲಸ ಯಾಂತ್ರಿಕವಾಗಿ ಮಾಡಿದಾಗ ಮನಸ್ಸಿರೋದಿಲ್ಲ, ಬಾಯಿ ಅಂತ ಇರ್ತದಷ್ಟೆ, ಹಾಗಲ್ಲ. ಅಂತಹ ಏವ ಅಂತರ ಮನಸ್ಸಿನಲ್ಲೇ ನಮಸ್ಕಾರವನ್ನು ಮಾಡ್ತಾ ಹೊರಗೂ ಮಾಡ್ತಾ ಮತ್ತು ನಮಸ್ಕಾರವನ್ನು ಮಾಡ್ತೇನೆ. ಅಂತಹ ಏವ ಸಮ್ಯಕ್ ಚಿಂತ್ಯ ಚೆನ್ನಾಗಿ ಚಿಂತನೆ ಮಾಡಿ, ಚೆನ್ನಾಗಿ ಚಿಂತನೆ ಮಾಡಿ ಮುಂದೆ ಮಧ್ವ ಗುರುಪಾದ ಯುಗಂ ಗುರುಮುಶ್ಚ ಅದು ಅನ್ವಯ. ಮತ್ತೆ ಸಂಚಿತ್ಯ ನತ್ವ ಎಲ್ಲರಿಗೂ ಅನ್ವಯ. ಸಂಚಿತ್ಯ ಮಧ್ವ ಗುರುಪಾದ ಯುಗಂ, ಮಧ್ವ ಗುರುಗಳ ಪಾದ ಯುಗಂ. ಯುಗ ಅಂದ್ರೆ ಎರಡು, ಮಧ್ವಾಚಾರ್ಯ ಎರಡು ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಗುರುಮುಶ್ಚ ದೊಡ್ಡ ಗುರುವೃಂದ ಇದೆ. ಯಾವ ಮತದಲ್ಲೂ ಆ ಥರ ಗುರುಗಳ ಕಾನ್ಸೆಪ್ಟೇ ಸರಿ ಇಲ್ಲ, ಅದು ಗುರುವೃಂದಕ್ಕಂತೂ ಇಲ್ಲೇ ಇಲ್ಲ. ನಮ್ಮದು ಶಾಸ್ತ್ರವಿಹಿತವಾದಂಥ ಪದ್ಧತಿ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಶ್ಚೇತೇ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ವಿಶಾಸ ಶ್ವೇತಾಶ್ವತ ಉಪನಿಷತ್ ಹೇಳುತ್ತದೆ, ದೇವರಲ್ಲಿ ಸರ್ವೋತ್ತಮತ್ವೇನ ಭಕ್ತಿ ಮಾಡಬೇಕು, ದೇವತೆಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಬೇಕು, ಗುರುಗಳಲ್ಲೂ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಬೇಕು. ಹಾಗಿದ್ರೆ ಮಾತ್ರ ತಶ್ಚೇತೇ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ, ಅವನಿಗೆ ಮಾತ್ರ ಹೇಳಿದ ವಿಷಯ ತಿಳಿತಾ ಇವೆ. ಜೊತೆಗೆ ತಶ್ಚೈತೆ ಅಕಥಿತ ಅಪಿ ಅರ್ಥ ಪ್ರಕಾಶಂತೆ, ಹೇಳದಿರೋದು ತಿಳಿತಾ ಇದೆ. ಇಲ್ಲದ ಗುರುಭಕ್ತಿ ಇಲ್ಲದವರು ಇಲ್ಲೇ ಇಲ್ಲ. ಅದಕ್ಕೆ ನಾವು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯ, ಗುರುಗಳ ಮೂಲಕ ದೇವರನ್ನು ಕಾಣಬೇಕು. ಗುರು ಮುಶ್ಚ ತಾರತವ್ಯ ಎಲ್ಲ ಗುರುಗಳನ್ನು ನಮಸ್ಕರಿಸಿಬಿಟ್ಟು ಇನ್ನು ಸಾಕ್ಷಾತ್ ಗುರುಗಳು ವೇದೇಶ ಪಾದ ಜನಜಂ, ವೇದೇಶ ತೀರ್ಥರ ಪಾದ ಜಲಜಂ, ಜಲಜ ಕಮಲ, ವೇದೇಶ ತೀರ್ಥರ ಪಾದ ಕಮಲವನ್ನ ಹೃದಯ ಸಾಧು ಕೃತ್ವ, ಹೃದಯ ಮನಸ್ಸಿನೊಳಗೆ ಹೃದಯದೊಳಗೆ ಸಾಧು ಸರಿಯಾದ ರೀತಿಯಲ್ಲಿ ಕೃತ್ವ ಇರಿಸಿಕೊಂಡು ಧರಿಸಿ ಗುರುಪಾದಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಸಂಪ್ರಾರ್ಥೆಯೇ ಶ್ರುತಿ ವಿಕಾಸಕ ಹಸ್ತದಾನ, ಶ್ರುತಿ ವಿಕಾಸಕರಾದ ವೇದವ್ಯಾಸ ದೇವರ ಹಸ್ತದಾನವನ್ನ ಸಮ್ಯಕ್ ಪ್ರಾರ್ಥನೆ, ಸರಿಯಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪರಮಾತ್ಮ ನಮ್ಮನ್ನ ಕೈಕೊಟ್ಟು ಉದ್ಧರಿಸಲಿ ಅಂತ. ಕೈಕೊಟ್ಟು ಉದ್ಧರಿಸುವುದನ್ನು ಪದಗಳಿಗೆ ತುಂಬಾ ಸ್ವಾರಸ್ಯ ಇದೆ ನೋಡೋಣ. ತ್ರಯ್ಯಾ ವಿಕಾಸಕ ವಜಂ, ತ್ರಯ್ಯಾಹ ಶ್ರುತಿಯ ವಿಕಾಸಕ ವಿಕಾಸ ಮಾಡಿದವರು. ಈ ಮಾತನ್ನ ತಾತ್ಪರ್ಯ ಉದ್ದಾಗ ಅರ್ಥ ಆಗ್ತದೆ. ಇವತ್ತು ಎಷ್ಟೋ ಜನ ವೇದಗಳನ್ನು ಪ್ರಿಂಟ್ ಮಾಡಿಸೋದು ಸಂಪಾದನೆ ಮಾಡೋದು ಮಾಡ್ತಿರಬಹುದು, ವೇದ ವಿಕಾಸ ಕರೆಯಲಿಕ್ಕೆ ಬರೋದಿಲ್ಲ. ಇವತ್ತು ವೇದವ್ಯಾಸ ದೇವರು ಈ 28ನೇ ದ್ವಾಪರದ ಕೊನೆಯ ಹೊತ್ತಿಗೆ ವೇದಗಳೆಲ್ಲ ಕೂಡ ಪೂರ್ತಿಯಾಗಿ ಮರೆಯಾಗಿ ಹೋಗಿತ್ತು. ಸಮಸ್ತಾಸ್ತ್ರ ಹೋಗಿತ್ತು, ವೇದಗಳು ಹಾಳಾಗೋದು ಕೆಲವು ಹೋಗೇ ಬಿಟ್ಟವು. ಇರೋದು ಅಪಪಾಠಾದಿರ ತಿರೋಹಿತ, ಅಪಪಾಠಾದಿಗಳಿಂದ ಕೆಟ್ಟ ಹೋಗಿತ್ತು. ಅದನ್ನ ಸರಿ ಮಾಡಬೇಕಿಲ್ಲ. ಆಗ ಭಗವಂತ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿದರು. ಅವತೀರ್ಣ ಮಹಾಯೋಗಿ ಸತ್ಯವತ್ಯ ಪರಾಶರ ವೇದಗಳನ್ನು ಪ್ರಕಾಶ ಮಾಡಿದರು. ಏನನ್ಸುತ್ತೆ, ಇದ್ದ ವೇದಗಳನ್ನು ತಂದು ಎಡಿಟ್ ಮಾಡಿ ಸಂಶೋಧನೆ ಮಾಡಿ ಹಾಕಿದ್ರು, ಈ ಅರ್ಥ ಅಲ್ಲ ಅಂತ. ವೇದವ್ಯಾಸ ಹೇಗೆ ವೇದಗಳನ್ನು ಹೊರಗೆ ತಂದು, ಆಗ ಅವ್ರು ಯಾರು ಅಂತ ಗೊತ್ತಾಗಿದೆ ಹೇಳ್ತಾರೆ. ಯಥಾ ಆದಿ ಸೃಷ್ಟವು ಅದನ್ನು ಹೇಳಿದ್ದ ಆಚಾರ್ಯರು. ಸೃಷ್ಟಿಯ ಪ್ರಾರಂಭದಲ್ಲಿ ಎಷ್ಟು ವೇದಗಳಿದೆ ಅಷ್ಟು ವೇದಗಳನ್ನು ತಂದು, ಅದು ಯಾರ ಕೈಲೂ ಸಾಧ್ಯ ಅನಂತಾವಯ ವೇದ ಎಡತಕ್ಕೊಳ್ಳಕ್ಕೆ ಹೋಗಲೇಬಾರದು, ಅದಕ್ಕೆ ಕೊನೆಯೇ ಇಲ್ಲ. ಅನಂತ ಸಂಖ್ಯಾತವಾದ ವೇದಗಳನ್ನ ಯಥಾ ಆದಿ ಸೃಷ್ಟವು ಆಗ ತ್ರಯ್ಯಾಹ ವಿಕಾಸಕ ವಿಶೇಷ ರೀತಿ ಪ್ರಕಾಶವನ್ನು ಮಾಡಿ. ಇದು ಮೊದಲನೇ ಸಾಧನೆ. ಎರಡನೇದ ಎಲ್ಲ ವೇದಗಳಿಗೆ ಅರ್ಥ ಹೇಳಬೇಕಲ್ಲ, ಅದಕ್ಕೆ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೋಪಬ್ರಹ್ಮ ಇತ್ತು. ವೇದೋಪಬ್ರಹ್ಮಣಕ್ಕೆ ಬೇಕಾದ ಕೃತಿಗಳು ಅಂದರೆ ಇತಿಹಾಸ ಮತ್ತು ಪುರಾಣಗಳು. ಇತಿಹಾಸ ರಚನೆ ಮಾಡಿದರು, ಪುರಾಣ ರಚನೆ 36 ಪುರಾಣಗಳು, 18 ಮಹಾಪುರಾಣಗಳು, 18 ಉಪಪುರಾಣಗಳು, ಅಷ್ಟು ಮಾಡಿದರು. ಅಷ್ಟನ್ನು ಮಾಡಿ ಎಲ್ಲದಕ್ಕೂ ನಿರ್ಣಯ ಮಾಡಿ ಬ್ರಹ್ಮಸೂತ್ರಗಳನ್ನು ಬರೆದು ಮತ್ತೆ ತ್ರಯಾ ವಿಕಾಸಕ ಬ್ರಹ್ಮಸೂತ್ರ ದ್ವಾರ ಇತಿಹಾಸ ಪುರಾಣ ದ್ವಾರ ಎಷ್ಟು ಮೂಲಕ ಮಾಡಿ ಅಂದರೆ ಆ ರೀತಿ ವಿಕಾಸಕತ್ವ ನಿಜವಾದ ಅರ್ಥದಲ್ಲಿ ವಿಕಾಸ ಮಾಡಿದೆ. ಬೇರೆ ಯಾವುದೇ ರೀತಿಯಲ್ಲಿ ವಿಕಾಸ ಮಾಡಿದರೂ ಕೂಡ ಉದಾಹರಣೆ ಎಷ್ಟು ಬೆಳಕು ತಂದರೂ ಕೂಡ ಒಂದು ಸೂರ್ಯನ ಪ್ರಕಾಶಕ್ಕೆ ಸಮ ಅಲ್ಲ. ಕೋಟಿ ಕೋಟಿ ದೀಪ ಹಚ್ಚಿದೆ, ಅದು ಇಲ್ಲಿಗೆ ಇಷ್ಟಕ್ಕೆ ಎಷ್ಟು ದೀಪ ಬೇಕಾಯ್ತು ನೋಡಿದ್ರೆ, ಇಷ್ಟಕ್ಕೆ ಎಷ್ಟು ದೀಪ ಬೇಕು, ಅದು ಹಗಲಂತ ಎಷ್ಟು ದೀಪ ಬೇಕಾಯ್ತು. ಇನ್ನ ಒಬ್ಬ ಸೂರ್ಯ ದೇವರು ಹೇಗಿಟ್ಟಿದ್ದಾರೆ, ಇಡೀ ಜಗತ್ತಲ್ಲಿ ಒಬ್ಬ ಸೂರ್ಯ ದೇವರು ತೋರಿಸ್ತಾನೆ, ನನ್ನ ಶಕ್ತಿ ಎಷ್ಟೋ ತೋರಿಸ್ತಾನೆ. ಯಾಕಂದ್ರೆ ಸೂರ್ಯನೇ ಗ್ರೇಟ್ ಅಂತ ತಿಳ್ಕೊಂಡ್ಬಿಟ್ಟು, ಅದು ತಪ್ಪಲ್ಲ. ಅದು ಸೂರ್ಯ ಗ್ರೇಟ್ ಆದ್ರೆ ಗ್ರೇಟೆಸ್ಟ್ ಅಲ್ಲ, ಸೂರ್ಯ ಶ್ರೇಷ್ಠ. ಆ ಯೋಚನೆ ಮಾಡಲಿಲ್ಲ, ಸೂರ್ಯನನ್ನು ಅಲ್ಲಿಟ್ಟ ಪರಮಾತ್ಮ ಹೇಗಿಟ್ಟಿದ್ದ, ಮನೇಲಿ ದೀಪ ಎಲೆಕ್ಟ್ರಿಷನ್ ಹಾಕ್ತಾನೆ ಹಾಕ್ತಾನೆ, ಬಹುಶಃ ಮನೆ ಕಟ್ಟಿಸಿದ ಚೇಂಜ್ ಮಾಡದೇ ಇರೋ ಸಿಗೋದೇ ಇಲ್ಲ, ಕಟ್ಟಿಸಿ ಮತ್ತೆ ಬಡಿತಾರೆ ಚೇಂಜ್ ಮಾಡ್ತಾನೆ ಅಂತ ಅಂದ್ರೆ ಅಜ್ಜ ಮೆರೇನ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿದ್ರೆ ಸರಿ, ಆದರೆ ಒಂದ್ಸರಿ ದೇವ್ರು ಹೇಗಿಟ್ಟಿದ್ದಾನೆ ಅಂದರೆ ಕೋಟಿ ಕೋಟಿ ಎಷ್ಟು ಕೋಟಿ ವರ್ಷ ಹಾಗೆ ಇರಬೇಕು. ಎಂಥ ವ್ಯವಸ್ಥೆ ಭಗವಂತ ಮಾಡಿದ್ದ ಅದು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸೆಯವರು ಒಬ್ಬರನ್ನ ಆಚಾರ ಅದಕ್ಕೆ ಸೂರ್ಯ ಅಂತಾನೆ ಕೊಂಡಾಡಿದ. ಜಯತ್ಯಜೋ ಖಂಡ ಗುಡೋರು ಮಂಡಲ ತದೋದಿತೋ ಜ್ಞಾನ ವರೀಹಿ ಮಾಲಿ ಸ್ವಭಕ್ತ ಹರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ತಾತ್ಪರ್ಯದ ಎರಡನೇ ಮೂರನೇ ಅಧ್ಯಾಯದ ಮೊದಲ ಶ್ಲೋಕ, ಮೊದಲ ಶ್ಲೋಕದಲ್ಲಿ ಆಚಾರ್ಯರು ಕೊಂಡಾಡ್ತಾರೆ ಹರಿರಾತ್ಮ ಭಾಸ್ಕರ. ಈ ಭಾಸ್ಕರ ಏನೂ ಅಲ್ಲ ಸೂಚನೆ ಮಾಡ್ತಾರೆ, ಮತ್ತೆ ಈ ಸೂರ್ಯ ಸ್ವಪ್ರಕಾಶನಲ್ಲ, ಅದಕ್ಕೆ ಆತ್ಮ ಭಾಸ್ಕರ ಸ್ವಪ್ರಕಾಶ. ಸ್ವಪ್ರಕಾಶನಾದ ಏಕೈಕ ಸೂರ್ಯ ಅಂದ್ರೆ ಭಗವಂತ. ಆತನಿಗೆ ಆಚಾರ್ಯರೇ ಸೂರ್ಯನ ಬಿರಿಸಿದ್ದಾರೆ ಅಂತ ಹೇಳ್ಬಿಟ್ಟಿದ. ದಿವೋತ್ತಮರು ಕಪಿತ್ರಿಲೋಕ್ಯ ಬಹಿರುಳ್ಳ ಸಂತಿ ತಮೋಹರಂತಿ ಭೂರಾಂತರಂತ್ಯ ದಿಶಾದೃಶಮ್ನೋ ವಿಶದಾಂ ಜಯಂತಿ ಮಧ್ವಶ್ಚ ಕೀರ್ತಿ ದಿರನಾಥ ದೀಪ್ತಿ. ದಿವೋತ್ತಮರಾದ ಆಚಾರ್ಯರೇ ಸೂರ್ಯನನ್ನು ಎಷ್ಟು ಬಿರಿಸಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಲು ಬರಲಿಲ್ಲ ಅಷ್ಟು ಬಿರಿಸಿದ್ದ. ಇನ್ನು ಪರಮಾತ್ಮ ಎಷ್ಟು ಬಿರಿಸಿರುವ ಸಾಕ್ಷಾತ್ ವೇದವ್ಯಾಸ ರೂಪ. ಆ ಚಿಂತೆ ನಮ್ಮ ತಲೆಯಲ್ಲಿ ಬಂದರೆ ಅದು ವೇದವ್ಯಾಸರ ಚಿತ್ರ. ನಾವು ದೀಪದ ಚಿತ್ರ ಬಂದ ಸೂರ್ಯ ದೀಪ ಹೀಗೆ ನೋಡಿದ್ರೆ ಸೂರ್ಯ ನೋಡಿದಾರೆ ಅಕ್ಕ ಕೆಳ ಸೂರ್ಯ ಅಲ್ಲೇ ಅಲ್ಲ ಪ್ಲೇರ್ ಬಂತಂದು ಹೀಗೆ ನೋಡೋ ದಡ್ಡ ಅಂತ ಕರೀತ. ಮತ್ತೆ ತಲೆ ಎತ್ತಿದ್ರೆ ಮುಂದಿನ ಪ್ರಶ್ನೆ. ಅದಕ್ಕೆ ಆ ರೀತಿ ನೋಡಿದಾಗ ವೇದವ್ಯಾಸ ಯಾರಂತ ಗೊತ್ತಾಗ್ತದೆ. ಅದ್ರ ಹೇಳ ತಯ್ಯಾ ವಿಕಾಸಕಂ ಅಜಂ ಮುಹು ಅಂತಹ ಏವ ಸಂಚಿತ್ಯ ಸಂಚಿತ್ಯ ಅದನ್ನು ಸ್ವಾರಸ್ಯ ಇದೆ. ಸಂಚಿತ್ಯ ಅಕಯ ಪ್ರವಿ ಸಂಭೋಮ ಸಖಃ ವಿಷ್ಣುವಾಚಕ ಸಂಚಿತ್ಯ ವಿಷ್ಣು ಇತ್ಯೇವ ಚಿಂತ್ಯ. ವಿಷ್ಣು ಅಂತಾನೆ ಚಿಂತನೆ ಮಾಡಿ. ಅಭೇದ ರೂಪರೂಪಗಳಿಗೆ ಭೇದ ಇಲ್ಲ, ಋತು ಮೊದಲಾದ ಆದೇಶ ರೂಪಗಳು. ಆದರೆ ಹಾಗಲ್ಲ, ಸಾಕ್ಷಾತ್ ರೂಪವಾದ್ದರಿಂದ ಸಂಚಿತ್ಯ. ಅದೆಲ್ಲ ಬೇರೆ ಶಾಸ್ತ್ರದಲ್ಲಿ ಬರೋದಿಲ್ಲ, ಆಚಾರ ಶಾಸ್ತ್ರದಲ್ಲಿ ಮಾತ್ರ ಸ್ವಾರಸ್ಯ. ಪರಮಾತ್ಮನ ಹೆಸರು ಸಂ ಮತ್ತು ದೇವರ ಹೆಸರು. ಅದಕ್ಕೆ ಸಂಯುತ್ತೇವ ಚಿಂತ್ಯ ಚಿಂತಯಿತ್ವ ಮಧ್ವ ಗುರುಪಾದ ಯುಗಂ. ಮಧ್ವ ಗುರುಪಾದ ಯುಗವನ್ನು ಕೂಡ ವಿಶೇಷವಾಗಿ ಅದು ಯಾವ ರೀತಿ ಅಂದರೆ ತ್ರಯಾ ವಿಕಾಸಕತ್ವೇನ ಅದು ಕೂಡ ಗೀತಾ ಋಗ್ಭಾಷೆಯಲ್ಲಿ ಆಚಾರ್ಯ ಬರೆದಿದ್ದಾರೆ. ಮತ್ತು ಅವರು ಬರೆದ ಋಗ್ಭಾಷೆ ಹೆಸರಿ ಋಗ್ಭಾಷೆ ಅಷ್ಟೇ, ಸಮಸ್ತ ವೇದ ಭಾಷೆ ಟೀಕಾರ್ಯ ಬರೀತಾರೆ. 40 ಸೂಕ್ತಕ್ಕೆ ಆಚಾರ್ಯ ಬರೆದರೂ ಕೂಡ ಇದರಿಂದ ಸಮಸ್ತ ವೇದದ ಅರ್ಥ ಆಗ್ತವೆ ಅಂತ ಬರೆದ್ಬಿಟ್ಟು ಸಮಸ್ತ ವೇದಕ್ಕೂ ವ್ಯಾಖ್ಯಾನ ಮತ್ತೆ ತಿಳಿಸಿರೋದ್ರೆ ತ್ರಯಾ ವಿಕಾಸಕಂ ಅಜಂ. ಅವರು ಅಜಮ್ಮೆ ಪರಮಾತ್ಮನ ಮಕ್ಕಳು. ಸಂಕರ್ಷಣಾಚಾಪಿ ಜಯಾ ತನೂಜ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಮಾಯಾ ಜಯ ಕೃತಿ ಶಾಂತಿ. ಸಂಕರ್ಷಣ ಜಯ ರೂಪದ ಲಕ್ಷ್ಮೀನಾರಾಯಣರ ಮಕ್ಕಳೇ ವಾಯುದೇವರು. ಅದಕ್ಕೆ ಅಜಂ ಅವರು ಅಜಯ. ಅದು ಎರಡು ಇಬ್ಬರಿಗೂ ಅನ್ವಯ ಮಾಡಿಕೊಂಡು ಬದ್ಧ ಗುರುಪಾದ ಯುಗಂ ಅಂತ ಮಧ್ವಾಚಾರ್ಯ ಗುರುಪಾದ ಯುಗವನ್ನು ಕೂಡ ಸಂಚಿತ್ಯ ಗುರುಮಿಷ್ಯ ಮತ್ತೆ ನಮ್ಮ ಗುರು ಪರಂಪರೆಯನ್ನು ಯಥಾಶಕ್ತಿ ಅದರಲ್ಲ ಶ್ರೇಯ ವಿಕಾಸಕರು. ಯಥಾಶಕ್ತಿ ಅಜಂ ಜನ್ಮಾದ್ಯತೆ ಯಥ ಆದ್ದರಿಂದ ಅವರೆಲ್ಲ ಯಥಾಶಕ್ತಿ ಭಗವಂತನ ಪರಂಪರೆಯವರು. ವೇದೇಶ ಪಾದ ಜನಜಂ ಹೃದಯ ಸಾಧು ಕೃತ್ವ, ಇಲ್ಲೂ ಎರಡರ್ಥ. ವೇದ ಪರಮಾತ್ಮನ ಪಾದ ಕಮಲಗಳನ್ನು ವೇದೇಶ ಸಾಕ್ಷಾತ್ ನಾರಾಯಣ ಆಚಾರ್ಯ ಬ್ರಹ್ಮಸುತಮ ಅನುವ್ಯಾಖ್ಯಾನದಲ್ಲಿ ವೇದೇಶ ಅನೇಕ ಸತಿ ಉಪಯೋಗಿಸ್ತಾರೆ. ವೇದೇಶ ವಿದ್ಯೇಶ ಇತ್ಯಾದಿ ಪದ ಉಪಯೋಗಿಸುತ್ತಾರೆ. ಅದು ವೇದೇಶ ಸಾಕ್ಷಾತ್ ವೇದವ್ಯಾಸ ದೇವರು ಅವರನ್ನು ಚಿಂತನೆ ಮಾಡಿ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಮತ್ತು ಗುರುಗಳಾದ ವೇದೇಶ ತೀರ್ಥರ ಪಾದವನ್ನು ಇಟ್ಕೊಂಡು ಸಂಪ್ರಾರ್ಥೆಯೇ ಶ್ರುತಿ ವಿಕಾಸಕ ಹಸ್ತದಾನ ಅಂತ ಪರಮಾತ್ಮನ ಒಂದು ವಿಶೇಷವಾದ ಕರಾವಲಂಬನವನ್ನು ಪ್ರಾರ್ಥನೆ ಮಾಡ್ತೇನೆ. ಈ ಶ್ಲೋಕಕ್ಕೆ ನಾವು ಮೂಲ ಹುಡುಕಿದಾಗ ಆಚಾರ್ಯ ಕೃಷ್ಣಾಮೃತ ಮಾಡುವ ಶ್ಲೋಕ ಹೊಂದಿದೆ. ಆದ್ದರಿಂದ ಒಂದಷ್ಟು ಸ್ಫೂರ್ತಿ ಒಂದೇ ಶ್ಲೋಕ ಅಲ್ಲಿ ಹೇಳ್ತಾರೆ. ನಾವು ಹೇಗಿದ್ದೇವೆ ಅಂದರೆ ಕೃಷ್ಣ, ನಾವು ಸಂಸಾರ ಸಮುದ್ರದಲ್ಲಿ ಬಿಟ್ಟೋಗ್ತದೆ. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೀಕ್ಷಣ ಭವಪಂಕಾರಣವೇ ಘೋರೇ ಮಜ್ಜತೋ ಮಮ ಶಾಶ್ವತ. ಆ ಶ್ಲೋಕ ಇಟ್ಕೊಂಡ್ರೆ ಸ್ಫೂರ್ತಿ ಅರ್ಥ. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ, ಕೃಷ್ಣ ಪುಂಡರೀಕಾಕ್ಷ ನಿನ್ನ ಕರಾವಲಂಬನವನ್ನು ಕೊಡು, ಕೈ ಕೊಟ್ಟು ಮೇಲೆತ್ತು ಅಂತ ಯಾರನ್ನು ಕೇಳ್ತಾರೆ? ಕೈ ಕೊಟ್ಟು ಮೇಲೆತ್ತು ಅನ್ಬೇಕಾದ್ರೆ ಮುಳುಗ್ತಿರ್ಬೇಕು, ಮುಳುಗ್ತಿರ್ಬೇಕು, ಬೇರೆ ಏನು ಶಾಸ್ತ್ರ ತಿರಬಾರದು. ಅದಕ್ಕೆ ಭವ ಪಂಕ ಅರಣವೇ ಘೋರೆ, ನಾವೆಲ್ಲಿ ಮುಳುಗ್ತಾ ಇದ್ದೇವೆ? ಭವ ಪಂಕ ಅರಣವ, ಭವ ಪಂಕ ಅರಣವ ಸಂಸಾರ ಕೆಸರಿನ ಸಮುದ್ರ. ಈ ಬರ ಈ ದೊಡ್ಡ ಉಪಯೋಗ ಇಲ್ಲ ಅದರೊಳಗೆ. ಇನ್ನೋ ಡೇಂಜರ್ ಬಾಯೆಲ್ಲ ಹೋಗುತ್ತೆ, ಬಂಡು ಹೋಗುತ್ತೆ, ಮತ್ತೆ ಮೂಗಲ್ ಬಂಡು ಹೋಗುತ್ತೆ. ಅದಕ್ಕೋಸ್ಕರನೇ ಭವ ಪಂಕಾರಣವೇ, ಭವ ಪಂಕ ಅರಣವೇ ಘೋರೆ, ಭಯಾನಕವಾದದ್ದು ಮತ್ತೆ ಯಾವುದೋ ಕೆಸರಲ್ಲ, ಭಯಾನಕವಾದ ಕೆಸರು ಭಯಾನಕ ಸಮುದ್ರ. ಇದರಲ್ಲಿ ಮಜ್ಜತ ಮುಡಿ ಹೋಗ್ತಾ ಇದ್ದೇವೆ ನಾವೀಗ. ಅವ್ರು ಮುಡಿವರೆಗೆ ಏನು ದಾರಿ ಎತ್ತಿದ್ರೆ ಮಾತ್ರ ಬೇರೆ ಸಾಧ್ಯ, ಇನ್ನೇನು ಪ್ರಯೋಜನ ಬೇರೆ ರೀತಿ ಎತ್ತಲಕ್ಕೆ ಬರೋದಿಲ್ಲ. ಅದಕ್ಕೆ ಮಜ್ಜತೋ ಮಮ ಶಾಶ್ವತ, ನೀನು ಶಾಶ್ವತ, ವಿಷ್ಣು ಸಹಸ್ರನಾಮ ಶಾಶ್ವತ ಸ್ತವ. ಹೇ ವಿಷ್ಣು, ನೀನು ನಮ್ಮನ್ನ ಮೇಲಕ್ಕೆ ಎತ್ತು. ಆಗಿರಲಿ, ಸಂಸಾರ ಸಮುದ್ರ ಅಂತಿದ್ದ ಸಮುದ್ರ ಅಲ್ಲ, ಕೆಸರಿನ ಸಮುದ್ರ ಅದು, ಘೋರ ಸಮುದ್ರ. ಇದರಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ, ಅದನ್ನು ಕೈಕೊಟ್ಟು ಮೇಲೆ ಎತ್ತಬೇಕು. ಅದಕ್ಕೋಸ್ಕರ ಆಚಾರ್ಯ ಮಾತಾಡ, ಅದು ಪುರಾಣ ಶ್ಲೋಕನೇ ಅವರು ಸಂಗ್ರಹ ಮಾಡಿದರು. ಅದರಿಂದ ವಿಸ್ತಾರವಾದ ವಿವರಣೆ ಹೇಗಿದೆ ಅದು, ಎಲ್ಲ ಕರಾವಲಂಬನ ಸ್ತೋತ್ರಕ್ಕೂ ಮೂಲ ಶ್ಲೋಕ ಅದು. ಅದನ್ನು ಹೇಗೆ ಬೆಳೆಸಬಹುದು ಅಂತಂದರೆ ಜ್ಞಾನಿಗಳು ಚಿಂತನೆ ಮಾಡಿ ಬೆಳೆಸ್ತಾ ಹೋಗ್ತಾರೆ. ಇದು ಒಂದು ಕ್ರಮ. ಅದಕ್ಕೆ ಅದು ಸಂಸಾರ ಸಮುದ್ರದಲ್ಲಿ ಮುಳುಗಿ, ಕೆಸರಿನ ಸಮುದ್ರ ಮುಳುಗಿ ಹೋಗ್ತಾ ನಮ್ಮನ್ನ ಕೆಸರಿನಲ್ಲಿ ಮೇಲೆ ಕೇಳಕ್ಕೆ ಹೋದಷ್ಟು ಬೇಗ ಒಳಗೆ ಹೋಗ್ತಾರೆ. ಇನ್ನೂ ಕೂಡ ಕೆಸರಿನ ಡೇಂಜರ್ ಅಂದರೆ ಅಲ್ಲಿ ಇರಾಗೋ ಇಲ್ಲ, ಪ್ರಯತ್ನ ಪಟ್ಟರೆ ಡೇಂಜರ್ ಇದೆ. ಯಾರು ಎತ್ತಬೇಕೀಗ? ಯಾರು ಬಿದ್ದಿಲ್ಲ ಅವ್ರು ಎತ್ತಬೇಕು. ನಿತ್ಯ ಮುಕ್ತಳು ಶ್ರೀರಮ, ರಮಾಪತಿ ನಾರಾಯಣ, ನಿತ್ಯ ಮುಕ್ತರು ಅವರಿಬ್ಬರೇ. ಅದಕ್ಕೆ ವಿಷ್ಣುವಿಗೆ ಗಾತ ಮೋಕ್ಷಸ್ಯ ವಾಯುಶ್ಯ ತದನು ಜ್ಞೇಯ, ಬಿಡುಗಡೆ ಮಾಡಲಿಕ್ಕೆ ವಿಷ್ಣು ಸಮರ್ಥನಾದ್ದರಿಂದ ನೀ ನಮ್ಮನ್ನ ಮೇಲೆ ಕೆತ್ತು. ಇದು ಮತ್ತೆ ಶಾಶ್ವತವಾಗಿ ಮೇಲೆ ಇರೋಣ. ಮತ್ತೆ ಎದ್ದು ಬಂದು ಮತ್ತೆ ನಾನು ಎದ್ದು ಬಂದು ನೀನು ಎದ್ದು ಬಂದಲ್ಲ, ಶಾಶ್ವತ ಮೇಲಿದ್ದೀಯಾ ನೀನೆತ್ತು. ಮತ್ತೆ ನಾವಿರೋದು ಅನಂತ ಅನಂತ ಜೀವರು, ಒಬ್ಬ ಮೇಲೆ ಎತ್ತು ಹ್ಯಾಕ್ ಸಾಧ್ಯ? ಸಹಸ್ರ ಶಿಷ್ಯಾಪುರ ಅನಂತ ಕೈ ಪರಮಾತ್ಮನ ಯೋಚನೆಯೇ ಇಲ್ಲ. ಒಂದು ಕೈ ಅನಂತ ಅದು ಬೇರೆ, ಮತ್ತೆ ಒಂದು ಕೈ ಅನಂತ ಅನಂತ ಕೈಗಳು, ಕೈಯ ಒಂದೊಂದು ಭಾಗನೂ ಅನಂತ. ಅದಕ್ಕೆ ನೀನು ಸಮರ್ಥ. ದೇವರ ಚಿತ್ರ ಈ ರೀತಿ ಜಗತ್ತಲ್ಲಿ ಯಾರೂ ಕೊಟ್ಟೇ ನೆನಪಿಲ್ಲ. ರೂಪ ರೂಪಕ್ಕೆ ಭೇದ, ಅನಂತ ರೂಪ, ಪರಿಪೂರ್ಣ ಕಾನ್ಸೆಪ್ಟ್ ಎಲ್ಲೆಲ್ಲೆಲ್ಲೂ ಸಿಗೋದಿಲ್ಲ. ದೇವರತ್ತು ಬಾಯಿಲೆ ಅಂತ ಇರ್ತಾರೆ ಹೊರತು, ಆ ದೇವರು ಅಂದ್ರೆ ಒಂದು ಎಲ್ಲ ಮೂಲೆಯಲ್ಲಿ ಕೂತಿರೋ ಒಂದು ಕಲ್ಲು, ನಾವು ಬಾಳುತ್ತಿರೋ ಕಾರಣಗಳು ಬಿಚ್ಚಿರ್ಬೇಕಷ್ಟೇ. ದೇವರ ಕಲ್ಪನೆಯೇ ಅಲ್ಲ ಅದು. ಆ ನಿಜವಾದ ದೇವರು ಅಂದ್ರೆ ಹಾಗಿರೋ ದೇವರು ಅಂತ ಪರಮಾತ್ಮ. ನೀನು ನಮ್ಮನ್ನ ಕರಾವಲ ಅವಲಂಬನ ಅವಲಂಬನ ಮಮ ದೇಹಿ ಕರಾವಲಂಬಂ, ಅವಲಂಬನವನ್ನು ಕೊಟ್ಟು ಮೇಲೆ ಕೆತ್ತು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದು ಅನೇಕ ರೀತಿ, ಮೊದಲು ಮೇಲೆ ಕೆತ್ತು, ನಮಗೆ ಜ್ಞಾನಾದಿಯನ್ನು ಕೊಟ್ಟು ಮೇಲೆ ಕೆತ್ತು, ಆಮೇಲೆ ಲಿಂಗಭಂಗ ಮಾಡಿ ಮೇಲೆ ಕೆತ್ತಿಬಿಡು. ಅವ ಕೆಸರಿ ಸಂಪರ್ಕ ಕೂಡ ಇಲ್ಲ, ಕೆಸರಿಂದ ಹಾಗೆ ಎದ್ದು ಬಂದರೆ ಉಪಯೋಗ ಇಲ್ಲ. ಮೈಲಿ ಕೆಸರು ಹಾಗೆ ಎತ್ತಿರ್ತದೆ, ಇನ್ನು ಕೆಸರು ಹೋಗಿ ಅದಕ್ಕೆ ಹೃದಯ ಸ್ನಾನ ಮಾಡಿದ ತಕ್ಷಣ ಕ್ಲೀನ್ ಆಗ್ತದೆ. ಅದು ಕೆಸರಲ್ಲದ ಸಹ ನದಿ, ಕೆಸರಿನ ಟ್ರೇಸ್ ಕೂಡ ಅದರೊಳಗಿಲ್ಲ. ಆದ್ರಿಂದಾಗಿನೇ ಕೆಸರಿನ ಟ್ರೇಸ್ ಇಲ್ಲದ ಎದ್ದು ಬಿಟ್ಟರೆ ಅದು ಚಿನ್ ಪೂರ್ತಿ ಹೊರಟೋಯ್ತು. ಅದೆಲ್ಲ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಈ ಸ್ತೋತ್ರ ಹೊರಟಿದೆ. ಮುಂದೆ ತ್ರಯ್ಯಾಧಿಕಾಸಕಮಜಂ ಊರಂತರೇವ ಸಂಚಿತ್ಯ ಮಧ್ವ ಗುರುಪಾದ ಯುಗಂ ಗುರುಂಶ್ಚ ವೇದೇಶ ಪಾದ ಜಲಜಂ ಹೃದಯ ಸಾಧು ಕೃತ್ವ ಸಂಪ್ರಾರ್ಥೆಯೇ ಶ್ರುತಿ ವಿಕಾಸಕ ಹಸ್ತದಾನ. ಇಷ್ಟು ಹೇಳಿ ಪದ್ಮ ಇದೆಲ್ಲ ಒಂದು ಗ್ರಂಥ ಪಡೆದ ರೀತಿ. ಮತ್ತು ಮಂಗಳಾಚರಣೆ ಶಾಸ್ತ್ರ ಅದು ದೊಡ್ಡ ವಿಚಾರ ಇದೆ. ಮತ್ತು ಮಂಗಳಾಚರಣೆ ಮಾಡಬೇಕು, ಯಾರನ್ನು ಮಾಡಬೇಕು, ಹೇಗಿರಬೇಕು, ಸುಧಾದಿ ಗ್ರಂಥದ ಹಿನ್ನೆಲೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೂ ಅರ್ಥ ಆಗುತ್ತೆ. ಪದ್ಮಾಸನಾದಿ ಸುರ ಸಪ್ತಮ ಭೂಸುರಾದಿ ಸಲ್ಲೋಕಬೋಧದ ಜನೇ ಬದರೀ ನಿವಾಸಿನ್ ಸಚ್ಚಾಸ್ತ್ರ ಶಸ್ತ್ರಹೃತ ಸತ್ಕುಮತೆ ಸದಿಷ್ಟ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಯಾರು ಪರಮ ವೇದವ್ಯಾಸರು ಎಂಬುದನ್ನು ಇಂದು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಪದ್ಮಾಸನಾದಿ ಸುರಸಪ್ತಮ ಭೂಸುರಾದಿ ಸಲ್ಲೋಕ ಬೋಧದ ಜನೇ ಬದರೀ ನಿವಾಸಿನ್ ಸಚ್ಚಾಸ್ತ್ರ ಶಸ್ತ್ರಹೃತ ಸತ್ಕುಮತೆ ಸದಿಷ್ಠ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಸಂಬೋಧನೆ ವಾಸಿಷ್ಠ ಕೃಷ್ಣ ಸಂಬೋಧನೆ ಎದುರು ದೇವರು ನೋಡ್ತಾ ಹೇಳ್ತಾ ಸಂಬೋಧನೆ ಮಾಡುವಾಗ ಎದುರಿರ್ಬೇಕು ಸಂಬೋಧನೆ ಮಾಡಿ ಮಾತಾಡ್ತಾ ಇದೆ ಅಡ್ರೆಸ್ ಇರ್ಕೆ ಅಂತೀವಲ್ಲ. ಪದ್ಮಾಸನಾದಿ ಸುರಸಪ್ತಮ ಭೂಸುರಾದಿ ಸಲ್ಲೋಕ ಬೋಧದ ಜನೇ ಬದರಿ ನಿವಾಸಿ. ಸಂಸ್ಕೃತದಲ್ಲಿ ವಿಶೇಷ ಅಂತ ನಮ್ಮ ಗ್ರಂಥಗಳಲ್ಲಿ ಅನೇಕ ಪಾಠಾಂತರ ಬಂದ್ಬಿಡ್ತಾರೆ. ಯಾರು ಓದೋದಿಲ್ಲ ಅಂತ ಗ್ರಂಥ ಪಾಠಾಂತರ ಬರ್ತಾರೆ. ಯಾಕಂದ್ರೆ ಯಾರು ಓದಲು ಹೇಳಿದ್ದೇ ಆಟ ಹಾಗಾಗಿದೆ. ಎಲ್ಲರೂ ಓದ್ತಾರೆ, ಅದಕ್ಕೊಂದು ಪಾಠಾಂತರ ಬರಲಿಕ್ಕೆ ಶುರುವಾಗ್ತವೆ. ಒಬ್ಬೊಬ್ಬರು ಪಾಠ ಮಾಡಿರ್ತಾರೆ. ಕಲಾಭವನದ ಸ್ತೋತ್ರ ಬರೆದವರು ರಾಯರ ಸಮಕಾಲಿಕರು ಅಂತ ಹೇಳಿದೆ. ಅವರ ಸ್ತೋತ್ರದಲ್ಲೇ ಸಾಕಷ್ಟು ಪ್ರಕ್ಷೇಪಗಳಾಗಿ ಸಾಮಾನ್ಯ ಎಲ್ಲರೂ ಹೇಳೋದೇನು ಅಂದ್ರೆ ಪದ್ಮಾಸನಾದಿ ಸುರಸಪ್ತಮ ಭೂಸುರಾದಿ ಸಲ್ಲೋಕ ಬೋಧ ಜನನೇ ಅಂತ ಅದಿರೋದು ಎಲ್ಲಕ್ಕೆ. ಅದಕ್ಕೆ ನಾಲ್ಕು ವ್ಯಾಖ್ಯಾನವೇ ಇದೆ ವಾಸಿ ಗೃಹಾವಲಂಬ ಸ್ತೋತ್ರಕ್ಕೆ ನಾಲ್ಕು ವ್ಯಾಖ್ಯಾನ. ಎರಡು ಪ್ರಿಂಟ್ ಆಗಿದೆ, ಇನ್ನೂ ಎರಡು ಪ್ರಿಂಟ್ ಆಗಿಲ್ಲ. ಮೊನ್ನೆ ಇನ್ನೂ ಹತ್ತ ಸಿಕ್ಕಿದೆ, ಐದು ವ್ಯಾಖ್ಯಾನಗಳು. ಅಲ್ಲಿ ಎಲ್ಲ ವ್ಯಾಖ್ಯಾನ ಹಿಡಿದ್ರೆ ಸರಿಯಾದ ಪಾಠ ಬೋಧದ ಜನೇ ಅಂತ. ಬೋಧ ಜನನೇ ಅಲ್ಲ, ಬೋಧ ಜ ಜನೇ. ಅದು ಹೇಗೆ ಅಂತ ಅರ್ಥ ನೋಡೋದು. ಬದರಿ ವಾಸಿನ್ ಸಚ್ಚಾಸ್ತ್ರ ಶಸ್ತ್ರಹೃತ ಸತ್ಕುಮತೆ ಸದಿಷ್ಠ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಇಲ್ಲಿ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಮುಖ್ಯ ಎಲ್ಲ ಪಲ್ಲವಿ. ಇಡೀ ಶ್ಲೋಕಕ್ಕೆ ಪಲ್ಲವಿ. ಪ್ರಣಯಾವೋ ವಾಸುದೇವಂ ಆಚಾರ್ಯ ಹೇಗೆ ತಂದಿದ್ದಾರೋ, ಸಿರ್ಯತ್ಕಟಾಕ್ಷ ಬಲಭತಿ ರಜಿತಂ ನಮಾಮಿ, ಎಲ್ಲ ಪ್ರತಿ ಶ್ಲೋಕಕ್ಕೂ ಹೇಗೋ ಹಾಗೆ ಪ್ರತಿ ಶ್ಲೋಕದ ಕೊನೆಯ ಪಾದ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಮಮ ನನಗೆ, ಕರ ಅವಲಂಬ ಅಂದ್ರೆ ಆಸರೆ, ನಿನ್ನ ಕೈಗಳ ಆಸರೆ, ಕೈ ಆಸರೆಯನ್ನ ದೇಹಿ ಕೊಡು. ಯಾರು ವಾಸಿಷ್ಠ ಕೃಷ್ಣ, ವಾಸಿಷ್ಠ ಕೃಷ್ಣ ಆತ ಯಾದವ ಕೃಷ್ಣ ಆಯ್ತ ವಾಸಿಷ್ಠ ಕೃಷ್ಣ. ಅದಕ್ಕೋಸ್ಕರವಾಗಿ ವಾಸಿಷ್ಠ ಕೃಷ್ಣ. ವಾಸಿಷ್ಠ ಅಂದ್ರೇನು? ವಶಿಷ್ಠರ ವಂಶದಲ್ಲಿ ಅವತಾರ ಮಾಡಿದ್ದಕ್ಕೆ ವಾಸಿಷ್ಠ. ಅದು ಎದುರುಗಳ ವಂಶದಲ್ಲಿ ಯಾದವ, ಎದುರು ವಂಶದಲ್ಲಿ ಬಂದಿದ್ದಕ್ಕೆ ಯಾದವ ಕೃಷ್ಣ, ವಶಿಷ್ಠ ವಂಶದ ವಾಸಿಷ್ಠ ಕೃಷ್ಣ. ಬ್ರಹ್ಮದೇವರ ಮಕ್ಕಳು ವಶಿಷ್ಠರು, ವಶಿಷ್ಠರ ಮಕ್ಕಳು ಶಕ್ತಿ, ಶಕ್ತಿಮುನಿಯ ಮಕ್ಕಳು ಪರಾಶರರು, ಪರಾಶರರ ಮಕ್ಕಳು ಸಾಕ್ಷಾತ್ ವೇದವ್ಯಾಸ ರೂಪದ ಪರಮಾತ್ಮ. ಅದಕ್ಕೆ ವಾಸಿಷ್ಠ ಅಂತ ಕರೆದು. ವಶಿಷ್ಠಸ್ಯ ಅಪತ್ಯಂ ಪುಮಾನು ವಾಸಿಷ್ಠ, ವಶಿಷ್ಠಸ್ಯ ಗೋತ್ರಾಪತ್ಯಂ ಪುಮಾನು ವಾಸಿಷ್ಠ. ಆದ್ರಿಂದ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂತೇಳಿ. ಬರೀ ಕೃಷ್ಣ ಅಂದ್ರೆ ಆ ಕೃಷ್ಣನೂ ಆಗ್ತಾನೆ, ಇಬ್ಬರು ಕೃಷ್ಣರಿಗೂ ಅನ್ವಯ ಆಯಿತು. ಇಲ್ಲಿ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ, ಯಾಕೆ ವಾಸಿಷ್ಠ ಕೃಷ್ಣ ರೂಪನೇ ಯಾರು ಸ್ತೋತ್ರ ಮಾಡಬೇಕು ಅಂತ ಕೇಳಿದರೆ ಆಚಾರ್ಯರ ಮಾತು ಮತ್ತೆ ರಾಮಕೃಷ್ಣಾದಿ ರೂಪೇಶು ಬಲ ಕಾರ್ಯ ತಥಾ ಪ್ರಭು. ಕೃಷ್ಣ ವ್ಯಾಸಾದಿ ರೂಪೇಶು, ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ತಥಾ ಹರಿ. ದತ್ತ ವ್ಯಾಸ ಮೊದಲಾದ ರೂಪಗಳಿಂದ ಜ್ಞಾನ ಕಾರ್ಯವನ್ನು ಭಗವಂತ ವಿಶೇಷ ಮಾಡ್ತಾರೆ. ಕೃಷ್ಣ ರಾಮಾದಿ ರೂಪಗಳಿಂದ ಬಲ ಕಾರ್ಯವನ್ನು ಮಾಡ್ತಾರೆ. ಕೃಷ್ಣ ರಾಮಾದಿ ರೂಪೇಶು ಬಲ ಕಾರ್ಯ, ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ. ಪರಮಾತ್ಮನ ರೂಪರೂಪಗಳಲ್ಲಿ ಭೇದ ಇಲ್ಲ, ವಿಶೇಷ ಅಂತಿದೆ ಅದನ್ನು ವಿಶೇಷ ಇದೆ. ಆದ್ರೆ ಜ್ಞಾನ ಕಾರ್ಯಕ್ಕೋಸ್ಕರ ಹಯಗ್ರೀವ ರೂಪ, ಕೃಷ್ಣ ರೂಪ, ವೇದವ್ಯಾಸ ರೂಪ ಇತ್ಯಾದಿ ರೂಪದ ಸ್ತೋತ್ರ ಒಂದು ವಿಹಿತ. ದತ್ತಾತ್ರೇಯ ಇತ್ಯಾದಿ ರೂಪ ಈ ಮೂರ್ತಲೆ ದತ್ತಾತ್ರೇಯ ಅಲ್ಲ, ಅದನ್ನು ಬಿಡೋಣಿರ್ಬೇಕು. ಆ ದತ್ತಾತ್ರೇಯ ಕರೆಯ ದತ್ತಾತ್ರೇಯ ತಂತ್ರಸಾರ ಭಾಗವತದಲ್ಲಿ ಬಂದಿರೋ ದತ್ತಾತ್ರೇಯ. ಬಲ ಕಾರ್ಯಕ್ಕೆ ನರಸಿಂಹ ಕೃಷ್ಣ ಈ ರೂಪಗಳೆಲ್ಲ ರಾಮರೂಪ ಇವೆಲ್ಲ ಕೂಡ ಬಲ ಕಾರ್ಯ. ಅದು ಆ ದೃಷ್ಟಿಯಲ್ಲಿ ಅದಕ್ಕೆ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಜ್ಞಾನ ಕಾರ್ಯಕ್ಕೆ ಎರಡು ಕಾರಣ, ವಶಿಷ್ಠರು ಬಲ ಕಾರ್ಯ ಮಾಡಿದವರಲ್ಲ, ಜ್ಞಾನ ಕಾರ್ಯಕ್ಕೋಸ್ಕರ ಬಂದವರು. ಆದ್ರೆ ವಂಶದಲ್ಲಿ ಅವತಾರ ಮಾಡೋ ಸೂಚನೆ, ಸೊ ಜ್ಞಾನ ಕಾರ್ಯಕ್ಕೆ ಮಾಡಕ್ಕೆ ಬಂದಿದ್ದೇವೆ ಅಂತ ಹೇಳೋದಕ್ಕೆ. ಎದುರಾದ ರಾಜ ಬಲ ಕಾರ್ಯ ಮಾಡೋದು, ಅದು ಯಾದವ ಕೃಷ್ಣ ಬಲ ಕಾರ್ಯವನ್ನು ವಂಶನ ಹಾಗೆ ತೋರಿಸ್ತಾನೆ ಪರಮಾತ್ಮ. ಇನ್ನೊಂದು ಅರ್ಥ ಅಷ್ಟು ಹೇಳ್ತಾ ಬಲ ಕಾರ್ಯ ಅದರ ಎರಡು ಆಯಿತು. ಇಲ್ಲ ಬ್ರಹ್ಮಸೂತ್ರ ಆದ ರೀತಿ ಎಲ್ಲರೂ ಜ್ಞಾನ ಕಾರ್ಯ ಮಾಡಿರೋದು ಲೋಕವಿಖ್ಯಾತ. ಅಂದಿದ್ದ ಜ್ಞಾನ ಕಾರ್ಯ ಅಲ್ಲ ಅವರು ಮಾಡಿರೋದು, ವ್ಯಾಸೋಚ್ಛಿಷ್ಟಂ ಜಗತ್ಸರ್ವ. ಉಳಿದವರು ಏನೇ ಮಾಡಿದ್ರು ಕೂಡ ವೇದವ್ಯಾಸರು ಮಾಡಿಬಿಟ್ಟ ಕೆಲಸನೇ ಹೊರತು ಹೊಸದಾಗಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅನುಕ್ತಂ ಪಂಚಭಿರು ವೇದೈಹಿ ನವಸ್ವಸ್ತಿ ಕುತಶ್ಚನ. ಆಚಾರ್ಯ ಕೊಟ್ಟು ಮಾಡಿದ ಪುರಾಣ ವಾಕ್ಯ. ಐದು ವೇದಗಳಲ್ಲಿ ನಾಲ್ಕು ವೇದ ಅವು, ಐದನೇ ವೇದ ಮಹಾಭಾರತ. ಇದರಲ್ಲಿ ಹೇಳಿದವರು ವಿಚಾರ ಜಗತ್ತಲ್ಲಿ ಯಾವ್ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟಿಲ್ಲ. ಅಂದ್ರೆ ಎಲ್ಲವೂ ಕೂಡ ಮುಕ್ತಪ್ರಾಯನೇ. ಅದಕ್ಕೆ ವ್ಯಾಸೋಚ್ಛಿಷ್ಟಂ ಜಗತ್ತರು, ವೇದ ಹೊರತಂದವರು ಅವರು, ಇತಿಹಾಸ ಪುರಾಣ ಬರೆದವರು ಅವರು, ಆದ್ದರಿಂದ ವ್ಯಾಸೋಚ್ಛಿಷ್ಟಂ ಜಗತ್ತರು. ಈ ಸಂಸ್ಕೃತ ಕಾವ್ಯ ಓದೋರಿಗೆ ಬಾಡೋಚ್ಛಿಷ್ಟಂ ಜಗತ್ತರು ಅಮ್ಮ, ಅದು ಬಾಡೋಚ್ಛಿಷ್ಟ ತೀರಾ ಅದೆಲ್ಲ ಅಚ್ಚಯೋಕ್ತಿಗಳಷ್ಟೇ. ಅಚ್ಚಯೋಕ್ತಿಗಳು ಸೀಮಿತ ಅರ್ಥವಿರ್ತವರು, ಇದು ಹಾಗಲ್ಲ. ಇದು ಎಷ್ಟು ಅಂತ ಕೇಳಿದರೆ ಯಥೋವಾಚೋ ಇವತ್ತಂತೆ, ಅಷ್ಟರ ಮಟ್ಟಿಗೆ ವ್ಯಾಸೋಚ್ಛಿಷ್ಟಂ ಜಗತ್ತರು. ಎಷ್ಟು ವರ್ಣನೆ ಮಾಡಿದ್ರು ಸಾಲದು, ಮತ್ತೆ ಎಲ್ಲರೊಳಗೆ ಜಾರಕಾರ ಮಾಡಿಸುವ ಅವರೇ ಮತ್ತೆ ಅದು ಬೇರೆ, ಅದರಿಂದ ಯಾರು ಮಾಡಲಿಕ್ಕೆ ಬರಲಿಲ್ಲ. ಅದು ಆರ್ಥದಲ್ಲೂ ವ್ಯಾಸೋಚ್ಛಿಷ್ಟಂ ಜಗತ್ತರು. ಅದಕ್ಕೆ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬ, ಪ್ರತಿನಿತ್ಯ ಇದನ್ನು ಓದಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆ ಜ್ಞಾನ ವೃದ್ಧಿಯಾಗುತ್ತೆ, ದೊಡ್ಡ ಜ್ಞಾನಿಗಳಾಗ್ತಾರೆ. ಆಚಾರ್ಯ ಹೇಳ್ತಾರೆ, ವಿಜ್ಞಾನ ಕವಿತಾದಿ ಶಕ್ತಿಪ್ರದವಾದದ್ದು ವೇದವ್ಯಾಸ ಮಂತ್ರ. ಆ ಮಂತ್ರ ಘಟಿತವಾಗಿ ಹೇಳ್ತಿರೋದ್ರಿಂದಾಗಿನೇ ಇದು ಇದರಿಂದ ಹೇಳ್ತಾ ಹೋದ್ರೆ ಒಳ್ಳೆ ಜ್ಞಾನ ಬರುತ್ತೆ. ಆ ದೃಷ್ಟಿಯಿಂದ ಕೂಡ ಸಂಸ್ಕೃತ ಬರ್ತದೆ, ಆಮೇಲೆ ಅನ್ವಯ ಮಾಡೋ ಕ್ರಮ ಎಲ್ಲ ಗೊತ್ತಾಗ್ತದೆ, ಜೊತೆಗೆ ಒಳ್ಳೆ ಜ್ಞಾನ ಶಾಸ್ತ್ರಜ್ಞಾನ ಬರ್ತದೆ, ಪರಮಾತ್ಮನ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ಪರಿಸ್ಥಿತಿ ಇರತಕ್ಕಂತಹ ಸ್ತೋತ್ರವಾದ್ದರಿಂದ ಬಹಳ ಶ್ರದ್ಧೆಯಿಂದ ಅದನ್ನು ಕೇಳಿ ಶ್ರದ್ಧೆಯಿಂದ ಹೇಳೋ ಅಭ್ಯಾಸ ಮಾಡಿಕೊಳ್ಳೋದು ದೊಡ್ಡ ಕರ್ತವ್ಯ. ಪದ್ಮಾಸನಾದಿ ಸುರ ಸಪ್ತಮ ಭೂಸುರಾದಿ ಸಲ್ಲೋಕ ಬೋಧದ ಜನೇ ಬದರೀ ನಿವಾಸಿನ್, ಬದರೀ ನಿವಾಸಿನ್ ಬಾದರಾಯಣ, ಬದರೀ ನಿವಾಸಿನ್ ಸಲ್ ನೀ ಬದರಿ ಸಂಬೋಧನೆ ಎಲ್ಲ ಬದರಿಯಲ್ಲಿ ವಾಸ ಮಾಡ್ತಕ್ಕ ಬದರಿ ವಾಸಿನ್ ಅಲ್ಲ, ಬದರಿ ನಿವಾಸಿನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಏನ್ ಮಾಡಿದ್ದೀರಿ ನೀವು? ಪದ್ಮಾಸನಾದಿ ಸುರಸಪ್ತಮ ಭೂಸುರಾದಿ ಸಲ್ಲೋಕ ಬೋಧದ ಜನೆ. ಜನಿ ಅಂದ್ರೆ ಅವತಾರ, ಜನಿ ಪ್ರಾದುರ್ಭಾವೆ. ಎಂಥ ಪ್ರಾದುರ್ಭಾವ? ಬೋಧದ ಜನೆ, ಅಲ್ಲಿ ಬೋಧ ಜನನೆ ಅಂತ ಅಲ್ಲಿ ಆಗಿದೆ. ಬೋಧದ ಜನಿ, ಬೋಧ ಕೊಡ್ತಕ್ಕಂಥ ಅವತಾರ ಮಾಡಿದ್ದೀರಿ. ಯಾವ್ದು ಯಾರಿಗೆ? ಎಲ್ಲರಿಗಲ್ಲ, ಸಲ್ಲೋಕ ಸಜ್ಜನ ಪ್ರಪಂಚಕ್ಕೆ ಮಾತ್ರ. ಸಜ್ಜನ ಪ್ರಪಂಚಕ್ಕೆ ಜ್ಞಾನ ಕೊಡೋದಕ್ಕೋಸ್ಕರ ಅವತಾರ ಮಾಡಿದ ರೂಪವೇ. ಇವೆಲ್ಲ ಕ್ಲಾರಿಫಿಕೇಶನ್ ಯಾತಕ್ಕೆ ಅಂತ ಪ್ರಶ್ನೆ. ನೀವು ಹೇಳೋದೇನು ವ್ಯಾಸೋಚಿತ್ತಂ ಜಗತ್ತರು ಅಂತ. ಮತ್ತೆ ಎಷ್ಟರ ಗ್ರಂಥ ಓದು ಉದ್ಧಾರ ಆಗ್ತಾರೆ ಅಂದ್ರೆ, ಈ ಯೋಗ್ಯನೆ ಮಾತ್ರ ಬರೆದಿರೋದು, ಆದ್ರೆ ಉಳಿದವರು ಉದ್ಧಾರ ಆಗಿರಲಿಲ್ಲ. ಅದು ಉದ್ದೇಶನೇ ಅವರಿಗಿಲ್ಲ. ಫಸ್ಟ್ ವೇದವ್ಯಾಸರು ಹೇಳಕ್ಕಾಗಲಿಲ್ಲ ಅನ್ಬಾರ್ದು, ವೇದವ್ಯಾಸ ಹೇಳೋ ಉದ್ದೇಶನೇ ಅವರಿಗಿಲ್ಲ. ಅರ್ಥಾತ್ ಒಂದು ಉದ್ದೇಶನೇ ಇಲ್ಲ, ಅದರಿಂದಾಗಿಲ್ಲ ಅದ್ರ ಜ್ಞಾನ ಬರಬಾರದು ಅಂತಾರೆ ಅವ್ರ ಉದ್ದೇಶ. ಅದಕ್ಕೆ ಅವರಿಗೆಲ್ಲ ಸಲ್ಲೋಕ ಬೋಧದ ಜನೆ ಇಲ್ಲೋ ನಮ್ಮ ಜನ ಆಕ್ಷೇಪಣೆ ಮಾಡ್ತಾರೆ. ನಮ್ಮವರೇ ಮಾಡಿದವರಿಂದ ಮಧ್ವಾಚಾರ್ಯ ಅಷ್ಟೆಲ್ಲ ಹೇಳಿದ್ರು, ಉದ್ದೇಶ ಮಾಡಿದ್ರು ಪೂರ್ಣಪ್ರಜ್ಞರು, ಆದರೆ ಎಲ್ಲರಿಗೂ ಮುಟ್ಸಕ್ಕಾಗಲೇ ಇಲ್ಲ. ಬರೆದವರಿದ್ದಾರೆ, ಅವ್ರ ಉದ್ದೇಶವೇ ಅವರಿಗಿಲ್ಲ. ಫಸ್ಟ್ ಏಕಾದಶಿ ಊಟ ಪಾಪ ಉಪವಾಸ ಊಟ ಮಾಡೋ ಏರಿಯಾನೇ ಹೇಳಿ ಅಂತಿರಲ್ಲ. ಹಾಗೆ ಏಕಾದ ಉಪವಾಸ ಕೂತ್ಬಿಟ್ಟು ನಮ್ಮನೆ ಕರೀಲಿಲ್ಲ ಅಂತ ಕೇಳಿದ್ರೆ, ನಮ್ಮ ನಿಮಗಿಂತ ಜಾಸ್ತಿ ಇದೆ, ಊಟ ಮಾಡೋದು ಉದ್ದೇಶನೇ ನಮಗಿಲ್ಲ ಇವತ್ತು, ಮಾಡಕೂಡುದು. ಆದ್ರಿಂದ ಇದ್ರಲ್ಲಿ ತುಂಬಾ ಜನ ಗೊತ್ತಿಲ್ಲ, ನಮ್ಮಲ್ಲೇ ಪ್ರಶ್ನೆ ಕೇಳ್ತಿರ್ತಾರೆ. ಅಂತೆ ಸಿದ್ಧಾಂತ ಸಿದ್ಧಾಂತ ಅಂತ ಹೇಳ್ತೀರಿ, ಮತ್ತೆ ಎಲ್ರಿಗೆ ಯಾಕೆ ಮುಟ್ಲಿಲ್ಲ? ಹಾಗಿದ್ರೆ ಎಲ್ರಿಗೆ ಮುಟ್ಟ ಉದ್ದೇಶ ಇದ್ರತಾರೆ ಮುಟ್ಟಕ್ಕೆ? ಉದ್ದೇಶ ಯೋಗ್ಯರಿಗೆ ಮಾತ್ರ, ಸಲ್ಲೋಕ ಬೋಧದ ಜನೆ. ಸಜ್ಜನ ಪ್ರಪಂಚಕ್ಕೆ ಮಾತ್ರ ತಿಳಿಬೇಕು, ತಿಳಿಲೇಬೇಕು. ಆಮೇಲೆ ಯಾರ್ಯಾರು ಸಜ್ಜನರು ಯಾರೀಗ ಉದಾಹರಣೆ ಕೊಡ್ಬೇಕು ಅದಕ್ಕೆ ಹೇಳ್ತಾರೆ. ಪದ್ಮಾಸನಾದಿ ಸುರಸತ್ತಮ ಭೂಸುರಾದಿ, ಪದ್ಮಾಸನ ಸಾಕ್ಷಾತ್ ಬ್ರಹ್ಮದೇವರು. ಸುರಸತ್ತಮ, ಸತ್ತಮ ಅಂದ್ರೆ ಶ್ರೇಷ್ಠ, ಸುರಸತ್ತಮ ಸುರಶ್ರೇಷ್ಠ, ದೇವಶ್ರೇಷ್ಠರಾದ ಬ್ರಹ್ಮದೇವತೆ ಮೊದಲಾದಂತಹ ಒಂದು ಗುಂಪು. ಭೂಸುರಾದಿ, ಭೂಮಿಯಲ್ಲಿ ಭೂಸುರರಾಗಿ, ವೇದಾಧಿಕಾರ ಬೇರೆಯವರಿಗಿಲ್ಲ, ಅದು ಕೂಡ ಬ್ರಹ್ಮಸೂತ್ರ ಸಮಸ್ತ ಅಧಿಕಾರ ಬರಬೇಕಾದ್ರೆ ಭೂಸುರರು ಹರಿದ್ರಾಂಸರ ಕಡೆ ಎಷ್ಟೋ ಸತ್ ಬಂದೋಗಿದೆ. ಹಾಗೆ ಭೂಸುರರು ಅಂತ ಭೂಸುರರೇ ಮೊದಲಾದವರಿದ್ದಾರಲ್ಲ, ತಾತ್ಪರ್ಯ ಇಷ್ಟು. ಸ್ವರೂಪದಲ್ಲಿ ಯೋಗ್ಯರಾಗಿರಬೇಕು, ವರ್ಣಾಶ್ರಮವನ್ನು ಸರಿ ಇರಬೇಕು ಅಂತ ಅರ್ಥ. ಸ್ವರೂಪ ಯೋಗ್ಯತೆ ಇದ್ದು ಅನಧಿಕಾರ ಇರ್ತಕ್ಕಂಥ ಯೋನಿಯಲ್ಲಿ ಹುಟ್ಟಿದ್ರೆ ಇಲ್ಲ. ಅದಕ್ಕಾಗಿ ಭೂಸುರಾದಿ ಪದ ಉಪಯೋಗಿಸಿ ಸಚ್ಚಾ ಪದ್ಮಾಸನಾದಿ ಸುರಸತ್ತಮ. ಒಂದ್ ಕಡೆಗೆ ಸುರಸತ್ತಮರು, ಇನ್ನೊಂದ್ ಕಡೆಗೆ ಭೂಸುರರು. ಸುರರು ಅಲ್ಲಿ, ಭೂಸುರರು ಇಲ್ಲಿ, ಎಲ್ಲರಿಗೂ ಜ್ಞಾನ ಕೊಡಿಸಿ ಅವತಾರ ಮಾಡಿದ್ದೀವಿ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ಅರ್ಥಗಳು. ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಶು ಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಕೊಟ್ಟಿದ್ದಾರೆ ವೇದವ್ಯಾಸರು. ಅಂದ್ರೆ ವೇದವ್ಯಾಸ ರೂಪದಿಂದ ಅವರ ಮೂಲ ರೂಪಕ್ಕೂ ಜ್ಞಾನ ಕೊಟ್ಟಿದ್ದಾರೆ. ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ಅದು ಹಾಗೆ ಆಖ್ಯಾನ ದೃಷ್ಟಿಯಿಂದ ಕೂಡ ಪದ್ಮಾಸನಾದಿ ಸುರಸತ್ತಮ ಭೂಸುರಾದಿ ಸಲ್ಲೋಕ ಬೋಧದ ಜನಿ ಅವರು ಅವತಾರ ಮಾಡಿದರು. ಅವತಾರ ಮಾಡಿ ಎಲ್ಲರಿಗೂ ಜ್ಞಾನವನ್ನು ಕೊಟ್ಟರು. ಅಂಥ ಒಂದು ಅದ್ಭುತವಾದ ಅವತಾರ ಇದು. ಬದರಿ ದೇವ ಶ್ರೇಷ್ಠರಿಗೆ ಜ್ಞಾನ ಕೊಡಬೇಕಾದ್ರೆ ಸರ್ವೋತ್ತಮನಾಗಿರಲೇಬೇಕಲ್ಲ. ಬ್ರಹ್ಮದೇವರು ಉಲ್ಲೇಖ ಮಾಡಿದ್ರಿಂದ ಬ್ರಹ್ಮದೇವರು ಜೀವೋತ್ತಮರು. ಇದು ಹಿರಣ್ಯಕಶಿಪುವಾದವರಿಗೂ ಗೊತ್ತು, ಅವರು ಕೂಡ ತಪಸ್ ಮಾಡಿರೋದ್ರಿಂದ ತಾರತಮ್ಯ ಜ್ಞಾನ ಅಲ್ಲಿವರೆಗೂ ಅವ್ರಿಗೆ ಗೊತ್ತಿತ್ತು, ಮೇಲೆ ಗೊತ್ತಿದ್ದಿಲ್ಲ ಅಷ್ಟೇ. ಬ್ರಹ್ಮದೇವರಿಗೂ ತಾರತಮ್ಯ ಗೊತ್ತಿತ್ತು, ಮುಂದಿನ ತಾರತಮ್ಯ ಗೊತ್ತಿದ್ದು ಸತ್ ಎಷ್ಟೋ ಆಗ್ತಿತ್ತು, ಆಗ್ಲಿಲ್ಲ, ಅಲ್ಲಿ ಸ್ಟಾಪ್ ಆಗಿಬಿಟ್ಟು. ಅವ್ರ್ಯಾರೋ ಬಾಬಾನಾಥ್ ಹೋಗ್ಲಿಲ್ಲ, ಹಿರಣ್ಯಕಶಿಪು ರಾವಣಾದೇವರೆಲ್ಲ ಹೋಗಿ ಸಾಕ್ಷಾತ್ ಬ್ರಹ್ಮದೇವರ ಹತ್ರ, ಹಿಂದೆ ಮಧ್ವಾಚಾರ್ಯ ಆಗಿದ್ದವರು, ಅವರ ಹತ್ರ ಹೋದ್ರೂ ಮೋಕ್ಷಕ್ಕೆ ಹೋಗ್ಲಿಲ್ಲ, ಯಾಕೆಂದ್ರೆ ತಾರತಮ್ಯ ಬಿಟ್ಟ. ಅಲ್ಲಿವರೆಗೆ ಹೋಗಿ ಅಂತ ಹೇಳ, ಅಂಥವರಿಗೆ ಮೇಲಿರಬೇಕು ಅಂದ್ರೆ ಸಾಕ್ಷಾತ್ ನಾರಾಯಣನಾಗಿರ್ಲೇಬೇಕು, ಹಸುರರಿಗೂ ಅರ್ಥವಾಗ ಮಾತು ಅಂತ ಹೇಳಿ. ವಾಯುದೇವರಿಗೆ ಅಂದ್ರೆ ಅರ್ಥ ಆಗಲಿಕ್ಕೆ ಪದ್ಮಾಸನ ಅಂದ್ರೆ ವರ ತೋಡ ಅವರಿಂದನೇ, ಆದ್ರಿಂದಾಗಿನೇ ಸರಿ. ಭೂಸುರಾದಿ ಸಲ್ಲೋಕ ಭೂತದ ಜನೆ ಬದರಿ ನಿವಾಸಿನ್, ಬದರಿ ನಿವಾಸಿನ್ ಏನು ವೈಶಿಷ್ಟ್ಯ? ಬದರಿ ಬದರು ಗೊತ್ತು, ಅಲ್ಲಿ ಹೋಗೋವರಿಗೆ ಯಾವಾಗ ಹೋಗೋಣ ಅಂತಾರೆ, ಅಲ್ಲಿ ಹೋಗ್ತಾರೆ ಯಾವಾಗ ವಾಪಸ್ ಹೋಗೋಣ ಅಂತಾರೆ, ಬರ ಅಲ್ಲಿ ವಾಪಸ್ ಯಾಕೆ ವಾಪಸ್ ಸರಿ ಇರ್ಲಕ್ಕೆ ಆಗೋದಿಲ್ಲ, ಇದ್ರು ಜನ ಹಿಡ್ದಾಗ ಇರ್ತಾರೆ, ಹೇಗಿರ್ತಾರೆ ಗಡ ಗಡಗಳು ನಡೀತಾರೆ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಸ್ತೋತ್ರ ಪಾಠ ಅಲ್ಲ, ಮಾತು ಕೂಡ ಆಡಕ್ಕೆ ಸರಿಯಾಗಿ ಬರೋದಿಲ್ಲ. ಅಂದಮೇಲೆ ನಿವಾಸಿ ಇಲ್ಲೂ ಕೂಡ ಪೂರ್ತಿ ವರ್ಷ ಯಾರೂ ವಾಸ ಮಾಡೋದಿಲ್ಲ, ಬರೀ ಆರು ತಿಂಗಳು ಅಷ್ಟೇನೆ, ಆರು ತಿಂಗಳು ಫುಲ್ ಸರ್ಟಿಫಿಕೇಟ್ ಹಾಕ್ಕೊಂಡು ವಾಸ ಮಾಡೋದೇ ಹೆಚ್ಚು. ಅಂಥದ್ರಲ್ಲಿ ಯಾವಾಗಲೂ ಬದಲಿ ನಿವಾಸಿ ನಡಿಕತ ಕೂತಿರೋದಲ್ಲ, ವಜ್ರಾಜ ಚೌಡ ವೃಂದಾವನ ಪ್ರವೇಶ ಮಾಡೋ ದಿವಸ ಕೂಡ ಅಷ್ಟೇ ಆಕ್ಟಿವ್ ಆಗಿದ್ದ, ಏನೋ ಇದ್ದಾರೆ ಇದ್ದಾರೆ ಅಲ್ಲ. ಒಂದು ಕರೆಯ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಮಂದಿಗಳರಸೇ ವಾಜರಾಜ ಗುರು ವಾಜರಾಜ 100% ಆಕ್ಟಿವ್ ಆಗಿದ್ದ. ಅದ್ರ ಅರ್ಥ ಏನು? ನಿವಾಸಿ ಬದರಿಯಲ್ಲಿ ಹೇಗಿರಬೇಕು ಅಂದ್ರೆ ನಾವಿವತ್ತು ಇಲ್ಲೂ ಕೂಡ ಹಾಗಿರಲ್ಲ ಬಿಡಿ, ಇದ್ದೂರಲ್ಲೂ ಹಾಗಿರೋದಿಲ್ಲ, ಎಲ್ಲಾ ಕಡೆ ಒಂದೇ ರೀತಿ ಇರ್ತದೆ. ವೈಕುಂಠದಲ್ಲಿ ಹೇಗಿರ್ತಾರೋ ಬದರಿಯಲ್ಲಿ ಹಾಗೆ ಇರ್ತಾರೆ, ನೋ ಚೇಂಜ್. ಅದಕ್ಕಾಗಿ ಬದರಿ ನಿವಾಸಿನ್ ಈ ಪದ ಬಹಳ ಪ್ರಿಯ. ವಾದರಾಯಣಾಯ ನಮಃ. ವೇದ ಪೀಠ ವಿರೀಚ್ಯ ಭವಸು ಚಕ್ರಾಜಿಸ್ವರ ವಿಜ್ಞಾನದಾಯಕ ಮೂಲ ಜನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಅಲ್ಲೂ ಕೂಡ ಬಾದರಾಯಣ, ರುದ್ರದೇವರು ಕೈಲಾಸದಲ್ಲಿದ್ದಾರೆ, ಇವರು ಬದರಿಯಲ್ಲಿದ್ದಾರೆ. ಬದರಿಗಿಂತ ಯಾರು ಶ್ರೇಷ್ಠ ಅಂತ ಅಲ್ಲೂ ಪ್ರಶ್ನೆ, ಮತ್ತೆ ಕೈಲಾಸದಲ್ಲಿದ್ದವರು ಶ್ರೇಷ್ಠರು ಅದು ಚಳಿದೆ ಬದರಿ ಶ್ರೇಷ್ಠ ಅಂತ ಕೇಳಿದ್ರೆ, ಇವತ್ತು ಕೂಡ ಕೈಲಾಸಕ್ಕಿಂತ ವೈಕುಂಠ ಶ್ರೇಷ್ಠ, ಬದರಿ ಶ್ರೇಷ್ಠ. ಯಾಕೆಂದ್ರೆ ವಜ್ರಾಸ ಹೇಳ್ತಾರೆ, ಅಮರಿ ಭ್ರಮರಿ ಕುಂಜ ಸುವರೀಚಿ ಬೇರೆ ಚೀಟೆ ಅದರ ಬದರಿ ವದರೆ ಕಿಂ ಕಿಂ ಅದರಿ ಕುರುತೇ ರಸ, ಎಲ್ಲವೂ ಬದರಿಗಿಂತ ಕೆಳಗೆ ಕಳೆದಿದ್ದಾಗಿನೆ ಬದರಿಯಲ್ಲಿ ವಾಸ ಮಾಡ್ತಾ ಹೈಯೆಸ್ಟ್ ಅಂತ. ಸೊ ಕೈಲಾಸದಲ್ಲಿ ವಾಸ ಮಾಡಿದ್ರು ಕೂಡ ಅತೀತ ಪ್ರದೇಶವಾಗಿದ್ರು ಕೂಡ ಇವರು ಅನುಗ್ರಹದಿಂದ ವಾಸ ಮಾಡ್ತಿರೋದ್ರಿಂದ ಇವರೇ ಶ್ರೇಷ್ಠ. ಈ ಒಂದು ಪದಗಳು ಪ್ರತಿ ಪದಕ್ಕೂ ಸ್ವಾರಸ್ಯ ಹುಡುಕು. ಶಾಸ್ತ್ರ ಹಾಗೋದಿದ್ರೆ ಶಾಸ್ತ್ರ, ಸುಮ್ಮನೆ ರಫ್ಫಾಗಿ ಓದ್ಬಿಟ್ರೆ ಶಾಸ್ತ್ರ ಅಲ್ಲ. ಈ ಉಪ್ಪು ಗುಪ್ಪು ಯಾರು ಪೂರ್ತಿ ಕಷ್ಟ ಊಟ ಮಾಡೋದಿಲ್ಲ, ಚಟ್ಟಿ ಗಿಟ್ಟಿ ಚೆಲ್ಲಿಬಿಡ್ತಾರೆ, ಈ ಸ್ವೀಟ್ ಪ್ರತಿ ಪ್ರತಿ ತಗೊಂಡು ಕೊಡಿ ನೆಕ್ಕಿ ಬಿಡ್ತಾರೆ, ಆಟ ಉಪ್ಪಾರು ನೆಕ್ಕತ್ತ ಕೊಡೋದಿಲ್ಲ, ಯಾಕೆ ಚೂರು ವೇಸ್ಟ್ ಆಗಬಾರ್ದು, ಪ್ರತಿಯೊಂದು ಆಸ್ವಾದನೆ ಮಾಡಬೇಕು. ಅದಕ್ಕಾಗಿ ಶಾಸ್ತ್ರಗ್ರಂಥ ಓದಬೇಕಾದ್ರೆ ಪ್ರತಿ ಅಕ್ಷರಕ್ಕೂ ಸ್ವಾರಸ್ಯ, ಪದಕ್ಕಲ್ಲ ಅಕ್ಷರಕ್ಕೂ. ನೀ ವಾಸಿ ನೀ ನಿತರಾಮ್ ವಾಸಿನ್ ಅಂತ ಹೇಳಿದಾಗ ಅಲ್ಲಿ ಯಾವುದೇ ವಿಧವಾದಂತಹ ಸ್ವಾತಂತ್ರ್ಯದಿಂದ ವಾಸ ಮಾಡ್ತಿದ್ದಾರೆ ಹೊರತು ನರಾಧರಾಗಿ ಯಾವ ರೀತಿ ಅವಲಂಬನೆ ಮಾಡಿಲ್ಲ. ಮತ್ತೆ ಇದಕ್ಕೆ ಇನ್ನೊಂದು ಆಧಾರ ಅಂದ್ರೆ ಆಚಾರ್ಯ ಹೋಗಿ ನೋಡ್ಕೊಂಡು ಬಂದಿದ್ದಾರೆ, ಇವತ್ತು ವೆರಿಫೈಡ್ ಅದು ಆಚಾರ್ಯ ನೋಡ್ ಎರಡು ಸರ್ತಿ ನೋಡ್ಕೊಂಡು ಮೂರು ಸಲ ಅಲ್ಲೇ ಕೂತ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರು ಮತ್ತೇನೆ ಕ್ರಾಸ್ ರೆಫರೆನ್ಸ್ ಬಂದಾಗಾಯ್ತು. ಅದರಿಂದ ಬದರಿ ನಿವಾಸಿನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವರಂಭಂ ಪದ್ಮಾಸನಾದಿ ಸುರ ಸಪ್ತಮ ಭೂಸುರಾದಿ ಸಲ್ಲೋಕ ಬೋಧದ ಜನೇ ಬದರಿ ನಿವಾಸಿನ್ ಸಚ್ಚಾತ್ರ ಶಸ್ತ್ರಹೃತ ಸತ್ಕುಮತೇ ಸದಿಷ್ಟ. ಇಲ್ಲಿ ಎರಡು ಪದ ಇದೆ, ಇದಿಷ್ಟು ಒಂದೇ ಪದ, ಸಚ್ಚಾಸ್ತ್ರ ಶಸ್ತ್ರಹೃತ ಸತ್ಕುಮತೆ ಅಂದ್ರೆ ಹೃತ ಸತ್ಕುಮತೆ ಕುಮತಿ ಮತಿ ಕುಮತಿ ಮತಿ ಸುಮತಿ ಕುಮತಿ ಕುತ್ಸಿತಮತಿ ಕೆಟ್ಟ ಬುದ್ಧಿ. ಯಾರು ಕೆಟ್ಟ ಬುದ್ಧಿ? ಸತ್ಕುಮತಿ ಸಜ್ಜನರಿಗೆ ಕೆಟ್ಟ ಬುದ್ಧಿ ಬಂದಿತ್ತಲ್ಲ ಅದನ್ನ ಹೃತ ಪರಿಹಾರ ಮಾಡಿದ. ಅದಕ್ಕೆ ಮಧ್ಯವಂತೆ ಹೇಳ್ತಾರೆ, ಸಲ್ಲೋಕ ಬೋಧದಿಂದನೇ ಹೃತ ಸತ್ಕುಮತೆ ಸಜ್ಜನರಿಗೆ ಬಂದಿದ್ದಂತಹ ಸಂಶಯಾದಿ ಸಂಶಯ ಮಿಥ್ಯಾಜ್ಞಾನ ಮೊದಲಾದವುಗಳನ್ನ ಪರಿಹಾರ ಮಾಡಿದವರು. ಯಾವುದರಿಂದ ಪರಿಹಾರ ಮಾಡಿದರು ಅಂತ ಪ್ರಶ್ನೆ. ಸಚ್ಚಾಸ್ತ್ರ ಶಸ್ತ್ರ, ಶಸ್ತ್ರ ತಗೊಂಡು ಪರಿಹಾರ ಮಾಡಿದೆ. ಯಾವುದು ಶಸ್ತ್ರ? ಶಾಸ್ತ್ರವೇ ಶಸ್ತ್ರ, ಶಾಸ್ತ್ರ ಎಂಬ ಶಸ್ತ್ರದಿಂದ. ಯಾವುದು ಶಾಸ್ತ್ರ? ಸಚ್ಚಾಸ್ತ್ರ. ಸಚ್ಚಾಸ್ತ್ರ ಶಸ್ತ್ರ ಹೃತ ಸತ್ಕುಮತೆ ಸಚ್ಚಾಸ್ತ್ರ ಎಂಬ ಶಸ್ತ್ರದಿಂದ ಸಜ್ಜನರ ಮನಸ್ಸಿನೊಳಗಿನ ಅಜ್ಞಾನವನ್ನ ಸಂಶಯವನ್ನ ವಿಚಾರಜ್ಞಾನವನ್ನ ಪರಿಹಾರ ಮಾಡಿದವರು ವೇದವ್ಯಾಸ ದೇವರು. ಇದರಿಂದ ನಮಗೆ ಶಾಸ್ತ್ರದ ಮಹತ್ವ ಹೇಳ್ತಾರೆ ವ್ಯಾಧವರಿ. ಶಾಸ್ತ್ರ ಏನೋ ತಿಳ್ಕೊಬೇಡಿ, ಅದು ಶಾಸ್ತ್ರ. ಶಾಸ್ತ್ರ ಅಂಬುದೇನದು? ಶಸ್ತ್ರ. ಶಸ್ತ್ರದಿಂದ ಏನು ಉಪಯೋಗ ಇದೆ? ದುರ್ಜನರನ್ನು ಕೊಂದು ಹಾಕ್ಲಿಕ್ಕೆ ಬರುತ್ತೆ. ಶಾಸ್ತ್ರದಿಂದ ಏನು ಉಪಯೋಗ ಇದೆ ಅಂದರೆ ದುರ್ಮತಿಯನ್ನು ಕೊಂದು ಹಾಕ್ಲಿಕ್ಕೆ ಬರುತ್ತೆ. ಆದ್ದರಿಂದ ಯಾರಿಗೆ ಶಾಸ್ತ್ರಜ್ಞಾನ ಇಲ್ಲ ಅವ್ರ ಬುದ್ಧಿ ಸರಿ ಇರೋ ಚಾನ್ಸೇ ಇಲ್ಲ ಅಂತ. ಶಾಸ್ತ್ರಜ್ಞಾನ ಇಲ್ಲದೆ ಹೋದರೆ ಅವ್ರ ಬುದ್ಧಿ ಸರಿ ಇರೋ, ಅದಕ್ಕೆ ಬುದ್ಧಿ ಶುದ್ಧಿಕರ ಗೋಧಿಕರ ಅಢ್ರಮ್ ಅಂತ ಹೇಳಿದ್ರು. ಬುದ್ಧಿ ಶುದ್ಧ ಆಗಬೇಕಾದ್ರೆ ಆ ಶಸ್ತ್ರ ಬೇಕು. ಇವತ್ತು ಯಾವುದೋ ಇನ್ನೊಂದು ಡಾಕ್ಟ್ರೆ ಆಪರೇಷನ್ ಮಾಡ್ತಾನೆ, ಅದು ಬೇರೆ ಆಪರೇಷನ್. ಈ ಕೊಡಲಿ ತೊಗೊಂಡು ಮಾಡಿದ್ರೆ ಗತಿಯೇನಾಗುತ್ತೆ, ಕೊಡ್ಲಿನೋ ಸ್ಕೂರ್ ತಗೋಬಿಟ್ರೆ ಗೋವಿಂದ. ಅದು ಆಪರೇಷನ್ ಮಾಡಬೇಕಿದ್ದೇ ಬೇರೆ, ಶಸ್ತ್ರಗಳೇ ಬೇರೆ. ಆ ಶಸ್ತ್ರ ಡಾಕ್ಟ್ರ ಶಸ್ತ್ರ ಬೇರೆ, ಜ್ಞಾನಿಗಳ ಶಸ್ತ್ರ ಬೇರೆ. ಆ ಶಸ್ತ್ರ ಶಾಸ್ತ್ರವೇ ಶಸ್ತ್ರ. ಅದಕ್ಕೆ ಶಸ್ತ್ರಶಾಸ್ತ್ರದಲ್ಲಿ ಯಾವ್ದು ದೊಡ್ಡದು? ಶಸ್ತ್ರಚಿಕಿತ್ಸೆ, ಇದು ಶಾಸ್ತ್ರಚಿಕಿತ್ಸೆ, ಅಷ್ಟೇ ವ್ಯತ್ಯಾಸ. ಶಸ್ತ್ರಚಿಕಿತ್ಸೆ ಮಾಡಿದ್ರೆ ದೇಹಕ್ಕೆ, ಶಾಸ್ತ್ರಚಿಕಿತ್ಸೆ ಮಾಡಿದ್ರೆ ಬುದ್ಧಿಗೆ. ಆದ್ರಿಂದ ಬುದ್ಧಿ ಬ್ರೇನ್ ಆಪರೇಷನ್ ಎಷ್ಟು ಕಷ್ಟ ಅಂತ ಗೊತ್ತು. ಏನೋ ಮಾಡೋಕೆ ಏನೋ ಆಗ್ಬಿಡ್ತೋ ಎಷ್ಟೋ ಸಲ, ಇರೋದೇ ಮತ್ತೆ ವಾಸಿ ಸ್ಥಿತಿ ಬಂದ್ಬಿಡ್ತಾನೆ. ಅದಕ್ಕೋಸ್ಕರ ಬುದ್ಧಿಯನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಶಾಸ್ತ್ರವೇ ಬೇಕು. ದೇವರಿಟ್ಟೆ ಶಸ್ತ್ರ ಶಾಸ್ತ್ರ ಅಲ್ಲೇ ಜಾಸ್ತಿ, ಶಾಸ್ತ್ರ ಅಲ್ಲೇ ದೊಡ್ಡದಿದೆಯಲ್ಲ. ಶಸ್ತ್ರ ಸಣ್ಣದು, ಶಾಸ್ತ್ರ ದೊಡ್ಡದಾದ್ರಿಂದ ಯಾರು ಸಣ್ಣ ಹುಡುಗರು ಕೇಳಿದ್ರೆ ಹೇಳ್ತಾರೆ ದೊಡ್ಡ ಇದೇ ದೊಡ್ಡದು ಹೇಳ್ಬಿಡ್ತಾರೆ. ಆದ್ರಿಂದ ಶಾಸ್ತ್ರ ಎಲ್ಲದಕ್ಕಿಂತ ದೊಡ್ಡ. ಮತ್ತೆ ಶಸ್ತ್ರ ಉಪಯೋಗಿಸೋರು ಶಾಸ್ತ್ರ ಇರಬೇಕು. ಮೆಡಿಕಲ್ ಶಾಸ್ತ್ರ ಗೊತ್ತಿಲ್ಲದೆ ಹೋದ್ರೆ ಶಾಸ್ತ್ರ ಏನ್ ಮಾಡ್ತೀರಿ? ದೊಡ್ಡ ಬಾರ್ಡರ್ ಆಗ್ತದೆ ಅಷ್ಟೇ. ಅದು ಚಿಕಿತ್ಸೆ ಆಗಬೇಕಾದ್ರೆ ಅದು ಬೋಧ ಹಿಂದೆ ಜ್ಞಾನ ಇರಬೇಕು. ಅದಕ್ಕೆ ಶಾಸ್ತ್ರ ಸಹಿತವಾದ ಶಸ್ತ್ರ ನಿಜವಾದ ಶಸ್ತ್ರ. ಬರೀ ಶಸ್ತ್ರ ಕಳ್ಳನತ್ರ ಇರ್ತದೆ, ಮತ್ತು ಪ್ರಾಣ ತೆಗೆಯುವ ಶಸ್ತ್ರ ಬೇರೆ, ಪ್ರಾಣದೇವರ ಶಾಸ್ತ್ರ ಕೊಡೋ ಶಸ್ತ್ರ ಬೇರೆ. ಆ ದೃಷ್ಟಿಯಲ್ಲಿ ಸತ್ಶಾಸ್ತ್ರ, ಅದಕ್ಕೆ ಸತ್ಶಾಸ್ತ್ರ. ಸದಿತಿ ಬ್ರಹ್ಮ, ಸದಿತಿ ಬ್ರಹ್ಮ ಅಂದ್ರೆ ತಾವೇ ತಮ್ಮದೇ ಶಾಸ್ತ್ರ. ಇನ್ನೊಬ್ಬರು ಅವನೇ ಮಾಡಲಿಲ್ಲ, ವೇದವ್ಯಾಸ ದೇವರು ಯಾರ್ದೋ ಬುಕ್ ರೆಫರ್ ಮಾಡ್ಕೊಂಡು ಹೇಳಿದ್ದಲ್ಲ, ತಮ್ಮದೇ ಶಾಸ್ತ್ರ. ಆದ್ದರಿಂದ ಸತ್ಶಾಸ್ತ್ರ ಸತ್ಕುಮತೆ ಇನ್ನ ಅದು ಅನೇಕ ಆಸ್ತಿಗಳು ಸತ್ಯಬ್ದಕ್ಕೆ. ಸತ್ಶಾಸ್ತ್ರ ಸಪ್ರಹತ ಸತ್ಕುಮತೆ ಸದಿಷ್ಠ 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 ಸೇರಿದ ಮತ್ತೆ ಎರಡರ್ಥ. ಸದಿಷ್ಠ ಸಜ್ಜನರಿಗೆ ಪ್ರಿಯ ವೇದವ್ಯಾಸ ದೇವರು, ದುರ್ಜನರಿಗೆ ಇಷ್ಟನ ಇದ್ರು ಕೂಡ ಎಷ್ಟೇ ಆರಾಧನೆ ಮಾಡ್ತಾರೆ, ಗುರು ಪೂರ್ಣಿಮಾ ಅಂತ ಮಾಡ್ತಾರೆ. ವೇದವ್ಯಾಸ ಬಿಟ್ಟು ಯಾರ್ಯಾರ ಗುರುಗಳು ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೆಸರೇ ಗುರು ಪೂರ್ಣಿಮಾ, ಮುಖ್ಯ ಗುರುಗಳಿಗೆ ಹೆಸರು ಕೂಡ ಇರೋದು. ಅದು ಸಜ್ಜನರಿಗೆ ಇಷ್ಟ, ಸಜ್ಜನರಿಗೆ ಇಷ್ಟರಾದವರು ವೇದವ್ಯಾಸ ದೇವರಾದ್ದರಿಂದ ಸದಿಷ್ಠ ಸದಿಷ್ಠ. ಇನ್ನು ಸಾದಸ್ಯ ಸದಿತಿ ಪ್ರಾಣ, ಇಲ್ಲಿ ಪ್ರಾಣದೇವರಿಗೆ ಭಾರಿ ಇಷ್ಟ. ಆಚಾರ್ಯ ಹೇಳ್ತಾರೆ ಈ ಮಾತನ್ನು, ತಮ್ಮ ಸರ್ವತ್ರ ಕೆಲ ಸತ್ಶಕ್ತಿ ಸ್ವತಂತ್ರೋ ಅಶೇಷ ದರ್ಶನ ಇತ್ಯಾತಾದೃಶ ಚಿತ್ತೇಚ್ಛಯಂತ ಇಷ್ಟೋನೋ ರಮಾಪತಿ. ತತ್ವೋದ್ಯೋತದ ಮೊದಲ ಶ್ಲೋಕ. ಇಷ್ಟೋನು ಅಂದ್ರೆ ಅದಕ್ಕೆ ಸದಿಷ್ಟ, ಪರದೇವರಿ ಭಾರಿ ಇಷ್ಟ. ನಮಗೂ ಇಷ್ಟನೇ, ಊಟಕ್ಕಿಂತ ಮುಂಚೆ ಅನಿಷ್ಟ ಹಸಿವಾಗಿರ್ತದೆ, ಆಮೇಲೆ ಅನಿಷ್ಟ ಮಲ್ಲಿದ್ದೆ ಬಂದ್ಬಿಡ್ತದೆ. ಆದ್ದರಿಂದ ಊಟಕ್ಕೂ ಮಾತ್ರ ಬೇರೆ ಭೋಜನ ಕಾಲೆ ಸೀತಾಕಾಂತ ಸ್ಮರಣೆ ಗೋವಿಂದ ಅಷ್ಟವತ್ ಬೇರೆ ಇರೋದು. ಅದು ಸದಾ ಇಷ್ಟ. ಎಷ್ಟಿಷ್ಟ ಗೊತ್ತಾ, ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರ ಹಾಕೊಳ್ಳೋಕ್ಕಿಂತ ಪ್ರಯತ್ನ ಪಡ್ತಿದ್ರೆ ದ್ರೌಪದಿ ಇಷ್ಟನೋ ಕೃಷ್ಣ ಇಷ್ಟನೋ, ಭೀಮಸೇನ ದೇವರಿಗೆ ಕೃಷ್ಣ ಇಷ್ಟ. ಯಾಕೆ? ದ್ರೌಪದಿ ಇಷ್ಟವಾಗಿದ್ದರೆ ಆಗಲಿ ದುರ್ಗಾಗ ಕೊಂದು ಹಾಕ್ಬಿಡ್ತಿದ್ರು. ಕೃಷ್ಣ ಇಷ್ಟ, ಯುದ್ಧರಂಗದಲ್ಲಿ ಕೊಲ್ಲಬೇಕು ಕೃಷ್ಣನ ಸಂಕಲ್ಪ. ಕೃಷ್ಣ ಸಂಕಲ್ಪ ಗೆಲ್ಲಬೇಕೆ ಹೊರತು ಇಲ್ಲಿ ಅಲ್ಲ. ಇದಕ್ಕಿಂತ ಸದಿಷ್ಠತ್ವ ಎಲ್ಲ ಸಾಧ್ಯನೇ ಇಲ್ಲ. ಅತ್ಯಾಪತ್ ಕಾಲದೊಳಗೂ ಕೂಡ ಪರಮಾಪತ್, ಲೋಕದೃಷ್ಟಿಯಲ್ಲಿ ಪರಮಾಪತ್ ಕಾಲ, ವಾಯುದೇವರಿಗೆ ನಿಜವಾದ ಆಪತ್ತು ಇಲ್ಲೇ ಇಲ್ಲ, ಲೋಕದೃಷ್ಟಿಯಲ್ಲಿ ಪರಮಾಪತ್ ಕಾಲ. ಆ ಹೊತ್ತಿನಲ್ಲೂ ಕೂಡ ಕೃಷ್ಣಮತಾಭಿಜ್ಞೋ ಭೀಮ ಏವ ರಸಂಶಯ, ವಜ್ರಾಸ ಅವಳು ಬೆರೀತಾರೆ ಕೇಸರಲ್ಲಿ. ಅತ ಕೃಷ್ಣಮತಾಭಿಜ್ಞೋ ಭೀಮ ಏವ ರಸಂಶಯ, ಈಗ ಕೊಲ್ಲಬಾರದು ಮುಂದೆ ಕೊಲ್ಲಬೇಕು. ಕೃಷ್ಣನ ಬಗ್ಗೆ ಇಷ್ಟ ಅಂತ ಕೇಳೋರೇ ಇಲ್ಲ, ಅಂತ ಕೃಷ್ಣನ ಇಷ್ಟ ಅಂತ ಹೇಳಿ ಅದಕ್ಕೆ ತಕ್ಕಂತೆ ವರ್ತಿಸ್ತಾರೆ ಅಂದರೆ ಸದಿಷ್ಟ. ಇದೆಲ್ಲ ಅರ್ಥ ಮಾಡಬೇಕಾ? ಯಾದವಾರ್ಯರ ಮಾತುಗಳಿವೆಲ್ಲ ಕೂಡ, ಸಾಮಾನ್ಯರ ಮಾತ್ರ ಅಷ್ಟೆಲ್ಲ ಅರ್ಥ ಮಾಡಬಾರ್ದು. ದೊಡ್ಡ ಜ್ಞಾನಿಗಳ ಮಾತಿಗೆ ಎಷ್ಟರ್ಥ ಇಷ್ಟರ್ಥ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗದಿರೋ ಅರ್ಥ ಇನ್ನೂ ಬೇಕಾದಷ್ಟಿದೆ. ಗೊತ್ತಾಗೋ ಅರ್ಥಗಳನ್ನು ಎಲ್ಲ ಎಕ್ಸಾಸ್ಟ್ ಮಾಡಬೇಕು, ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮನೆ ತಗೋಬೇಕಾದ್ರೆ ಇದು ಬಂದದ್ದೆಲ್ಲ ಮಾರಿ ಮನೆ ತಗೋತಾರೆ, ಗೋಡೆಗಳು ಮಾರಿ. ಅದು ತರಕಾರಿ ತಗೋಬೇಕಾದ್ರೆ ಆಗಲ್ಲ ಹೋಗೋದಿಲ್ಲ, ಇವತ್ತು ಬೇಕಾದ್ರೆ ನಡೀತದೆ ಅಂತ ಹೇಳ್ತಾರೆ. ಪಲ್ಯಕಾಯಿ ಕೊಳ್ಳೋದಕ್ಕೆ ವ್ಯವಹಾರ ಬೇರೆ, ಸುವರ್ಣ ಕೊಳ್ಳೋ ವ್ಯವಹಾರ ಬೇರೆ, ಮನೆ ಕೊಳ್ಳೋದು ವ್ಯವಹಾರ ಬೇರೆ. ಯಾಕಂದ್ರೆ ಅದಕ್ಕೆ ಬೆಲೆ ಇದೆ, ಅದು ವೇಸ್ಟ್ ಆಗೋದಿಲ್ಲ, ವಾಸ ಮಾಡ್ಲಿಕ್ಕೆ ಬರ್ತದೆ. ಸುವರ್ಣದೊಳಗೆ ವಾಸ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಈ ಜ್ಞಾನ ಶಾಸ್ತ್ರ ಪ್ರಪಂಚವನ್ನ ಅರ್ಥ ಮಾಡೋದಿಲ್ಲ. ಅದು ಶಬ್ದದ ಒಂದು ಗುದ್ದಾಟ ಅಲ್ಲ, ಶಬ್ದದ ಪಾಂಡಿತ್ಯ ಅಲ್ಲ, ವಸ್ತುಸ್ಥಿತಿ ಎಂಬಂತ ಸರಿಯಾಗಿ ತಿಳ್ಕೊಂಡು ಹೇಳಬೇಕು. ಸದಿಷ್ಠ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲ ವಾಸಿಷ್ಠಿಂಥ ವಾಸಿಷ್ಠ ಕೃಷ್ಣ ನನಗೆ. ಇದು ಪ್ರಾಣದೇವರ ಸ್ತೋತ್ರ ಬಂತದ್ರಿಂದ, ಪ್ರಾಣದೇವರ ಸ್ವಾಮಿ ಅಂತ ಹೇಳಿದ್ರಿಂದ ಹರಿವಾಯು ಸ್ತುತಿನೂ ಆಯ್ತಾಗ. ಹರಿಯ ಕರಾವಲಂನ ಸ್ತೋತ್ರ, ವಾಯುದೇವರ ಕರಾವಲ ಸ್ತೋತ್ರ ಕೂಡ ಆದಂತೆ ಲೆಕ್ಕ, ಅದು ಮರಿಬಾರದು. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಪದ್ಮಾಸನಾದಿ ಸುರ ಸತ್ತಮ ಭೂಸುರಾದಿ ಸಲ್ಲೋಕ ಭೂತದ ಜನೇ ಬದರೀರಿ ವಾಸಿನ್ ಸಚ್ಛಾಸ್ತ್ರ ಶಸ್ತ್ರ ಹೃತ ಸತ್ಕುಮತೆ ಸದಿಷ್ಠ ವಾಸಿಷ್ಠ ಕೃಷ್ಣ ಭವದೇಹಿ ಕರಾವಲಂಬು. ಇದೆಲ್ಲ ನಿರ್ಣಯದ ಮಾತಿಟ್ಕೊಂಡೇ ಬರೆದಿರೋದು. ಯಾವಾಗಲೂ ಕೂಡ ದುರ್ಯೋಧನ ಏನ್ ಮಾಡಿದಂತೆ ಕಲಿಯಿದ್ದಾನೆ, ಕಾಲಕೂಟದ ರೂಪದಲ್ಲಿ ಹುಟ್ಟಿದ. ವಾಯುದೇವರು ಕೂಡ ಪೂರ್ಣ ಜೀರ್ಣ ಮಾಡ್ಕೊಂಡ್ಬಿಟ್ರಲ್ಲ, ರುದ್ರದೇವರಿಗೆ ಆಗಲಿಲ್ಲ, ಅನುಗ್ರಹ ಮಾಡಿದ್ರೆ ಸರಿ ಬರುತ್ತೆ. ಆದ್ರೆ ಕಲಿ ಏನ್ ಮಾಡಿದಂತಾಗ ಸಜ್ಜನ ಒಳಗೆ ಒಳಗೆ ಎಂಟರಾಗ್ತಾರೆ ಮಾಡಿಸ್ಕೊಂಡು, ಮತ್ತೆ ರುದ್ರಾದಿ ದೇವತೆಗಳನ್ನು ಪ್ರವೇಶ ಮಾಡಿ ಅವರ ಮೂಲಕವಾಗಿ ದುಶ್ಯಾಸ್ತ್ರ ರಚನೆ ಮಾಡಿಸಿಬಿಟ್ಟು ಅವ್ರನ್ನ ಹಾಳು ಮಾಡಕ್ ಶುರು ಮಾಡಿದ್ದಾರೆ. ಹಾಗೇನ್ ಮಾಡ್ತಾರೆ ವೇದವ್ಯಾಸ ದೇವರು, ಈ ಸತ್ಯಾಸ್ತ್ರ ಶಾಸ್ತ್ರ ಸತ್ಕುಮತೆ ಅಲ್ಲಿ ಬರುತ್ತೆ. ಕುಮತಿ ಅಂದ್ರೆ ಯಾರೋ ಒಂದು ದುರ್ಯೋಧನ, ಅವನನ್ನ ಶಾಸ್ತ್ರ ರಚನೆ ಮೂಲಕ ಸಂಸಾರ ಮಾಡಿ ಸಂಹಾರ ಮಾಡಿರೋದ್ರಿಂದ ಅದೆಲ್ಲ ತಾತ್ಪರ್ಯದ ವಾಕ್ಯ ಬರತ್ತಲ್ಲಿ ಇಟ್ಕೊಂಡು ಬರೆದಿರೋದ್ರಿಂದ ಅರ್ಥ ಮಾಡ್ಕೊಂಡು. ಈಗ ನಮಗೆ ಪ್ರಶ್ನೆ ಈಗ ಕಲಿಯುಗ, ಕಲಿ ಅಂದ್ರೆ ಕಾಲಕೂಟ ದುರ್ಯೋಧನ, ಅವನ ಕೆಟ್ಟ ಕೆಟ್ಟ ಮಾತು ಕೇಳಿ ನಮ್ಮ ಮನಸ್ಸಿನೊಳಗೆ ಮನಸ್ಸು ಕೆಟ್ಟ ಹೋಗ್ಬಿಟ್ಟಿರ್ತದೆ. ಒಳಗೆ ಹೋಗಿ ಎಂಟರ್ ಆಗಬೇಕಿಲ್ಲ, ಈ ಬ್ರೇನ್ ಕಾಣಿಸೋದು ಕೊನೆ ಪಕ್ಷ, ಮೈಂಡ್ ಕಾಣಿಸೋದೇ ಇಲ್ಲ, ಅದರಲ್ಲಿ ಆಪರೇಷನ್ ಮಾಡೋದು ಕಷ್ಟ. ಆ ಸತ್ಯಾಸ್ತ್ರದಿಂದ ಮಾತ್ರ ಸಾಧ್ಯ. ಶಾಸ್ತ್ರ ನಿತ್ಯ ಶಾಸ್ತ್ರ ಶ್ರವಣ ಮಾಡ್ತಿದ್ರೆ ಸಂಶಯ ಆಜ್ಞಾ ವಿಪರ್ಯಾಸಗಳೆಲ್ಲ ಪರಿಹಾರ ಆಗ್ತದೆ. ಇವತ್ತು ನಮ್ಮ ಜನಕ್ಕೆ ಅಭ್ಯಾಸ ಇಲ್ಲ, ಆದ್ದರಿಂದ ಬರೀ ನಾಸ್ತಿಕ ಮತ್ತು ಹಳ್ಳ ಗ್ರಂಥ ಓದ್ತಾರೆ, ವಿಚಾರವಾದ ಕೆಟ್ಟ ಕೆಟ್ಟ ವಿಚಾರ ಓದ್ತಾರೆ. ಇದನ್ನು ಓದೋದಿಲ್ಲ ಒಂದು ದೋಷ, ಆದರೆ ಓದ್ತಾರೆ ಒಂದು ದೋಷ, ಓದ್ತಾರೆ ಅದನ್ನು ನೋಡ್ತಾರೆ ಬೇರೆ ಟಿ ವಿ ಒಳಗೆ ಎರಡನೇ ನೋಡ್ತಾರೆ ಓದ್ತಾರೆ ಇದ್ದವರು ಅಲ್ಲಿ ಕೇಳ್ತಾರೆ 24 ತಾಸು ಅದನ್ನೇ ಹೇಳ್ತಿರ್ತಾರೆ. ಅಂದ್ರೆ ಕಲಿ ಫುಲ್ ಎಂಟರ್ ಆಗ್ತಾ ಇರ್ತಾರೆ, ಆಹಾರದ ಕಡೆ ಒಂದ್ ಕಡೆಗೆ, ವಿಚಾರದಿಂದ ಒಂದ್ ಕಡೆಗೆ, ಕಣ್ಣಿನಿಂದ ಕಿವಿಯಿಂದ ಪಂಚೇಂದ್ರಿಯಗಳಿಂದ ಒಳಗೆ ಹೋಗ್ತಾ ಇರ್ತಾರೆ. ಅವ್ರು ನಾಶ ಆಗ್ಬೇಕಾದ್ರೆ ಸತ್ಯ ಪ್ರತಿನಿತ್ಯ ಶಾಸ್ತ್ರ ಪಾಠ ಕೇಳ್ತಿದ್ರೆ ಅವೆಲ್ಲ ಸಾಧ್ಯ. ಅಲ್ಲಲ್ಲೇ ಕಸ ಬಿಡೋದಾಗ ಹೋಗ್ಬಿಡ್ತಾವ ಆ ಕಡೆ, ಇಲ್ಲದ ಹೋದ್ರೆ ಬರೀ ಕಸ ಡಂಪ್ ಆಗ್ತದೆ ಅಷ್ಟೇ. ಆಮ್ನಾಯ ವಿಸ್ತಾರ ವಿಶಾರದ ಶಾರ ದೇಶ ಭೂತಾಧಿಪಾಧಿ ಸುರ ಸಂಸ್ತುತ ಪಾದ ಪದ್ಮ ಯೋಗೀಶ ಯೋಗಿ ಹೃದಯ ವರ ಕಂಜ ವಾಸ ವಾಸಿಷ್ಠ ಕೃಷ್ಣ ಮಮ ದೇಹಿ ತರಾವಲಂಬಂ. ಆಮ್ನಾಯ ವಿಸ್ತರ ವಿಶಾರದ ಒಂದು ಮಾತು, ಶಾರದೇಶ ಭೂತಾಧಿಪಾಧಿ ಸುರ ಸಂಸ್ತುತ ಪಾದ ಪದ್ಮ, ಎರಡು ದೊಡ್ಡ ಪದ. ಶಾರದೇಶ ಭೂತಾಧಿಪಾಧಿ ಸುರ ಸಂಸ್ತುತ ಪಾದ ಪದ್ಮ ಯೋಗೀಶ ಯೋಗಿ ಹೃದಯಾಮಲ ಕಂಜ ವಾಸ ವಾಸಿಷ್ಠ ಕೃಷ್ಣ ಮಮ ದೇಹಿ ತರಾವಲಂಬಂ. ಯಶ ಹೇಳುತ್ತಾರೆ ಆಮ್ನಾಯ ವಿಸ್ತರ ವಿಶಾರದ, ಆಮ್ನಾಯ ವಿಸ್ತರ ವಿಶಾರದ ಶಾರದೇಶ ಭೂತಾಧಿಪಾದಿ ಸುರ ಸಂಸ್ತುತ ಪಾದ ಪದ್ಮ ಯೋಗೀಶ ಯೋಗಿ ಹೃದಯಾಮಲ ಕಂಜ ವಾಸ ವಾಸಿಷ್ಠ ಕೃಷ್ಣ ಮಮ ದೇಹಿ ತರಾವಲಂಬಂ. ಮೊದಲನೇ ಆಮ್ನಾಯ ವಿಸ್ತರ ವಿಶಾರದ, ವಿಶಾರದ ಅಂದ್ರೇನು? ನಿಪುಣ ತಜ್ಞ ಅಂತ ಬರುತ್ತ ರಾಷ್ಟ್ರಭಾಷಾ ವಿಶಾರದ ಎಲ್ಲ ತಿಳಿದು ಕೊಡ್ತಾರಲ್ಲ ಹಾಗೆ, ವಿಶಾರದ ತತ್ವ ವಿಶಾರದ ಇತ್ಯಾದಿ. ಆಮ್ನಾಯ ವಿಸ್ತರ ವಿಶಾರದ, ಆಮ್ನಾಯ ವಿಸ್ತರ, ಆಮ್ನಾಯ ವೇದಗಳನ್ನ ವಿಸ್ತಾರ ಸಮಗ್ರವಾಗಿ ಹೇಳಿದ್ರಿಂದ ಆಮ್ನಾಯ ವಿಸ್ತರ ವಿಶಾರದ. ಹಾಗೆ ಎಲ್ಲಾ ದೇವರಿಗೂ ದೇವತೆ ಕೂಡ ನಾರಾಯಣ ದಿಷ್ಪಂದಂ ಜ್ಞಾನಂ ಹೃದಯಕ್ಕೆ ಪುರ ಹೇಳಿದ್ದಾರೆ. ಹಾಗೆ ಬ್ರಹ್ಮರುದ್ರಾದಿ ವಿಸ್ತರವೇ ಹೀ ಪ್ರಾರ್ಥಿತ, ಬ್ರಹ್ಮರುದ್ರಾದಿ ಎಲ್ಲರಿಂದನೂ ಪ್ರಾರ್ಥಿತನಾಗಿ ಬಂದಿರೋದ್ರಿಂದ ವಿಶಾರದ. ಆಮ್ನಾಯ ವಿಸ್ತರ ವಿಶಾರದ, ಆಮ್ನಾಯ ಶಬ್ದಕ್ಕೆ ಒಂದಾಮ್ನಾಯ ವೇದಗಳು, ಇನ್ನೊಂದು ಪಂಚವೇದ ಮಹಾಭಾರತ, ಎಲ್ಲ ಶಾಸ್ತ್ರ ತಗೋಬೇಕು. ಅದರಿಂದ ವಿಸ್ತಾರ ಮಾಡತಕ್ಕಂಥ ವಿಶಾರದರಾದವರೇ ಶಾರದೇಶ ಭೂತಾಧಿಪಾದಿ ಸುರ ಸಂಸ್ತುತ ಪಾದ ಪದ್ಮ. ಶಾರದೇಶ ಶಾರದ ಸರಸ್ವತಿ, ಶಾರದೇಶ ಬ್ರಹ್ಮದೇವರು, ಆಮೇಲೆ ಭೂತಾಧಿಪ ರುದ್ರದೇವರು, ಭೂತಗಣಾಧಿಪ ರುದ್ರದೇವರು, ಶಾರದೇಶ ಭೂತಾಧಿಪ ಆದಿ ಮೊದಲಾದಂತಹ ಸುರೈಹಿ ಸಂಸ್ತುತ ಪಾದ ಪದ್ಮ. ಸುರ ದೇವತೆಗಳಿಂದ, ಸ್ತುತ ಅಲ್ಲ ಸಂಸ್ತುತ, ಸಂ ಇತ್ತೇವ ಸ್ತುತ, ಮೊದಲೇ ಹೇಳಿದ ಸಂ ಅಂದ್ರೆ ವಿಷ್ಣುರಿತ್ತೇವ ಸ್ತುತ, ವಿಷ್ಣುತ್ತೇರ ಸ್ತುತರಾದಂತಹ ಅಥವಾ ಜ್ಞಾನಭಕ್ತಿಯಾದ ಎಲ್ಲ ಪ್ರಣಾಮ ಅನೇಕ ವಿಧ. ಯಾವ ರೀತಿ ಅಂದ್ರೆ ಆಚಾರ್ಯ ಹೇಳ್ತಾರೆ ಆ ಸ್ವಾವರಾಣಾಂ ಗುರುತ್ವಂಚ ಭವೇತ್ ಕಾರಣತಃ ಕ್ವಚಿ. ಕೆಲವೊಮ್ಮೆ ತಮಗಿಂತ ಕಡಿಮೆಯವರಿಗೂ ಕೂಡ ಗುರುತ್ವ ಬರಬಹುದು ಯಾವುದೋ ಕಾರಣದಿಂದ, ಆಶ್ರಮ ವಯಸ್ಸು ಮೊದಲಾದ ಕಾರಣ ಯಾವುದೋ ಬಂದುಬಿಡಬಹುದು. ಆದರೆ ಮರ್ಯಾದಾರ್ಥಂ ತೇಜಿ ಪೂಜ್ಯಾಹ ನದು ಯದ್ವತ್ ಪರೋ ಗುರು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಂದ್ರದೇವರು ಬೃಹಸ್ಪತ್ಯಾಚಾರ ಪೂಜೆ ಮಾಡ್ತಾರೆ. ತಾರತಮ್ಯ ಇಂದ್ರದೇವರೇ ದೊಡ್ಡವರು ತಾರತಮ್ಯದಲ್ಲಿ, ಬೃಹಸ್ಪತ್ಯಾಚಾರ ಪೂರ್ಣೆ ಮಾಡೋದು ಅದಕ್ಕೋಸ್ಕರ ಗುರು ಪೋಸ್ಟ್ ಅದಷ್ಟೆ. ಆದ್ರೆ ಮರ್ಯಾದಾರ್ಥಂ ತೇಜಿ ಪೂಜ್ಯಾಹ ನದು ಯದ್ವತ್ ಪರೋ ಗುರು. ಇಲ್ಲಿ ಹಾಗಾದ್ರೆ ಸಂಸ್ತುತ ಅಂದ್ರೆ ಮುಖ್ಯ ಗುರುತ್ವೇನ ಸ್ತುತರಾದವರೇ ಹೊರತು ಔಪಚಾರಿಕ ಗುರುತ್ವ ಅಲ್ಲ. ಕೃಷ್ಣ ಸಾಧ್ಯತೆಯ ಆಚಾರ ನಮಸ್ಕಾರ ಮಾಡ್ತಿದ್ದೆ ಕೃಷ್ಣ, ಅವ್ರು ಯಾವ ಕೃಷ್ಣರ ಮುಂದೆ ಯಾವ ಆಚಾರ್ಯ ಇದ್ದಾರೆ, ಹೆಸರಿಗಷ್ಟೇ ಗುರು ಎದ್ದೇನ ಆಚಾರ್ಯ ಶ್ರೇಷ್ಠ ತತ್ತದೇ ವೇದರೋಜ ಅಷ್ಟೇ. ಆ ರೀತಿ ಅಲ್ಲ, ಇದು ನಿಜವಾಗಲೂ ಸ್ತೋತ್ರ ಮಾಡಿ ಅದಕ್ಕೆ ಪಾದ ಪದ್ಮ ಪಾದ ಕಮಲ, ಅದರಿಂದ ನೀವು ಬ್ರಹ್ಮಾದಿ ದೇವತೆಗಳೆಲ್ಲ ಸಮ್ಯ ಸ್ತೋತ್ರ ಮಾಡಿರೋದ್ರಿಂದ ಸರ್ವೋತ್ತಮತ್ವೇನ, ವಿಷ್ಣುತ್ವೇನ, ಗುಣಪೂರ್ಣತ್ವೇನ, ದೋಷದೂರತ್ವೇನ ಸ್ತೋತ್ರ ಮಾಡಿದ್ದಾರೆ ಅಂತ ಪಾದ ಕವರಣಿ. ನಮಾಮಿ ನಿಖಿಲಾಧೀಶ ಕಿರೀಟಾಧಿಷ್ಟ ಪೀಠವತ್ ಸತ್ತಮಶ್ಚವನೆ ಅರ್ಕಾಹಂ ಶ್ರೀಪತೇಹೇ ಪಾದ ಪಂಕಜ. ಪಾದ ಪಂಕಜ ಅಲ್ಲಿ ಪದ. ಅದೇ ರೀತಿ ನಿಖಿಲಾಧೀಶ ಶಾರದೇಶ ಭೂತಾಧಿಪಾದ ಸಂಸ್ಕೃತ ಪಾದ ಪಂಕ ದ್ವಾದಶೋತ್ತರ ಅರ್ಥ ಕೂಡ ಬಂದದರಿಂದ. ಯೋಗೀಶ, ಯೋಗೀಶ ವೇದವ್ಯಾಸಿಯವರು ಯೋಗಿಗಳು ಅಲ್ಲ, ಯೋಗೀಶರು. ಯೋಗಿನಾಮಪಿ ಈಶಃ ಯೋಗೀಶಃ ತತ್ಸಂಬುದ್ಧಿ. ಯೋಗಿನಾಮಪಿ ಯಾತ್ರೆ ಯಾವುದೋಗಳ ಬ್ರಹ್ಮಾದಿಗಳ ದೊಡ್ಡ ದೊಡ್ಡ ಯೋಗಿಗಳು ಅವರಿಗೆ ಸ್ವಾಮಿಯಾಗಿರೋದ್ರಿಂದ ಯೋಗೀಶನಾಗಿ ಭಗವಂತ ಇದ್ದಾನೆ ಯೋಗೀಶ. ಆ ಪದ ಇನ್ನೂ ಅರ್ಥ ಆಗಬೇಕಾದ್ರೆ ಬಹಳಷ್ಟು ನೋಡಬೇಕು. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಎಲ್ಲೆಲ್ಲಿ ಬರ್ತಾರೆ, ಆಜಗಾಮ ಮಹಾಯೋಗಿ ವ್ಯಾಸ ಸತ್ಯವತಿ ಸುತಃ ಸತ್ ಹಾಗೆ ಬರೋದು ಬಾಯಾಗಿ ಬರೋದಷ್ಟೇ, ನಡ್ಕೊಂಬಂದ ಹಾಗೆ ಇಲ್ಲೇ ಇಲ್ಲ. ಎಷ್ಟು ಮಟ್ಟಿಗೆ ವೇದವ್ಯಾಸರು ಬರೋದು ವರ್ಣನೆ ಮಾಡ್ತಾರೆ ಅಂದ್ರೆ, ಈ ಪಂಪ ಶುದ್ಧ ಅವೈದಿಕ, ಪಂಪ ಕವಿ ಗೊತ್ತಾಯ್ತಾ. ಜೊತೆಗೆ ಜೈನ ಆದ್ರಿಂದ ವೇದಾದಿ ಗೌರವನೇ ಇಲ್ಲ. ಆದ್ರೆ ವೇದವ್ಯಾಸರ ಬಗ್ಗೆ ಯಾವ ಬರೆದ್ರು ಕೂಡ ಮೇಲಿಂದ ಇಡ್ತಾ ಇದ್ರು ಅಂತ ಬರೀತಾರೆ. ಸರ್ ಪಂಪ ಭಾರತದಲ್ಲಿ ಬೇರೆ ಇಡೆಯೋದು ಮತ್ತೆ ಹೊರಟುಬಿಡೋದಕ್ಕೆ. ಅದಕ್ಕೆ ಹೇಳ್ತಾರೆ ಯೋಗೀಶ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ದೊಡ್ಡ ಯೋಗಿಗಳವರು. ಅಷ್ಟೇ ಅಲ್ಲ, ಪಾಂಡವರು ಯಾವ ಕಾಲಕ್ಕೆ ಆ ಕಾಲ ಸರಿಯಾಗಿ ಬರೋದು ವೇದವ್ಯಾಸದೇವರು ಸ್ಪಷ್ಟ ಹೊರಟುಬಿಡೋದು. ಆ ಕಾಲಕ್ಕೆ ಯಾರ್ಯಾರು ಬರೋದಿಲ್ಲ, ಎಂಥ ಜ್ಞಾನ ಇದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಇದೆಲ್ಲ ತಿಳಿದಾಗ ಯೋಗೀಶ ಒಂದು ಪದ ಇಡೀ ಮಹಾಭಾರತ ವಿಮರ್ಶೆ ಮಾಡ್ತಾ ಹೊರಟ್ರೆ ಯೋಗೀಶವ ಸ್ಪಷ್ಟ ಅರ್ಥವಂತು. ಇನ್ನು ಹೈಯೆಸ್ಟ್ ಘಟ್ಟವನ್ನು ಹೇಳಬೇಕಾದ್ರೆ ಕೊನೆಗೆ ಸತ್ತವ್ರನ್ನೆಲ್ಲ ಬದುಕಿಸಿ ತೋರಿಸ್ತಾರೆ. ಸತ್ತವ್ರನ್ನೆಲ್ಲ 18 ಕ್ಷೋಭಿಣ ಸೈನ್ಯ ಬದುಕಿಸಿ ತೋರಿಸ್ತಾರೆ, ಅಷ್ಟನ್ನು ವಾಪಸ್ ಕಳಿಸ್ತಾರೆ. ಅದಕ್ಕೆ ಯೋಗೀಶ, ಬರೀ ಯೋಗಿಗಳು ಸಣ್ಣ ಪುಟ್ಟ ಕೆಲಸ ಮಾಡಿ ಇಂಥ ಯೋಗೀಶ ಯಾರು ಸಿಗ್ತಾರೆ, ಅದಕ್ಕೆ ಯೋಗೀಶ. ಅದು ಏನೋ ಪದ ಉಪಯೋಗಿಸಿದ್ದಲ್ಲ, ಅದನ್ನು ಬಿಟ್ಟುಕೊಳ್ಳುತ್ತೆ. ಯೋಗೀಶ ಯೋಗಿ ಹೃದಯ ಅಮಲ ಕಂಜವಾಸ, ಯೋಗಿ ಹೃದಯ ಅಮಲ ಕಂಜವಾಸ, ಯೋಗಿಗಳ ಹೃದಯ ಎಂಬ ಅಮಲ ಮಲ ದೋಷ ಅಮಲ ನಿರ್ದೋಷವಾದ ಕಂಜ ಅಂದ್ರೆ ಕಮಲ ಅದರಲ್ಲಿ ವಾಸ ಮಾಡುವವರೇ ಅಂದ್ರೆ ಯೋಗಿಗಳಾದ ಜನಗಳ ಹೃದಯದೊಳಗೆ ಸದಾಕಾಲದಲ್ಲಿ ಸಿಗ್ತೀರಿ ಅಂತ ಅರ್ಥ. ಅಂತ ಯೋಗಿಗಳು ಯಾರು ಅಂದ್ರೆ ಶ್ರೀಮದಾಚಾರ್ಯರು, ಅವ್ರ ಹೃದಯ ಯಾವಾಗಲೂ ಸಿಗ್ತೀರಿ ಅಂತ. ಅದಕ್ಕೆ ಬದ್ಧರು ಕಂಜ ಹೇಳ ಮಾನಸ ಮುಂದೆ ಬನ್ನಿ ಅನ್ನೇ ಉತ್ಸಾಹ ಹಾಗೆ ಹೇಳ್ತಾರೆ. ಮಧ್ಯ ಹೃದಯಕ್ಕೆ ಬಂದು ಸದಾ ವಾಸ ಮಾಡೋರು ನೀವು ಅಂತೆ. ಯೋಗಿ ಹೃದಯ ಮಲ ಕಂಜವಾಸ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಮುಂದೆ ಸದ್ಬ್ರಹ್ಮ ಸೂತ್ರ ಪರ ಭಾರತ ತಂತ್ರ ಪೂರ್ವ ನಿರ್ಮಾಣ ನಿರ್ಮಲ ಮತೇ ಅಖಿಲ ದೋಷ ದೂರ ಆನಂದಪೂರ್ಣ ಕರುಣಾಕರ ದೇವ ದೇವ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಸದ್ಬ್ರಹ್ಮ ಸೂತ್ರ ಪರ ಭಾರತ ತಂತ್ರ ಪೂರ್ವ ನಿರ್ಮಾಣ ಅಲ್ಲಿವರಿಗೆ ಒಂದು ಪದ. ಸದ್ಬ್ರಹ್ಮ ಸೂತ್ರ ಪರ ಭಾರತ ತಂತ್ರ ಪೂರ್ವ ನಿರ್ಮಾಣ ನಿರ್ಮಲ ಮತೆ ಅಖಿಲ ದೋಷ ದೂರ ಆನಂದ ಪೂರ್ಣ ಕರುಣಾಕರ ದೇವದೇವ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಬರೀ ದೇವರ ಲಕ್ಷಣ, ವಿಷ್ಣು ಕೂಡ ಸಾಕ್ಷಾತ್ ಭಗವಂತನ ಲಕ್ಷಣಗಳು. ಸದ್ಬ್ರಹ್ಮ ಸೂತ್ರ ವರ ಭಾರತ ತಂತ್ರ ಪೂರ್ವ ನಿರ್ಮಾಣ ಏನೇನು ಬರೆದಿದ್ದೀರಿ ನೀವೀಗ? ಆಮ್ನಾಯ ವಿಸ್ತಾರ ಒಂದು, ಆಮ್ನಾಯ ವಿಸ್ತಾರ ವಿಚಾರದ, ಆಮೇಲೆ ತ್ರಯ್ಯಾ ವಿಕಾಸಕ ಒಂದಾಯಿತು. ಇನ್ನು ಸದ್ಬ್ರಹ್ಮ ಸೂತ್ರ ವರ ಭಾರತ ತಂತ್ರ ಪೂರ್ವ ನಿರ್ಮಾಣ, ಅವು ವೇದಗಳನ್ನು ಬರಿಯಾಗಿಲ್ಲ, ಅವು ಪುರುಷೇಯ ಅನಾದಿ ನಿತ್ಯವು, ಅದಕ್ಕೆ ಅದು ಹೊರಗೆ ತಂದು ವಿಕಾಸಗೊಳಿಸಿದ್ದೀನಿ. ಆದರೆ ಭಾರತಾದಿಗಳನ್ನು ಬರದೆ ಪೌರುಷೇಯ ಗ್ರಂಥಗಳಾದ್ದರಿಂದ ಬರೆದಿದ್ದೇನೆ ನೀವೀಗ. ಸದ್ಬ್ರಹ್ಮ ಸೂತ್ರ ಸತ್ ಅಂದ್ರೆ ಉತ್ತಮವಾದಂತಹ, ಉತ್ತಮ ಅಂತ ಯಾಕೆ ಹೇಳಿ ಬ್ರಹ್ಮಸೂತ್ರ? ಬರೀ ಬ್ರಹ್ಮಸೂತ್ರ ಅಂತ ಹೇಳಿದ್ರೆ ಸಾಕು, ಉತ್ತಮ ಅಂತ ಯಾಕೆ ಹೇಳಬೇಕು? ಅನಿವ್ಯಾಖ್ಯ ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮ ವಿಷ್ಯತೆ, ಹೈಯೆಸ್ಟ್ ಶಾಸ್ತ್ರ. ಅದಕ್ಕಾಗಿ ಸದ್ಬ್ರಹ್ಮಸೂತ್ರ ಅತ್ಯುತ್ತಮವಾದಂತಹ ಬ್ರಹ್ಮಸೂತ್ರ. ವರಭಾರತ, ವರಭಾರತ, ವರಭಾರತ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ವೇದಾದತಿ ಪರಂ ಚಕ್ರೆ, ಅನಂತ ವೇದಗಳೆಲ್ಲ ಒಂದು ಕಡೆಗೆ, ಇತರ ಎಲ್ಲಾ ಗ್ರಂಥಗಳು ಪ್ಲಸ್ ಅನಂತ ವೇದ ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆ. ಹಾಗೆ ಹೇಳ್ತಾರೆ ಮಹತ್ವ ಭಾರವತ್ವಾಚ್ಯ ಮಹಾಭಾರತ ಉಚ್ಯತೆ. ಭಾರತಂ ಸರ್ವ ವೇದಾಚ್ಯ ತುಲಾಂ ಆರೋಪಿತ ಪುರ. ಭಾರತ ಒಂದು ಕಡೆ ಇಟ್ಟು ಎಲ್ಲ ಒಂದು ಕಡೆ ಇಟ್ಟಾಗ ಮಹಾಭಾರತದ ಭಾರ ಆ ತಕ್ಕಡಿಯಲ್ಲಿ ಹಾಗೆ ಕೂತ್ಕೊಂಡಿತು, ಮೇಲಕ್ಕೆ ಹೋಯಿತು. ಅದಕ್ಕೆ ವರಭಾರತ ಅಂದ್ರೆ ಶಾಸ್ತ್ರೇಶು ಭಾರತಂ ಸಾರಂ, ಅದ ಅರ್ಥ ಇಟ್ಟುಕೊಂಡು ವರಭಾರತ ಅಂದ್ರೆ ಭಾರತ ಬರೆದಿದ್ದಾರೆ. ಭಾರಿ ದೊಡ್ಡ ವಿಚಾರ, ಅದಕ್ಕೆ ಅದರಂತ ದೊಡ್ಡ ಗ್ರಂಥನೇ ಇಲ್ಲ ಅಂದು ಬರೆದಿದ್ದಾರೆ ಅಂದರೆ ಸರ್ವೋತ್ತಮರಾಗಿರ್ಬೇಕು. ಮತ್ತೆ ಪುರಾಣದ್ದೇ ಕೃಷ್ಣ ದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ, ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಗ್ರಂಥವೆ. ಮಹಾಭಾರತವನ್ನು ಕೂತಿದ್ದೆ ನಾವೀಗ, ಈ ಬೆಳಕೆ ಸೂರ್ಯ ತಕ್ಷಣ ಸೂರ್ಯನ ಬೆಳಕು ಅಂತ ಹೇಳ್ಬಿಟ್ಟೆ. ಈ ಬೆಳಕಿನ ನೇಚರ್ ಏನು ಅಂದ್ರೆ ಸೂರ್ಯನ ಹೊರಟು ಬೇರೆ ರೀತಿಯ ಬೆಳಕು ಬರೋ ಸಾಧ್ಯತೆನೇ ಇಲ್ಲ. ಇನ್ನ ರಾತ್ರಿ ಎಷ್ಟೋ ದೀಪದ ಬೆಳಕು ಅಂದ್ಬಿಡ್ತಾರೆ. ಇದು ಸೂರ್ಯನ ಬೆಳಕಿದೆ, ಇಷ್ಟು ದೀಪದ ಬೆಳಕು ಅಂತ ಕರೆಯೋದಿಲ್ಲ. ದೀಪಕ್ಕೆ ಈ ಬೆಳಕು ಬರೋದಿಲ್ಲ ಅಂತ ಸೂರ್ಯನ ಬೆಳಕು. ಸೊ ವೇದವ್ಯಾಸರು ಮಹಾಭಾರತ ಬರೆದ್ರು ಏನರ್ಥ, ದೇವರಿ ಮಾತ್ರ ಬೆಳಕು ಬೇರೆಯವರು ಬೆಳಕು ಬರೋದಿಲ್ಲ ಅದನ್ನ ಅಂತ. ಅದಕ್ಕೆ ವರಭಾರತ ಸದ್ಬ್ರಹ್ಮ ಸೂತ್ರ ವರಭಾರತ ತಂತ್ರ ಪೂರ್ವ ರಾಮ ಎಲ್ಲ ಪುರುಷಯ ಉಳಿದ ಭಾಗ ಎಲ್ಲ ತಂತ್ರ ಅಂದ್ರೆ ಎಲ್ಲವೂ ಸೇರ್ಕೊಂಡ್ಬೇಕು. ತಂತ್ರ ಪೂರ್ವ ನಿರ್ಮಾಣ ಅವನ್ನೆಲ್ಲ ಬರೆದವರೇ ಇಂತಹ ಗ್ರಂಥಗಳನ್ನು ಬರೆದವರು. ಅದು ಓದ್ದವರಿಗೆ ಭಾರಿ ಗೌರವ, ಬರೆದವರಿಗೆ ಎಷ್ಟು ಗೌರವ ಇರಬೇಕು. ಸುಧಾ ಓದಿದ್ದಾರೆ, ಸುಧಾ ಧಿಕಾರ್ಯ ಬಂದೇ ಮಾಡ್ಬೇಕಾಗ ಎಷ್ಟು ಗೌರವ ಸಿಗಬೇಕು. ಅವ್ರು ಸುಧಾ ಪಂಡಿತರಿಗೆ ಕೂಡ ಗೌರವ ಇರಲಿ, ಸುಧಾ ಕಾರ್ಯರಿಗೆ ಕೂಡ ಗೌರವ ಇರಲಿ. ಆದ್ದರಿಂದ ಎಲ್ಲ ಬರೆದವರು ನೀವು. ನಿರ್ಮಲ ಮತೆ ವೇದವ್ಯಾಸರ ಮನಸ್ಸಿನಲ್ಲಿ ಏನಿಲ್ಲ, ದೋಷದ ಹೆಸರು ಕೂಡ ನಿರ್ಮಲ ಮತೆ ಎಂದರು. ಒಂದೇ ಶುದ್ಧಾನಂದವರು ಸಂವಿದ್ಯುತ ಬಲ ಬಹುಲೌದಾರ್ಯ ವಿರ್ಯಾದಿ ದೇಹಂ ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿ ಮುಖರಾಶೇಷ ದೋಷಾತಿ ದೂರಂ. ಈ ಪದಲ್ಲಿ ಯಾತಕ್ಕೆ ಉಪಯೋಗಿಸ್ತಾರೆ ಜನಕ್ಕೆ ಅರ್ಥ ಆಗೋದಿಲ್ಲ. ಭಾಗವತ ಓದಿದ್ರೆ ಗೊತ್ತಾಗ್ತದೆ. ವೇದವ್ಯಾಸರು ಮಹಾಭಾರತ ಬರೆದ್ರು, ಎಲ್ಲ ಬರೆದ್ರು, ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ರು. ಆಗ ನಾರದರು ಬಂದರು, ಯಾಕೆ ಯೋಚನೆ ಮಾಡ್ತೀರಿ ಅಂದ್ರು, ಭಾರಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಸೊಲ್ಯೂಷನ್ ಕೊಟ್ಟರು ಅದಕ್ಕೆ, ಅದಲ್ಲ ಅಲ್ಲ ನಿರ್ಮಲ ಮತೆ, ಆ ದೋಷ ಯಾವುದೋ ಅವ್ರಿಗೆ ಇಲ್ಲೇ ಇಲ್ಲ, ಅಸುರಮೋಹನ ಮಾಡೋಕ್ಕಾಗಿ ಮಾಡಿದ್ದಾರೆ ಮತ್ತು ಲೋಕ ಶಿಕ್ಷಣಕ್ಕಾಗಿ ಮಾಡ್ತಿದ್ದಾರೆ ಹೊರತು ಅವರಿಗೆ ಎಂದು ಕೂಡ ಇಲ್ಲ. ಏನನ್ಸುತ್ತಾಗ ಅವರಿಗೆ ದೋಷ ಇತ್ತು. ಇನ್ನೊಂದು ಮಾತಿದೆ, ಘೃತಾಸ್ಯ ವಾಪ್ಸರೇ ಬರ್ತಾಳೆ, ಗಿಳಿ ರೂಪದಲ್ಲಿ ಬರ್ತಾರೆ. ವೇದವ್ಯಾಸರು ಅರಳಿ ಮಥನ ಮಾಡ್ತಿದ್ದಾರೆ, ನೋಡ್ತಾರೆ ತಕ್ಷಣ ಒಂದು ಮಗು ಹುಟ್ಟ, ಅವರೇ ಶುಕಾಚಾರ ಹುಟ್ಟುತ್ತಾರೆ. ಇದು ಸರಿಯಾದ ಕಥೆ. ಜನ ಏನು ತಿಳ್ಕೊಂಡ್ರು, ವೇದವ್ಯಾಸರು ಘೃತಾಸ್ಯ ಅಂತ ಶುಕನ ಕಾಮಿಸಿಬಿಟ್ರು, ಗಿಳಿನ ದೋಷ ಇದೆ ನಿರ್ಮಲ ಮತ್ತೆ ಅದ್ಯಾವುದೋ ಇಲ್ಲ, ಉದ್ಧಾರಕ್ಕೋಸ್ಕರ ಹಾಗೆ ಮಾಡಿದರೆ ಹೊರತು ಅವ್ರಿಗೆ ಅವ್ರ ಹೆಸರಿನದರಿಗೆ ಕಾಮಾಜಿ ದೋಷ ಬರೋದಿಲ್ಲ, ಇನ್ನು ಅವರಿಗೆಲ್ಲ ಕಾಮ ದೋಷ ಬರಬೇಕು. ಇದ ಯೋಚನೆ ಮಾಡೋದಿಲ್ಲ ಬೇರೆಯವರೆಲ್ಲ ಕೂಡ. ಅದಕ್ಕಾಗಿ ನಿರ್ಮಲ ಮತೆ ಅಖಿಲ ದೋಷ ದೂರ, ಅಖಿಲ ದೋಷ ದೂರ ಎರಡು ರೀತಿ ಬಿಡಿಸಕ್ಕೆ ಬರುತ್ತದೆ. ಹೇ ಅಖಿಲ ದೋಷ ದೂರ, ಅಖಿಲ ಅಲ್ಲ ಭಗವತ್ ಸದಾಕಾಲ ಅಖಿಲ ಅಖಂಡ. ಇನ್ನೊಂದು ದೋಷ ಅಥವಾ ಅಖಿಲ ದೋಷ ದೂರ, ಚಿಂತಾ ಸಂತಾಪ ಓದ್ಕೋಬೇಕಲ್ಲ, ಚಿಂತಾ ಸಂತಾಪ ಲೇಖೋದ್ಭವ ಬಿಡಿಸಬೇಕಾದ ಆಶೇಷ ದೋಷಾತಿ ದೂರ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಯಾಕೆ ಇವರು ಸುಧಾ ಟಿಪ್ಪಣಿ ಬರೆದವರಾದ್ರಿಂದ ತತ್ವಪ್ರಕಾಶಕ್ಕೆ ಅದು ಮಾತದು, ಅದು ಮಾತ್ರ ಸೇರಿಸಿಕೊಂಡ್ರೆ ಎಲ್ಲ ದೋಷದಿಂದ ದೂರರಾದವರು. ಯಾವ ದೋಷ ಅಂತಿದ್ರೆ ದೇವರಲ್ಲಿ ಇಲ್ಲ, ಮೊದಲು ಯಾವ್ದು ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡಿ. ದೋಷ ಅಂತಿದ್ರೆ ಸೂರ್ಯನಿಲ್ಲ ದೇವರಲ್ಲಿ ಶಾಂತಿ ಇಲ್ಲ. ಅಖಿಲ ದೋಷ ದೂರ ದೇವರ ಲಕ್ಷಣನೇ ನಾರಾಯಣಂ ಗುಣೈಸರ್ವೇ ವಿಲೀನಂ. ದೋಷ ಬರ್ತಿದ್ದ ಏ ಎಂ 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 ಗುರು ಶಾಪಿ ನತ್ವ ಸೂತ್ರಾಂತವಿದೆ. ಬರೀ ದೋಷ ದೂರ ಅಂದ್ರೆ ಒಂದು ಅಜ್ಞಾನಾದಿ ದೋಷ ಅಷ್ಟೇ ಅರ್ಥ ಮಾಡಬಹುದಾಗಿತ್ತು, ಅದು ಸರ್ವೋತ್ತಮತ್ವ ಕಾರಣ ಆಗ್ತಿರಲಿಲ್ಲ. ಅಖಿಲ ಅಂತ ಹೇಳಿದ್ರೆ ಅಸ್ವಾತಂತ್ರ್ಯಾದಿ ಅಖಿಲ ದೋಷ ದೂರ ಅಂದ್ರೆ ವಿಷ್ಣುತ್ವ ಬರುತ್ತೆ. ಅದು ಅಖಿಲ ಶಬ್ದದಿಂದ ಸ್ವಾರಸ್ಯ ಇತ್ತು. ಆನಂದಪೂರ್ಣ ಬರೀ ಆನಂದ ಅಲ್ಲ, ಆನಂದಪೂರ್ಣ ಅಥವಾ ಹೇ ಆನಂದ ಹೇ ಪೂರ್ಣ ಎರಡಿತಿ ಬಿಡಿಸಕ್ಕೆ ಬರುತ್ತೆ. ಹೇ ಆನಂದ ಆನಂದೋ ನಂದನೋ ನಂದ ಆನಂದ ಪೂರ್ಣ ಪುಣ್ಯ ಪುಣ್ಯ ಪೂರ್ಣ ವಿಷ್ಣುಸಹಸ್ರಾವದ ಪದ ಮತ್ತೆ ಪೂರ್ಣನೂ ಹೌದು ಆನಂದನೂ ಹೌದು ಆನಂದಪೂರ್ಣನೂ ಹೌದು ಮೂರು ರೀತಿ ವರ್ಷಕ್ಕೆ ಬರ್ತದೆ. ಆನಂದಪೂರ್ಣ ಕರುಣಾಕರ ಕರುಣಾಕರ ಕರುಣಾಸಂಧಿ ಇಷ್ಟೆಲ್ಲ ಇದ್ದು ಕರುಣೆ ಒಂದು ಇಲ್ಲದೆ ಹೋಗಿದ್ರೆ ಗೋವಿಂದ ಏನಾಗ್ತಿತ್ತು ಅಲ್ಲಿ? ಅವರೇ ನಾವಿಲ್ಲೇ ಏನು ದೀಪ ಅಲ್ಲಿದೆ ಬಾಗಿಲು ತೆಗೆದಿಲ್ಲ ಒದ್ದಾಡ್ತಿದ್ದ. ಕರುಣಾಕರ ಕರುಣಾಕರ ಎರಡರ್ಥ ಅವರಿಗೆ. ಕರುಣೆಗೆ ಆಕರ ನೀವು, ಕರುಣೆ ಎಷ್ಟಿದೆ ಅಂತ ಹೇಳಿದ್ರೆ ಹೇಳಕ್ ಹೋಗ್ಬೇಡಿ. ಸಮುದ್ರ ಜನನಿಧಿ ಅಂತ ಕರೀತಾರೆ, ಕರುಣಾನಿಧಿ ಭಗವಂತ. ಅಷ್ಟು ಕರುಣೆ ಯಾರಲ್ಲೂ ಇಲ್ಲ, ಸಾಧ್ಯವೇ ಇಲ್ಲ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ ಅಪದ ಕರುಣಾಕರ. ಮತ್ತೆ ಕರುಣೆಯನ್ನು ಆ ಸಮ್ಯಕ್ ಕರೋತಿ, ಕರುಣೆ ಇದೆ ನಮ್ಮನ್ನು ತೋರಿಸ್ಬೇಕಲ್ಲ, ತೋರಿಸ್ತೇನೆ ಕೂಡ. ಕರುಣೆನೇ ಇಲ್ಲ ಒಂದು ಮಾತು, ಕರುಣೆ ಇದೆ ತೋರಿಸೋದಿಲ್ಲ ಇನ್ನೊಂದು ಮಾತು. ಕರುಣೆ ಇದೆ ಅದನ್ನು ತೋರಿಸ್ತಾನೆ, ಅಂತ ಕರುಣೆ ಯಾರಿಗೂ ಇಲ್ಲ, ಆ ರೀತಿ ಯಾರೂ ತೋರಿಸೋದಿಲ್ಲ. ಇದ್ರ ಗ್ರಂಥ ಯಾಕೆ ಬರಿಬೇಕು ಅವರು? ಬರೀದವರು ಏನು ಸೂರ್ಯ ಹುಟ್ಟುವ ಗತಿ ಏನಾಗ್ತಿತ್ತು ನಮ್ದು? ತುಂಬಾ ದಿವಸ ಸೂರ್ಯ ಹುಟ್ಟಿದ ಒಂದು ಸೂರ್ಯ ಹುಟ್ಟುವ ಕತೆ ಮುಗಿತು ಜನಕ್ಕೆ. ಕರೆಂಟ್ ಅವ್ರನ್ನ ಕತೆ ಮುಗಿತದೆ ಅಂತ ಇರ್ತಾರೆ ಅಂತ ಹೊತ್ತಲ್ಲಿ, ಇನ್ನು ಸೂರ್ಯ ಹುಟ್ಟಿದ ಕತೆ ಮುಗಿಸಲಿ. ಆದ್ರೆ ದೇವರು ಎಂಥವರು ಅಂದ್ರೆ ಅವ್ರ ಗ್ರಂಥ ಬರೀದೆ ಹೋಗಿದ ಗತಿ ಏನಾಗ್ತಿತ್ತು ಹೇಳುತ್ತಾರೆ. ಸಾಮಾನ್ಯ ಮನುಷ್ಯ ಒಳ್ಳೆ ಬುದ್ಧಿವಂತನಾದವನಿಗೆ ಅನ್ನ ಇಲ್ಲದೆ ಬೇಕಾದ್ರೆ ಇರ್ತಾನೆ, ಜ್ಞಾನ ಇಲ್ಲದೆ ಇರೋದಿಲ್ಲ. ಅನ್ನ ಬಿಟ್ಟಬೇಕಾದ್ರೆ ಬದುಕ್ತಾರೆ, ಜ್ಞಾನ ಬಿಟ್ಟುಬೇಕಾಗೋದಿಲ್ಲ. ಅಂತ ಜ್ಞಾನ ಕೊಟ್ಟವರು ಅಂದಮೇಲೆ ಎಂಥ ಕಾರುಣ್ಯ. ದೇವ 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 ದೇವಾನಾಂಪಿ ದೇವ ಅಥವಾ ಆಧಾರಾಧ್ಯರು ದೇವ ದೇವ ಆ ರೀತಿ ಹೇಳ್ಬೋದು. ದೇವ ದೇವ ಅದಕ್ಕೆ ಏಳು ಅರ್ಥ ಹೇಳ್ತಾರೆ ಆಚಾರ್ಯರು ದೇವ ಶಬ್ದಕ್ಕೆ. ರುಗ್ಭಾಷೆ ಏಳರ್ಥ ಹೇಳ್ತಾರೆ, ಏಳರ್ಥ ಕೋಶದ ಅರ್ಥನೆ. ಹಾಗೆ ಆ ರೀತಿಯಾಗಿ ಕ್ರೀಡನಾದಿ ಎಲ್ಲಾ ಗುಣಗಳನ್ನು ಹೊಂದಿದವರು ದೇವದೇವ ಅಥವಾ ದೇವಾನಾಪಿ ದೇವ, ವಾಯುದೇವರು ಬ್ರಹ್ಮದೇವರು ಮಾತ್ರ ಎಲ್ಲಾ ದೇವತೆಗಳಿಗೂ ದೇವತೆಯನ್ನು ಉಪಾಸ್ಯರು. ಆದ್ಯಾದಿ ವರದೇಶ ವರಪ್ರದಂಬಿತ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಸದ್ಬ್ರಹ್ಮ ಸೂತ್ರ ಪರ ಭಾರತ ತಂತ್ರ ಪೂರ್ವ ನಿರ್ಮಾಣ ನಿರ್ಮಲಮತೇ ಅಖಿಲ ದೋಷ ದೂರ ಆನಂದ ಪೂರ್ಣ ಕರುಣಾಕರ ದೇವ ದೇವ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅರ್ಕಾತ್ಮಜಾ ಜಲತರಂಗ ವಿಚಾರಿ ಚಾರು ವಾಯೋಪನೀತ ಶುಭಗಂಧ ತರೀಪವಾಸಿನ್ ಅರ್ಕ ಪ್ರಭೈಣ ವರಚರ್ಮ ಭರೋ ಧಾಮನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ದೊಡ್ಡ ಕಾಂಪೌಂಡ್ ಇದೆ ಸಮಸ್ತ ಪದ. ಅರ್ಕಾತ್ಮಜ ಜಲತರಂಗ ವಿಚಾರಿ ಚಾರು ವಾಯೂಪನೀತ ಶುಭಗಂಧ ತರೀಪವಾಸಿನ್. ಎರಡು ಪದ, ಎರಡು ಪಾದಗಳು, ಒಂದೇ ಪದ, ಒಂದೇ ಪದ ಎರಡು ಪಾದ ಕವರ್ ಮಾಡಿರೋದು. ಆಗ ನಮಗೆ ದೇವರು ಒಂದೇ ಪಾದದಿಂದ ಎಷ್ಟಿಷ್ಟ ಅಂತ ಗೊತ್ತಾಗುತ್ತೆ. ಒಂದೇ ಪಾದ ಎಲ್ಲ ಅಳಿದ್ಬಿಟ್ಟ ಅಂದ್ರೆ ಇಲ್ಲಿ ಎಲ್ಲ ಒಂದೇ ಎಷ್ಟು ಅಕ್ಷರಗಳು ಕ್ಯಾಪ್ ಮಾಡಿದ್ದಾರೆ ನೋಡಿ. ನಮ್ಮ ಸಂಸ್ಕೃತದಲ್ಲಿ ಬಿಟ್ಟು ಬೇರೆ ಕಡೆ ಮಾಡಕ್ ಬರಲ್ಲ ರೀತಿ. ಸಂಸ್ಕೃತ ಭಾಷೆ ದೊಡ್ಡದು ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆ ಕಾರಣ. ಇಂಗ್ಲಿಷ್ ರೀತಿ ಮಾಡಿದ್ರೆ ಗೋವಿಂದ ಕೆಟ್ಟ ಹಾಳಾಗೋಗ್ಬಿಡ್ತದೆ. ಯಾವ ಭಾಷೆಯಲ್ಲಿ ಬರೋದು? ಸಂಸ್ಕೃತದಲ್ಲಿ ಮಾತ್ರ. ಉತ್ಕಂಠ ಕುಂಠ ಕೋಲಾಹಲ ಜಗುದಿಕಾಜಸ್ವ ದೇವಾನ ವೃದ್ಧ ಪ್ರಾಜ್ಞಾತ್ಮ ಜ್ಞಾನ ದೂತಾಂಧ ತಮತ ಗೋವಿಂದ ಈ ಪದ ಬೇರೆ ಭಾಷೆ ಇಮ್ಯಾಜಿನ್ ಮಾಡೋಕ್ಕೂ ಬರುತ್ತೆ. ಅರ್ಥ ಆಯ್ತಾ? ಸಂಸ್ಕೃತದಲ್ಲಿ ಮಾತ್ರ ತಾಪ ರೋಡ್ ತಾ ಬೀಚು ಜುಬ್ರ ಪ್ರಭವ ಎನ್ನುವ ಬಂದು ಬಾಯಳವತ್ತಿಗೆ ಆ ಪದಗಳು ಬರಲ್ಲ, ಬರೋದಿಲ್ಲ. ಆ ರೀತಿ ಸಂಸ್ಕೃತ ಎಂಟ್ರೆಸ್ ಉಪನಯ ಮಾಡಿ ಕಲಿಸಿಬಿಟ್ರೆ ಕ್ಲಾಸಲ್ಲಿ ಇವನೇ ಫಸ್ಟ್ ಬೇಟ್ರೂಡ್ ಅಲ್ಲ ಆಗಿಬಿಡ್ತಾರೆ ಪಾಪ. ಬೇಟ್ರು ಪಟ ಪಡಕ್ಕಾಗಲ್ಲ ಇವ್ರ ಮುಂದೆ. ಸರ್ ಅದನ್ನ ನಾ ಇದನ್ನು ಹೇಳ್ತೀನಿ ಕೇಳಿದ್ರೆ ಅಂತ ಕೇಳಿದ್ರೆ ಉಪಯೋಗಿಸೋದಿಲ್ಲ ಅಷ್ಟೇ ಜನಗಳು. ಸದ್ಬ್ರಹ್ಮ ಸೂತ್ರ ಅಕ್ಕಾತ್ಮಜ ಜಲ ತರಂಗ ಇಷ್ಟೆಲ್ಲ ದೊಡ್ಡ ಪದ ಬಿಡಿಸಿ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿದಾಗ ಹೆದರಿಕೆ ಆಗ್ತದೆ. ಸರ್ ಸರಳವಾಗಿ ಓದ್ಬೋದು. ಅರ್ಕ ಆತ್ಮಜ ಜಲ ತರಂಗ ವಿಚಾರಿ ಚಾರು ವಾಯು ಉಪನೀತ ಶುಭ ಗಂಧ ತರೀಪವಾಸಿ. ಬೇರೆ ಪಾಠ ತರೂಪವಾಸಿನ್ ಅಂತ ಬೇರೆ ಪಾಠ ಇದೆ, ಇದು ತರೀಪವಾಸಿನ್ ಸರಿಯಾದ ಪಾಠ. ಅರ್ಕಾತ್ಮಜ ಜಲ ತರಂಗ ವಿಚಾರಿ ಚಾರು ವಾಯುಪನೀತ ಶುಭ ಗಂಧ ತರೀಪವಾಸಿನ್ ಅರ್ಕ ಪ್ರಭೈಡ ವರ ಚರ್ಮ ಧರೋರು ಧಾಮನ್. ಅದು ಎರಡು ಪದ ಮಾಡಕ್ಕೆ ಬರುತ್ತೆ, ಒಂದು ಪದ ಮಾಡಕ್ಕೂ ಬರುತ್ತೆ, ಅದು ಮಾತ್ರ ಒಂದೇ ಪದ. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಅರ್ಕಾತ್ಮಜ, ಅರ್ಕ ಸೂರ್ಯ, ಆತ್ಮಜ ಮಗಳು, ಸೂರ್ಯನ ಮಗಳು ಯಮುನಾ ಅಂತ, ಯಮುನಾ ನದಿ. ಅರ್ಕಾತ್ಮಜ ಎಷ್ಟು ಶಬ್ದ ನಮಗೆ ಇಬ್ಬರು, ಬಹಳಷ್ಟು ಶಬ್ದಗಳು, ಹೊಸ ಹೊಸ ಶಬ್ದ ಗೊತ್ತಾಗೋದ್ರಿಂದ ಸಂಸ್ಕೃತದಲ್ಲಿ ಒಳ್ಳೆ ಜ್ಞಾನ ಬರ್ತದೆ ನೋಡಿ. ಜಲ ಅರ್ಕಾತ್ಮಜ ಜಲ, ಯಮುನಾ ನದಿಯ ನೀರು. ತರಂಗ ಅದರ ಅಲೆಗಳು. ಅದರಲ್ಲಿ ವಿಚಾರಿ, ಚಾರಿ ವಿಚಾರಿ, ವಿಶೇಷವಾಗಿ ಬೀಚಿ ಬರತಕ್ಕಂತಹ ಚಾರು ಮನೋಹರವಾದಂತಹ ವಾಯು ಗಾಳಿಯಿಂದ, ಉಪನೀತ ತರಲ್ಪಟ್ಟಂತಹ ಶುಭ ಶೋಭನಕರವಾದ ಗಂಧ, ಗಂಧದ ದಿಂದ ಕೂಡಿದ ತರೀಪ, ತರೀಪ ಅಂದರೆ ದ್ವೀಪ, ದ್ವೀಪವಾಸಿ ಕೃಷ್ಣ ದ್ವೀಪ ಅರ್ಥ. ತರೂಪವಾಸಿನ್ ಅಂದರೆ ಮಹತ್ವ ಇಲ್ಲ, ತರೀಪವಾಸಿನ್ ತರೀಪ ದ್ವೀಪದಲ್ಲಿ ವಾಸಿನ್ ವಾಸ ಮಾಡುವವರೇ. ಕೃಷ್ಣದ್ವೈಪಾಯನ ಶಬ್ದದ ಅರ್ಥ ಇದೆ. ದ್ವೈಪಾಯನ ಎಂಥ ದ್ವೈಪಾಯನ? ದ್ವೀಪದಲ್ಲಿ ವಾಸ ಮಾಡೋರು ಅಂತ. ಯಾವ ದ್ವೀಪ? ಯಮುನಾ ನದಿಯ ದ್ವೀಪ. ಯಮುನಾ ನದಿ ಎಂಥದ್ದು? ಅಲ್ಲಿ ಏನಿದೆ ವಾತಾವರಣ ಅಂತ ಅರ್ಕಾತ್ಮಜ ಸೂರ್ಯನ ಮಗಳು ಯಮುನಾ. ಅರ್ಕಾತ್ಮಜ ಜಲ ತರಂಗ ವಿಚಾರಿ ಚಾರು ವಾಯುಪನೀತ ಶುಭಗಂಧ ತರೀಪವಾಸಿ. ಇವತ್ತು ವೇದವ್ಯಾಸ ಅವತಾರ ಮಾಡಿದ ಊರು ಇವತ್ತಿಗೆ ನೋಡ್ಬೋದು, ಕಲ್ಪಿ ಅಂತ ಕರೀತಾರೆ. ಕಲ್ಪಿ ಅಂತ ಹೆಸರು ಯಮುನಾ ನದಿಯ ದ್ವೀಪ ಅಲ್ಲ ಇವತ್ತು, ಅದು ಇವತ್ತು ಇದಾಗಿದೆ, ತೀರದಲ್ಲಿದೆ, ಹಿಂದೆ ದ್ವೀಪ. ಇವತ್ತು ಇದು ಕೂಡ ಶುಕಸ್ಥಳ ದ್ವೀಪ ಅಲ್ಲ ಇವತ್ತು, ಅವತ್ತು ದ್ವೀಪ. ಪುರಾಣ ಭಾಗವತ ಹೇಳಿದ ದ್ವೀಪ ಅದು. ಆಚಾರ್ಯ ಸ್ಪಷ್ಟ, ಗಂಗಾಯ ಮುದಕ್ಕೆಯೇವ ಕಿಂಚಿತ್ ದಕ್ಷಿಣ ಬಾಯಿ ಅಂತ ಆಚಾರ್ಯ ಬರ್ತೀನಿ. ನೀರಲ್ಲೇ ಇದ್ದೀವಿ, ಈ ನೀರಲ್ಲಿಲ್ಲ, ಸ್ವಲ್ಪ ದೂರ ಹೋಗಿದೆ. ಮಹಾ ಮುಖ್ಯ ಗಂಗಾ ನದಿ 6 ಕಿಲೋಮೀಟರ್ ದೂರ ಇದೆ. ಶುಕಸ್ಥಳದಲ್ಲಿರೋ ನದಿ ಒಂದು ಸಣ್ಣ ಕವಲು ಅಷ್ಟೇ ಇದೆ, ಮುಖ್ಯ ಕವಲು ಇರೋದು ಮುಂದೆ ಇರೋದು 6 ಕಿಲೋಮೀಟರ್ ದೂರ ಇದೆ. ಅವಾಗ ಮಧ್ಯೆ ಇತ್ತು ಪೂರ್ತಿ. ಅದೇ ರೀತಿ ಈಗಲೂ ಕೂಡ ದ್ವೀಪ ಅಲ್ಲ ಯಮುನಾ ದ್ವೀಪ ತೀರದಲ್ಲಿ. ಆದರೆ ಒಂದು ರೀತಿ ದ್ವೀಪ, ಇನ್ನೊಂದು ನದಿ ಇದೆ ವ್ಯಾಸ ನದಿ ಅಂತ ಒಂದು ನದಿ ಇದೆ, ಅದು ಜಾಯಿನ್ ಆಗುತ್ತೆ ಮಧ್ಯದ್ದಿದೆ ವ್ಯವಹಾರ ಮಾಡಿ ಸ್ಥಳ ಅಲ್ಲಿರೋದ್ರಿಂದ ಇವತ್ತಿಗೂ ದ್ವೀಪ. ಅದು ಯಮುನಾ ದ್ವೀಪ ಆಗಿಲ್ಲ, ಅಷ್ಟೇ ಆ ಹಿಂದಿನ ಕಾಲಕ್ಕೆ ಆಗಿತ್ತು. ಯಮುನಾ ನದಿ ಸೂರ್ಯನ ಮಗಳು, ಅದರಲ್ಲಿ ಬರತಕ್ಕ ಒಳ್ಳೆಯ ಗಾಳಿ, ಅದರಿಂದ ತರಪ ಶುಭಗಂಧ, ಅದರಿಂದ ಕೂಡಿದ ದ್ವೀಪದಲ್ಲಿ ವಾಸ ಮಾಡುವವರೇ. ಈ ರೀತಿಯಲ್ಲಿ ಒಂದು ವರ್ಣನೆ ದ್ವೈಪಾಯನ ಆಯಿತು. ಅರ್ಕ ಪ್ರಭೈಣ ವರ ಚರ್ಮ ಧರೋರು ಧಾಮನ್ ಅರ್ಕ ಪ್ರಭ, ಅಲ್ಲೂ ಅರ್ಕ ಇಲ್ಲೂ ಅರ್ಕ, ಅರ್ಕಾತ್ಮಜ ಯಮುನ ಅರ್ಕ ಪ್ರಭ ಸೂರ್ಯನಂತ ಕಾಂತಿಯ ಏಣ ಚರ್ಮ ಅರ್ಕ ಪ್ರಭ ಏಣ ಅಂದ್ರೆ ಜಿಂಕೆ ಅದರಿಂದ ಕೃಷ್ಣಾಜನ ಆಚಾರ ಮಾತ್ರಗಳ ಅವೆಲ್ಲ ನಿರ್ಣಯ ಮಾತುಗಳೇನೆ. ವರ ಚರ್ಮ ಧರೋರು ಧಾರುನ್ ಅಂತ ಒಂದು ವರ ಚರ್ಮ ಕೃಷ್ಣಾಜನವನ್ನ ಧರ ಧರಿಸಿರ್ತಕ್ಕಂತಹ ವೇದವ್ಯಾಸ ದೇವರೇ ಉರುಧಾಮನ್ ಧರ ಉರುಧಾಮನ್ ಧರಿಸಿರತಕ್ಕಂತ ಧಾಮ ಅಂದ್ರೆ ತೇಜಸ್ಸು ಅಷ್ಟೆಲ್ಲ ಧರಿಸಿದ್ದೀರಿ ಕೃಷ್ಣಾಜನ ಧರಿಸಿದ್ದೀರಿ ಉರುಧಾಮನ್ ಅಪಾರವಾದ ಕಾಂತಿಯಿಂದ ಹೊಡಿತಾ ಇದ್ದೀರಿ ಒಂದರ್ಥ ಅಥವಾ ಉರುಧಾಮನ್ ಶ್ರೇಷ್ಠವಾದ ನೆಲೆ ಹೊಂದಿದವರು ಇನ್ನೊಂದರ್ಥ. ಅಲ್ಲಿ ಒಂದು ಪದ ಮಾಡಿದಾಗ ತೇಜಸ್ಸು ಬಿಡಿಸಿದಾಗ ನೆಲೆ ಯಾವ್ದು ಉರುಧಾಮನ್ ಬದರಿ ನಿವಾಸಿ ಅಂತ ನೆಲೆ ಅರ್ಕ ಪ್ರಭೈಣವರ ಚರ್ಮ ಧರೋರು ಧಾಮನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಇಂತ ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವರೇ ನಿಮ್ಮ ಕರಾವಲಂಬನವನ್ನ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಇದು ಈ ರೀತಿ ಹೇಳಿದ್ರೆ ಮದ್ದೆ ಹೇಳಿದನಲ್ಲ ಮದ್ದೆ ಶ್ಲೋಕ ಹೇಳಿದ ಹೇಳಿಬಿಟ್ರೆ ಸುಮಾರು ತಿಂಗಳಾದ್ರೂ ಹೇಳ್ಬೋದು ಅಷ್ಟು ವಿಶೇಷವಾದ ಅರ್ಥ ಇರುತ್ತೆ. ನಾಲ್ಕು ದಿವಸದಲ್ಲಿ ಮುಗಿಸ್ಬೋದು ಯಾವ ರೀತಿ ನಮ್ಮ ದಿವಸಕ್ಕೆ ಎಂಥ ಶ್ಲೋಕ ಆಗಬಹುದು ನಾಳೆಯಿಂದ ಟೈಮ್ ಕೂಡ ಜಾಸ್ತಿ ಇರ್ತದೆ. ಇನ್ನು ಮೂರು ದಿವಸದಲ್ಲಿ ಅದನ್ನು ಮುಗಿಸೋ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಿಲ್ಲ. ಇದನ್ನ ಹೇಳಿ ಮುಂದೆ ಎಷ್ಟು ವಿಷಯ ಬರುತ್ತಾ ನೋಡ್ತಾ ಹೋದ್ರೆ ನಿಮಗೆ ಆಶ್ಚರ್ಯ ಆಗಿದೆ. ಇಡೀ ಶಾಸ್ತ್ರ ಚಿಂತನೆ ಮಾಡೋ ಒಂದು ಕ್ರಮವನ್ನು ತೋರಿಸ್ಕೊಡು ಒಂದು ರೂಪ ನಿಮಿತ್ತ ಇದೇ ರೀತಿ ಮಾಡಿಕೊಂಡು ಎಲ್ಲ ರೂಪವನ್ನು ಈ ರೀತಿ ಚಿಂತನೆ ಮಾಡಕ್ಕೆ ಅಭ್ಯಾಸ ಮಾಡ್ಬೋದು. ಒಂದು ಶ್ಲೋಕ ಸರಿಯಾಗಿ ಕೇಳಿಬಿಟ್ರೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಎ ಪ್ಲಸ್ ಕ್ಯೂ ಹೋಲ್ ಸ್ಕೇಡ್ ಕೊಟ್ಬಿಟ್ರೆ ಬಿ ಪ್ಲಸ್ ಕ್ಯೂ ಎಂ ಪ್ಲಸ್ ಕ್ಯೂ ಎಷ್ಟು ಬೇಕಾದ್ರೆ ಹೇಳ್ಬೋದು ಗೊತ್ತಾಗುತ್ತೆ ಆಟ ಇದು. ಆ ದೃಷ್ಟಿಯಿಂದ ಹೆಸರಿಗೆ ಒಂದು ಶ್ಲೋಕ ಇದ್ದಾಗೆ ಸರಿಯಾಗಿ ಓದ್ಬಿಟ್ಟು ಗುರು ಒಂದು ದೇವರ ಸ್ತೋತ್ರ ಮಾಡೋ ಕ್ರಮನೇ ಸ್ತೋತ್ರ ಮಾಡೋ ಕ್ರಮ ಒಂದು ಅರ್ಥ ಮಾಡಿಕೊಳ್ಳೋ ಕ್ರಮ ಇನ್ನೊಂದು ಎರಡೂ ಗೊತ್ತಾಗೋದ್ರಿಂದ ಇದರ ಶ್ರವಣ ಭಾರಿ ಶ್ರೇಷ್ಠ. ಸತ್ಯಬೋಧ ಸ್ವಾಮಿಗಳ ದೊಡ್ಡ ದೊಡ್ಡ ಮಹಾನುಭಾವರ ಆರಾಧನಾ ಮಹೋತ್ಸವದ ಕಾಲಕ್ಕೆ ಅವರಿಂದ ಕೂಡ ಭಾರಿ ಮಾನ್ಯರಾದರು. ವಿಶೇಷವಾಗಿ ಪರಂಪರೆಗೆ ಮಾನ್ಯರಾದರಾದ್ರಿಂದಾಗಿನೇ ಅವರಿಗೆ ತುಂಬಾ ಸಂತೋಷ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದನ್ನ ಈಗ ನೋಡಿ ಸಾಯಂಕಾಲ ಹರಿಕಥಾಮೃತಾಲ್ಪವಚನ ಆರು ಕಾಲಿ ಪ್ರಾರಂಭ ಆಗುತ್ತೆ ಅಂತ ತಿಳಿಸಿ ಇದ್ರ ಪುಸ್ತಕ ಸ್ತೋತ್ರ ಮಾಲಿಕ ಅಂತ ನಮ್ಮ ಪುಸ್ತಕ ಇದೆಯಲ್ಲ ಅದರಲ್ಲಿ ಹಾಕಿದೆ. ಶುದ್ಧ ಪಾಠ ಸಿಗಬೇಕಾದ್ರೆ ಅದೇ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿ ಹಾಕಿರೋದಾದ್ರಿಂದ ಅದನ್ನು ಕಲಿಬಹುದು. ಆ ಪುಸ್ತಕನೂ ಸಿಗುತ್ತೆ ಸಾಯಂಕಾಲದಿಂದ ನೀವು ಅದನ್ನ ನೋಡ್ಬೋದು. ಸಾಯಂಕಾಲ ಅದು ಹೊಸ ಪ್ರಿಂಟ್ ಆಗಿದೆ ರೀಸೆಂಟ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ.